प्रेमसिखो श्री कृष्ण चैतन्य प्रभु नित्यानंद श्री अद्वैत वृंदावन श्रीवासादि गुरु भक्त की श्री श्री राधा कृष्ण प्रभु विनंद श्याम पुत्र राधा की गोविंद वृंदावन धाम नवद्वीप धाम जगन्नाथ त्रिधाम गंगा मैया यमुना मैया भक्ति देवी श्रीमती तुलसी महारानी कलिगोपाल श्री हरिनाम संकीर्तन की श्री कृष्ण कथा महामहोत्सव की श्री कृष्ण जन्माष्टमी महामहोत्सव की जिताई गुरु प्रेमानंद और ಮಾತಾಡಿ ಕೃಷ್ಣನ ಜೊತೆಗೆ ಒಡನಾಡಿ ನಿಮ್ಗೇನು ಲಾಭ ಗೊತ್ತಾಗ್ತದೆ ಅದೇ ಲಾಭ ಈ ಪುಸ್ತಕ ಓದೋದ್ರಿಂದ ಉಂಟಾಗ್ತದೆ. ಆ ಶ್ರದ್ಧೆ ನಮ್ಮಲ್ಲಿರಬೇಕು. ಯಾಕಂದ್ರೆ ಇದು ಶ್ರೀಮದ್ ಭಾಗವತ 10ನೇ ಸ್ಕಂದ ಎಲ್ಲ ಇದರಲ್ಲಿ ಏನಿರ್ತದೆ, ಕೃಷ್ಣನ ಲೀಲೆಗಳು ಅತ್ಯಂತ ವಿಸ್ತಾರವಾಗಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು ವಿವರಣೆ ಮಾಡಿ ಹೇಳ್ತಾರೆ. ಅವರ ಚಿತ್ರ ನಾವು ಇಲ್ಲಿ ನೋಡ್ಬೋದು. ಹೌದಾ, ಇವತ್ತಿನ ದಿವಸ ನಾವು ಕೃಷ್ಣ ರುಕ್ಮಿಣಿಯರ ಬಗ್ಗೆ ಅರ್ಥ ಮಾಡ್ತೇವೆ. ಲಕ್ಷ್ಮೀ ವೆಂಕಟೇಶನೇ ಯಾರು ವೈಕುಂಠದಲ್ಲಿ ಇರ್ತಾರೆ, ಲಕ್ಷ್ಮೀ ವೆಂಕಟೇಶರು, ಲಕ್ಷ್ಮೀ ನಾರಾಯಣ, ಅವರೇ ಸೀತಾರಾಮರಾಗಿ ಬರ್ತಾರೆ. ತ್ರೇತಾಯಿತಾ ಅದೇ ಸೀತಾರಾಮ ಕಲಿ ದ್ವಾಪರಯುಗದಲ್ಲಿ ರಾಧಾಕೃಷ್ಣರಾಗಿ ಬರ್ತಾರೆ. ಅದೇ ರಾಧಾಕೃಷ್ಣರೇ ಕೃಷ್ಣ ಮತ್ತು ರುಕ್ಮಿಣಿಯಾಗಿ ಬರ್ತಾರೆ. ಅರ್ಥಾತ್ ಲಕ್ಷ್ಮೀ ವೆಂಕಟೇಶ್ವರ, ಸೀತಾರಾಮ್, ರಾಧಾಕೃಷ್ಣ ಅಂದರೆ ರುಕ್ಮಿಣಿ ಕೃಷ್ಣ ಇವರಲ್ಲಿ ಏನು ಅಂತರ ಇದೆ? ಅಥವಾ ವಿಠಲ ರುಕ್ಮಿಣಿ ಹೆಸರು ಕೇಳಿರ್ಬೋದು. ಅದಲ್ಲ, ಪಂಢರಪುರದಲ್ಲಿ ಒಂದು ಸುಂದರವಾದ ಮಂದಿರ ಇದೆ ವಿಠಲ ರುಕ್ಮಿಣಿ. ಅಥವಾ ಅಲ್ಲಿ ಯಾರಾದರೂ ಒಬ್ರು ಇರ್ಬೋದು, ಸ್ವಲ್ಪ ಗಲಾಟೆ ಆಗ್ತಾರೆ. ಇದಕ್ಕೆ ವೆಂಕಟೇಶ್ವರ ಕಲ್ಯಾಣ ಮಂಟಪ ಅಂತಂದು ಹೇಳ್ತೀವಿ. ಅದಲ್ಲ, ಅಂದರೆ ಲಕ್ಷ್ಮೀ ಮತ್ತು ವೆಂಕಟೇಶನ ಕಲ್ಯಾಣ ಯಾವ ರೀತಿ ಆಯಿತು ಅದನ್ನು ಈ ಕಲ್ಯಾಣ ಮಂಟಪದಲ್ಲಿ, ಲಕ್ಷ್ಮೀ ವೆಂಕಟೇಶ್ ಕಲ್ಯಾಣ ಮಂಟಪದಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡೋಣ. ವೈದರ್ಭಿ ಅದು ರುಕ್ಮಿಣಿ ಇನ್ನೊಂದು ಹೆಸರು, ಶ್ರೀಮತಿ ರುಕ್ಮಿಣಿಗೆ ವೈದರ್ಭಿ ಅಂತ ಹೇಳ್ತಾರೆ. ಆದರೆ ವಿದರ್ಭ ದೇಶದ ರಾಜ ಭೀಷ್ಮಕ ಅಂತ ಒಬ್ಬೈತು. ವಿದರ್ಭ ಎಲ್ಲಿ ಬರ್ತದೆ? ಮಹಾರಾಷ್ಟ್ರ. ಮಹಾರಾಷ್ಟ್ರದೊಳಗೆ ಒಂದು ಜಿಲ್ಲಾದ ಹೆಸರೇನಂದ್ರೆ ವಿದರ್ಭ ಜಿಲ್ಲಾ ಅಂತಂದ್ರೆ ಎಲ್ಲರೂ ಮೊಬೈಲ್ ಬಂದ್ ಮಾಡಿಡಬೇಕು, ಕೃಪ ಮಾಡಿ. ಇಲ್ಲದಿದ್ರೆ ಏನಾಗ್ತದೆ, ಕಾರ್ಯಕ್ರಮದಲ್ಲಿ ವ್ಯತ್ಯಯ ಉಂಟಾಗ. ವಿದರ್ಭ ದೇಶ ಅಥವಾ ಮಹಾರಾಷ್ಟ್ರದಲ್ಲಿ ಒಂದು ರಾಜ್ಯ ಇದೆ, ಮಹಾರಾಷ್ಟ್ರದಲ್ಲಿ ಒಂದು ಜಿಲ್ಲಾ, ಅಲ್ಲಿ ವಿದರ್ಭ ಅಂತಂದು ಹಿಂದಿನ ಕಾಲದಲ್ಲಿ ಕರೀತಾರೆ. ಇವಾಗಲೂ ಕೂಡ ವಿದರ್ಭ ಅಂತ ಹೆಸರು. ಆ ವಿದರ್ಭ ದೇಶದ ರಾಜ, ಅವನ ಹೆಸರು ಭೀಷ್ಮಕ. ಅವನಿಗೆ 5 ಮಂದಿ ಪುತ್ರರಿದ್ದರು, ರುಕ್ಮಿ, ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶ ಮತ್ತು ರುಕ್ಮಮಾಲಿ. ಮತ್ತು ಹಾಗೊಬ್ಬ ಪುತ್ರಿ ಕೂಡ ಇದ್ದರು, ಅವಳು ಶ್ರೀಮತಿ ರುಕ್ಮಿಣಿ ದೇವಿ. ಶ್ರೀಮತಿ ರುಕ್ಮಿಣಿ ಸಾಧಾರಣ ಸ್ತ್ರೀ ಇರಲಿಲ್ಲ, ಅವಳು ಯಾರಿದ್ರು, ಸ್ವಯಂ ಶ್ರೀಮತಿ ಲಕ್ಷ್ಮೀದೇವಿ ಇದ್ದಳು. ಆದ್ದರಿಂದ ಲಕ್ಷ್ಮಿ ಎಂದೆಂದಿಗೂ ನಾರಾಯಣನ ಭಕ್ತಳು ಅಥವಾ ಅವನ ಸೇವಕಿ. ಆದ್ದರಿಂದ ಲಕ್ಷ್ಮಿ ಅಥವಾ ರುಕ್ಮಿಣಿ ಕೃಷ್ಣನನ್ನೇ ಅವಳು ವಿವಾಹ ಆಗುತ್ತೆ. ಆದರೂ ಕೂಡ ರುಕ್ಮಿಣಿ ಜೀವನದಲ್ಲಿ ಸಾಕಷ್ಟು ಏನು ಬರ್ತದೆ, ವಿಘ್ನಗಳು ಬರ್ತವೆ. ಆದರೂ ಕೂಡ ರುಕ್ಮಿಣಿ ದೇವಿ ಏನು ಮಾಡ್ತಾಳೆ, ವಿಘ್ನಗಳನ್ನು ದಾಟಿ ಹೋಗಿ ಕೃಷ್ಣನನ್ನು ಆರಿಸ್ತಾಳೆ. ರುಕ್ಮಿಣಿದು ಒಂದು ಮಹಾಭಾಗ್ಯ. ನಾವು ಭಾಗ್ಯ ಅಂತಂದು ಭಾಗ್ಯಲಕ್ಷ್ಮಿ ಅಂತಂದು ಕರಿತೀವಿ, ಹೌದಲ್ಲ, ಸೌಭಾಗ್ಯಲಕ್ಷ್ಮಿ ಅಂತಂದು ಕರಿತೀವಿ. ಭಾಗ್ಯ ಅಂದ್ರೇನು? ಫಾರ್ಚ್ಯೂನ್ ಅಥವಾ ಅದೃಷ್ಟ ಅಥವಾ ಅತ್ಯಂತ ಮಂಗಲಕರವಾದಂಥ ಭಾಗ್ಯ ಅಂತ ಕರಿತೀವಿ. ಆದ್ರೆ ರುಕ್ಮಿಣಿ ಭಾಗ್ಯ ಏನು? ನಾವು ಹೋಗಿ ಲಕ್ಷ್ಮಿ ಹತ್ರ ಭಾಗ್ಯ ಕೇಳ್ತೀವಿ ಅಥವಾ ನಾವು ಧನ ಕೇಳ್ತೀವಿ, ಸಂಪತ್ತನ್ನು ಕೇಳ್ತೀವಿ. ಅದು ರುಕ್ಮಿಣಿ ಭಾಗ್ಯ ಏನು ಅಂದ್ರೆ, ಲಕ್ಷ್ಮೀದೇವಿ ಟ್ರಿಜಿದೊಳಗೆ ಹೋಗಿ ನೋಡಿದ್ರೆ ನಿಮ್ಗೇನು ಸಿಗ್ತದೆ? ಇನ್ನೊಂದು ಅರ್ಥದೊಳಗೆ ಹೇಳ್ತಾರೆ, ನಮ್ಮ ಟ್ರಿಜಿದೊಳಗೆ ಏನಿರ್ತದೆ, ಏನಿಡ್ತೀವಿ, ಹಣ ಇಡ್ತೀವಲ್ಲ. ಆದ್ರೆ ಲಕ್ಷ್ಮೀದೇವಿ ಟ್ರಿಜರಿ ನೀವು ಓಪನ್ ಮಾಡಿದ್ರೆ ಅಥವಾ ರುಕ್ಮಿಣಿ ಟ್ರೆಜರಿ ನೀವು ಓಪನ್ ಮಾಡಿದ ಅದರೊಳಗೆ ಏನಿರ್ತದೆ, ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳಕ್ಕೆ. ಹಾಂ, ರುಕ್ಮಿಣಿ ಅಥವಾ ಲಕ್ಷ್ಮೀದೇವಿ ನೀವೇನು ನೋಡ್ತೀರಿ, ಅವಳು ನಾರಾಯಣನ ಪಾದ ಸೇವೆ ಮಾಡ್ತಾಳೆ. ಸರಿತಾ, ಅಂದರೆ ಲಕ್ಷ್ಮೀದೇವಿ ಇಡೀ ವೈಕುಂಠಕ್ಕೆ ರಾಣಿ. ಮತ್ತು ಹಂಗಿರುವಾಗ ಅವಳು ಬೇರೆ ಯಾರನ್ನ ಕರೆದು ನಾರಾಯಣನ ಸ್ವಲ್ಪ ಕಾಲ ಒತ್ತಪ್ಪ ಒತ್ತು ಅಂತಂದು ಹೇಳ್ಬೋದಾಗಿತ್ತು. ಅದಲ್ಲ, ಈ ಜಗತ್ತಿನಲ್ಲಿ ನಾವೇನು ನೋಡ್ತೀವಿ, ಸ್ವಲ್ಪ ಯಾರಿಗೆ ಹಣವಂತರು ಏನಿರ್ತಾರ, ಧನವಂತರು, ಅವ್ರೇನು ಮಾಡ್ತಾರೆ, ಮನೆಯೊಳಗೆ ಸಾಕಷ್ಟು ಆಳು ಇಟ್ಕೊಂಡ್ಬಿಡ್ತಾರೆ. ಅಡುಗೆ ಮಾಡೋಕ್ಕಾಳು, ಮುಸುರಿ ತಿಕ್ಕಾಳು, ಆ ನಂತರ ಕಸ ಗುಡಿಸ್ಲಿಕ್ಕೆ ಆಳು, ಎಲ್ಲದಕ್ಕೂ ಆಳು. ಅಡುಗೆ ಕೂಡ ಹೆಚ್ಚಾಗಿ ಅವ್ರು ಮಾಡೋದಿಲ್ಲ, ಒಂದೊಂದು ಸಾರಿ ಅಡುಗೆ ಕೂಡ ಅಡುಗೆ ಮಾಡ್ಲಿಕ್ಕೂ ಕೂಡ ಒಬ್ಬರು ಆಳು ಬಂದು ಅಡುಗೆ ಮಾಡ್ತಾರೆ. ಆದ್ರೆ ಲಕ್ಷ್ಮೀದೇವಿ ವೈಕುಂಠದಲ್ಲಿ ಅವಳು ಆಳನ್ನು ಯಾರನ್ನು ಇಟ್ಟಿಲ್ಲ, ಆದರೆ ಅವಳು ಎಲ್ಲರಿಗಿಂತ ಸರ್ವಶ್ರೇಷ್ಠ ಭಾಗ್ಯವಂತಳು ಅರ್ಥಾತ್ ಧನವಂತಳು. ಆದರೂ ಕೂಡ ವೈಕುಂಠದಲ್ಲಿ ನೀವು ಯಾವ ಸೇವಕರನ್ನು ನೋಡಿದ್ರು, ಅರ್ಥಾತ್ ಏನೇ ಸೇವಾ ಕೃಷ್ಣನಿಗೆ ಅಥವಾ ವಿಷ್ಣುವಿಗೆ ಬಂದ್ರೂ ಕೂಡ ಸ್ವಯಂ ಲಕ್ಷ್ಮೀನೇ ಮಾಡ್ತಾಳ ಹೊತ್ತು ಬೇರೆ ಯಾರೋ ಒಬ್ಬ ಆಳನ್ನು ಕರೆಸಿ ಮಾಡೋದಿಲ್ಲ. ಯಾಕಂದ್ರೆ ಆಳ್ ಮಾಡಿದ್ದು ಏನಂತಾರ ಕನ್ನಡದೊಳಗೆ ಗಾದಿ, ಆಳ್ ಮಾಡಿದ್ದು ಆಳು, ತಾನು ಮಾಡಿದ್ದು ಮಧ್ಯಮ, ಮಗ ಅದು ಮಗ ಮಾಡಿದ್ದು ಮಧ್ಯಮ, ತಾನು ಮಾಡಿದ್ದು ಉತ್ತಮ. ತಾನು ಮಾಡೋದು ಉತ್ತಮ, ಮಗ ಮಾಡೋದು ಮಧ್ಯಮ, ಆಳ್ ಮಾಡೋದು ಹಾಳು ಅಂತಂದು ಗಾದಿ ಮಾತಾಡ. ಅದು ರುಕ್ಮಿಣಿಗೆ ಬರ್ತದೆ ಅಥವಾ ಲಕ್ಷ್ಮಿ ಬರ್ತದೆ. ಆದ್ರಿಂದ ತಾನೇ ಸ್ವತಃ ಏನ್ ಮಾಡ್ತದಳ, ಶ್ರೀಕೃಷ್ಣ ಅಥವಾ ನಾರಾಯಣನ ಸೇವೆ ಮಾಡುದು. ಅದು ಲಕ್ಷ್ಮಿಯ ಭಾಗ್ಯ, ಅರ್ಥಾತ್ ಅದು ಲಕ್ಷ್ಮಿಯ ಸಂಪತ್ತು. ನಾವು ಹೋಗಿ ಲಕ್ಷ್ಮಿ ಹತ್ರ ನಾವು ಸಂಪತ್ತನ್ನು ಕೇಳ್ತೀವಿ, ಅದು ಧನವನ್ನು ಕೇಳ್ತೀವಿ, ಹಣ ಕೇಳ್ತೀವಿ. ಆದರೆ ನಿಜವಾಗಿ ಲಕ್ಷ್ಮಿ ನಿಮಗೆ ಹಣ ಕೊಡೋದಿಲ್ಲ. ಯಾಕಂದರೆ ಅದನ್ಯಾರು ಕೊಡ್ತಾರೆ, ಈ ಜಗತ್ತಿನಲ್ಲಿ ದುರ್ಗಾದೇವಿ ಕೊಡ್ತಾಳೆ. ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಹಣಕ್ಕಾಗಿ ಪರದಾಡಿದರೆ ಅವನು ಲಕ್ಷ್ಮಿ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಲಕ್ಷ್ಮಿ ಮಾಡೋ ಕೆಲಸ ಅದು ಅಲ್ಲ. ಅದು ಯಾರು ಕೆಲಸ ಮಾಡ್ತಾರ, ದುರ್ಗಾದೇವಿ ಮಾಡ್ತಾಳೆ. ದುರ್ಗಾದೇವಿ ಒಬ್ಬ ವ್ಯಕ್ತಿಗೆ ಧನವಂತಳಾಗಿ ಮಾಡ್ತಾಳೆ. ಆದ್ರೆ ಲಕ್ಷ್ಮಿ ಏನು ಮಾಡ್ತಾಳೆ ಅಂತ, ಲಕ್ಷ್ಮಿ ತನ್ನ ತ್ರಿಜುರೊಳಗೆ ಏನೈತಲ್ಲ ಅದನ್ನು ನಿಮಗೆ ಕೊಡ್ತಾಳೆ. ಅದೇನು, ಕೃಷ್ಣನಿಗೆ ಸೇವೆ ಅಥವಾ ಕೃಷ್ಣನಿಗೆ ಅಥವಾ ವಿಷ್ಣುವಿಗೆ ಭಕ್ತಿ, ಅದನ್ನು ಕೊಡ್ತಾಳೆ ಲಕ್ಷ್ಮೀ ದೇವಿ. ಅದನ್ನೇ ನಾವಿಲ್ಲಿ ನೋಡ್ತೀವಿ. ರುಕ್ಮಿಣಿಯ ಭಾಗ್ಯ ಏನು, ಅವಳ ಭಾಗ್ಯ ನಾರದಮುನಿ ಮುಂತಾದವರಿಂದ ಕೃಷ್ಣನ ಬಗ್ಗೆ ಅವಳು ಶ್ರವಣ ಮಾಡ್ತಾರೆ, ಕೂತ್ಕೊಂಡು ಕೇಳ್ತಾರೆ ಕೃಷ್ಣನ ಗುಣಗಾನವನ್ನು ಪ್ರತಿನಿತ್ಯ ಕೇಳ್ತಾರೆ. ಯಾಕಂದ್ರೆ ನಾರದಮುನಿ ಭೀಷ್ಮಕರಾಜನ ಅರಮನೆಗೆ ಪ್ರತಿದಿನ ಬರ್ತಾ ಇದ್ರು, ಅದು ಸಮಯ ಸಿಕ್ಕಾಗೆಲ್ಲ ಬರ್ತಾ ಇದ್ರು. ಬಂದಾಗ ಅವರು ಕೃಷ್ಣನ ಲೀಲೆಗಳನ್ನು ರುಕ್ಮಿಣಿಗೆ ತಿಳಿಸಿ ಹೇಳ್ತಾ ಇದ್ರು. ಯಾವ ರೀತಿ ಇವತ್ತು ನಾವಿಲ್ಲಿ ಕೂತ್ಕೊಂಡು ಕೃಷ್ಣನ ಲೀಲೆ ಬಗ್ಗೆ ಕೇಳ್ತಾ ಇದ್ದೀವೋ ಅದೇ ರೀತಿ ಅವತ್ತು 5000 ವರ್ಷದ ಹಿಂದೆ ರುಕ್ಮಿಣಿ ದೇವಿಯನ್ನು ಕೂತ್ಕೊಂಡು ಕೃಷ್ಣನ ಬಗ್ಗೆ ಕೇಳ್ತಾರೆ. ಅದು ಅವಳ ಭಾಗ್ಯ. ಅಥವಾ ಕೃಷ್ಣನ ಗುಣಗಾನವನ್ನು ಕೇಳೋದರಲ್ಲಿ ಅವಳಿಗೇನು ಒಂದು ಆನಂದ. ಮತ್ತು ಇದೇ ಕಲಿಯುಗದ ಸಮಸ್ಯೆಗಳಿಗೆ ಎಲ್ಲ ಪರಿಹಾರ. ಅದರಿಂದ ಶ್ಲೋಕದಲ್ಲಿ ಹೇಳ್ತಾರೆ, ಅಹೋ ಅಹೋ ವೀರ್ನ ಕಲೆ ವಿಧೂಯತೆ ಸುಧಾ ಸುಧಾರಾ ಮಧುರ ಪದೇ ಪದೇ ದಿನೇ ದಿನೇ ಚಂದ್ರನ ಚಂದ್ರ ಶೀತಲ ಯಶೋ ಯಶೋದಾ ತನಯಶ್ಚ ಗೀಯತೆ. ಕಲಿಯುಗದ ವ್ಯಕ್ತಿ, ಕಲಿಯುಗದಲ್ಲಿ ಜೀವನ ಮಾಡೋರು ನಾವೆಲ್ಲರೂ ಕಷ್ಟದಿಂದ ಬಳಲ್ತಾ ಇದ್ದೆ. ಹೌದಲ್ಲಿ ಹೇಳಿ, ನೀವು ಹೇಳಿ, ಪ್ರತಿಯೊಬ್ಬರಿಗೂ ಒಂದೊಂದು ರೀತಿ ಕಷ್ಟ, ದಿನಕ್ಕೆ ದಿನ ಹೆಚ್ಚಾಗ್ತಾ ಇದೆ. ಮತ್ತು ಎಲ್ಲ ರೀತಿ ಕಷ್ಟಗಳು, ನೋವುಗಳು ಮತ್ತು ಬಳಲಿಕ್ಕೆ ಇದಕ್ಕೇನು ಉಪಾಯ? ಯಾವ ಟೆಕ್ನಾಲಜಿ ಎಷ್ಟೇ ನಾವು ಮುಂದುವರೆದ್ರೂ ಟೆಕ್ನಾಲಜಿ ಒಳಗೆ ಇದರಿಂದ ನಾವು ನಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಕ್ಕಾಗಲ್ಲ. ಅದರ ಸಲುವಾಗಿ ಈ ಶ್ಲೋಕದಲ್ಲಿ ಹೇಳ್ತಾರೆ, ಸುಧಾ ಸುಧಾರಾಮಧುರಂ ಪದೇ ಪದೇ. ಯಾವಾಗ ವ್ಯಕ್ತಿ ಕೃಷ್ಣ ಸುಧಾ ಅಥವಾ ಕೃಷ್ಣ ಕಥಾಮೃತವನ್ನು ಕುಡಿತಾನ, ಎಲ್ಲಿಂದ, ಬಾಯಿಂದಲ್ಲ ಕಿವಿಯಿಂದ, ಯಾವಾಗ ನಾವು ಕೃಷ್ಣ ಕಥೆಯನ್ನು ಕಿವಿಯಿಂದ ಕೇಳ್ತೀವಿ ಆವಾಗ ನಮ್ಮ ಜೀವನದ ಸಮಸ್ಯೆಗಳಿಗೆ ಒಂದು ಪರಿಹಾರ ಉಂಟಾಗುತ್ತೆ. ಆದ್ರಿಂದ ರುಕ್ಮಿಣಿ ಕೂಡ ಏನ್ ಮಾಡ್ತಾ ಇದ್ಲು, ಕೃಷ್ಣನ ಬಗ್ಗೆ ಶ್ರವಣ ಮಾಡ್ತಾರೆ. ಅದು ಅವಳ ನಿಜವಾದ ಭಾಗ್ಯ. ಇದು ಶ್ರಾವಣದ ಮಹತ್ವ. ಇದು ಶ್ರಾವಣ ಮಾಸ, ನಿನ್ನೆ ನಾವು ಚರ್ಚೆ ಮಾಡ್ತಾ ಇದ್ದಲ್ಲ. ಶ್ರಾವಣ ಮಾಸದೊಳಗೆ ಏನ್ ಮಾಡ್ತಾರೆ, ಎಲ್ಲ ಕಡೆಗೂ ಮಂದಿರದೊಳಗ ಭಗವಂತನ ಬಗ್ಗೆ ಕೂತ್ಕೊಂಡು ಕೇಳಬೇಕು, ಕೇಳ್ತಾರೆ. ಅದು ಶ್ರವಣದ ಮಹತ್ವ ಅಥವಾ ಶ್ರಾವಣದ ಮಾಸದ ಮಹತ್ವ. ಏನು ಕೇಳಿದ್ದು ರುಕ್ಮಿಣಿ ಶ್ರವಣ ಮಾಡಿದ್ದು ಅಂದ್ರೆ, 6 ಐಶ್ವರ್ಯಗಳ ಬಗ್ಗೆ. ಭಗವಂತ ನಮ್ಮ ನಿಮ್ಮಂತೆ ಸಾಧಾರಣ ವ್ಯಕ್ತಿ ಅಲ್ಲ. ನಾವು ಒಂದು ದಿವಸ ಹುಟ್ಟುತ್ತೀವಿ, ಒಂದು ದಿವಸ ಸತ್ತು ಹೋಗ್ತೀವಿ. ಆದರೆ ಕೃಷ್ಣನಿಗೆ ಆ ರೀತಿ ಇಲ್ಲ. ಅದು ವಿಷ್ಣು ಅಂತ, ವಿಷ್ಣು ಅಜರ ಅಮರ, ಅವನಿಗೆಂದು ಮುಪ್ಪು ಬರೋದಿಲ್ಲ, ಅವನಿಗೆಂದು ಸಾವಿಲ್ಲ. ಅಷ್ಟು ಮಾತ್ರ ಅಲ್ಲ, ಅವನ ಹತ್ರ 5 ಐಶ್ವರ್ಯಗಳಿದ್ದಾವೆ. ನಾವು ಐಶ್ವರ್ಯ ಅಂತ ಒಂದನ್ನು ತಿಳ್ಕೊಂಡವೆ, ಅದೇನು ಸಂಪತ್ತು ಅಥವಾ ಹಣ. ಆದರೆ ಕೃಷ್ಣನಿಗಿರೋದು 5 6 ಐಶ್ವರ್ಯಗಳಿದ್ದಾವೆ. ಅದು ಅನಂತ ಪ್ರಮಾಣದಲ್ಲಿದೆ. ಒಬ್ಬ ವ್ಯಕ್ತಿಯಲ್ಲಿ ಒಂದು ಐಶ್ವರ್ಯ ಒಂದು ಸ್ವಲ್ಪ ಪ್ರಮಾಣದೊಳಗಿದ್ರೆ ಅವನಿಗೆ ಅಹಂಕಾರ ಉಂಟಾಗ್ತದೆ. ಅದು ಕೃಷ್ಣನಲ್ಲಿರೋದು 6 ಐಶ್ವರ್ಯಗಳು. ಅದೇ ಯಾವುದು, ಐಶ್ವರ್ಯ ಸಮಗ್ರ ವೀರ್ಯ ಶೇಷ ಶ್ರಿಯ ಜ್ಞಾನ ವೈರಾಗ್ಯಶ್ಚವ ಷಣ್ಣಂ ಭಗವಿತಿ ಗಣ. 6 ಐಶ್ವರ್ಯಗಳ ಬಗ್ಗೆ ಇದರಲ್ಲಿ ಹೇಳ್ತಾರೆ. ಐಶ್ವರ್ಯ ಸಮಗ್ರ, ಕೃಷ್ಣನ ಹತ್ರ ಅನಂತವಾದ ಸಂಪತ್ತು ಅಥವಾ ಹಣ ಇದೆ. ಯಾಕಂದ್ರೆ ಲಕ್ಷ್ಮೀ ದೇವನು ಪಾದ ಸೇವೆ ಮಾಡ. ವೀರ್ಯಸ್ಯ, ಅವನಲ್ಲಿ ಅತ್ಯಂತ ಅಪರಿಮಿತವಾದ ಶಕ್ತಿ. ಯಶ ಅಂದರೆ ಕೃಷ್ಣನ ಕೀರ್ತಿ ಎಲ್ಲ ಕಡೆಗೂ ಹೊಂದಿದೆ ಅಲ್ವಾ. ಜ್ಞಾನ ವೈರಾಗ್ಯ, ಮತ್ತು ಕೃಷ್ಣನ ಜ್ಞಾನ ಅದು ಅಪರಿಮಿತ. ಈ ನಮ್ಮದು ಲ್ಯಾಪ್ಟಾಪ್ ಇದೆ, ಈ ಲ್ಯಾಪ್ಟಾಪ್ ಇದ್ದು ಹಾರ್ಡ್ ಡಿಸ್ಕ್ ಎಷ್ಟದ? 8 GB ಇದೆ, 500 GB ಅಂದ್ರೆ 500 GB ಅಷ್ಟು ನೀವು ಸ್ಟೋರೇಜ್ ಮಾಡ್ಬೋದು ಇದ್ರ ಕಂಪ್ಯೂಟರ್ನಲ್ಲಿ. ಆದ್ರೆ ಕೃಷ್ಣನ ಸ್ಮೃತಿ ಎಷ್ಟದ? ಕೃಷ್ಣ 40,000 ವರ್ಷದ ಹಿಂದೆ ಸೂರ್ಯದೇವನಿಗೆ ಭಗವದ್ಗೀತೆ ಉಪದೇಶವನ್ನು ಕೊಟ್ಟಿದ್ದ. ಆದರೆ ಕಾಲಾಂತರದಲ್ಲಿ ಎಲ್ಲರೂ ಮರೆತು ಹೋಗಿತ್ತು. ಅರ್ಜುನನು ಕೂಡ ಆ ಸಮಯದಲ್ಲಿದ್ದ, ಆದರೆ ಅರ್ಜುನನ ಮರಿವು ಉಂಟಾಗಿತ್ತು. ಆದರೆ ಕೃಷ್ಣ 40,000 ವರ್ಷದಿಂದ ಏನು ಗೀತಾ ಹೇಳಿತ್ತು ಅದೇ ಗೀತಾನ ಕಲಿಯುಗದ ಕೊನೆಯಾಗಲು ಹೇಳಿದ. ಅರ್ಥಾತ್ ಅವನ ಸ್ಮೃತಿ ಏನಿರ್ತದಲ್ಲ, 40,000 ಕೋಟಿ ವರ್ಷಗಳ ನಂತರನೂ ಏನಾಗೋದಿಲ್ಲ, ಮಾಸೋದಿಲ್ಲ. ನಾವು ನಿನ್ನೆ ಮಧ್ಯಾಹ್ನ ಏನು ಊಟ ಮಾಡಿದ್ವಿ ಅಂತಂದು ವಿಚಾರ ಮಾಡಿದ್ರೆ ನಮಗೆ ತಲೆ ಕರ್ಕೊಂಡು ಹೇಳಬೇಕಾಗ್ತದೆ, ನಿನ್ನೆ ಮಧ್ಯಾಹ್ನ ಏನು ಊಟ ಮಾಡಿದ್ವಿ, ಅಥವಾ ನಿನ್ನೆ ಬೆಳಿಗ್ಗೆ ನಾವೇನು ಬ್ರೇಕ್ಫಾಸ್ಟ್ ಮಾಡಿದ್ವಿ, ಮೊನ್ನೆ ಬೆಳಿಗ್ಗೆ ನೀವೇನು ಬ್ರೇಕ್ಫಾಸ್ಟ್ ಮಾಡಿದ್ರಿ ನೆನಪಿದೆಯಾ? ಮಾಡಿದ್ರಿಲ್ಲ, ನಿಶ್ಚಿತವಾಗಿ ನಾವೇನಾದರೂ ತಿಂದೀವಿ. ಮೊನ್ನೆ ರಾತ್ರಿ ನಾವು ಊಟಕ್ಕೆ ಏನು ಮಾಡಿದ್ವಿ ಅದು ನೆನಪಿರೋದಿಲ್ಲ. ಹಿಂಗಿರುವಾಗ ನಮಗೆ ಇನ್ನೂ ಬೇರೆ ವಿಷಯಗಳ ಬಗ್ಗೆ ನೆನಪಿಡೋದು ಹೆಂಗೆ ಸಾಧ್ಯ? ಆದರೆ ಕೃಷ್ಣನ ಜ್ಞಾನ ಮತ್ತು ಅವನ ವೈರಾಗ್ಯ ಅದು ಅಪರಿಮಿತ. ಇಷ್ಟೆಲ್ಲ ಅವನ ಹತ್ರ ಗುಣಗಳಿದ್ರೂ ಕೂಡ ಕೃಷ್ಣನ ರೂಪ, ಅವನ ರೂಪ ಹೆಂಗಿದೆ? ಆ ಕೋಟಿ ಕೋಟಿ ಕಾಮದೇವರು ಕೂಡ ಕೃಷ್ಣನಿಗೆ ಆಕರ್ಷಿತರಾಗ್ತಾರೆ. ಅದು ಕೃಷ್ಣನ ಮನಮೋಹಕ ರೂಪ. ಇಷ್ಟೆಲ್ಲ ಇದ್ರೂ ಕೃಷ್ಣನಲ್ಲಿ ಅಹಂಕಾರ ಅನ್ನೋದಿಲ್ಲ ನೋಡ್ರಿ. ಯಾಕೆ ನಾವು ಕೃಷ್ಣಗೇನೆ ಪೂಜೆ ಮಾಡಬೇಕು, ಯಾಕೆ ಕೃಷ್ಣಗೇನೆ ಪೂಜೆ ಮಾಡಬೇಕಂದ್ರೆ ವಿಷ್ಣುವಿನಲ್ಲಿ ಎಲ್ಲ ಐಶ್ವರ್ಯಗಳು ಅನಂತ ಪ್ರಮಾಣದಲ್ಲ. ದೇವಿ ದೇವತೆಗಳಲ್ಲಿ ಕೆಲವೊಂದು ಐಶ್ವರ್ಯಗಳಿದ್ದಾವೆ, ಅದು ಪರಿಮಿತ ಪ್ರಮಾಣ, ಸೀಮಿತ ಪ್ರಮಾಣದಲ್ಲಿ ಇರ್ತದೆ. ಆದರೆ ವಿಷ್ಣು ಅಥವಾ ಕೃಷ್ಣನಲ್ಲಿ ಇರ್ತಕ್ಕಂಥ ಏನು ಐಶ್ವರ್ಯಗಳಿದ್ದಾವೆ ಅಪರಿಮಿತ ಪ್ರಮಾಣ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚು ಅವನಲ್ಲಿ ಅಹಂಕಾರ ಅನ್ನೋದು ಲೇಷ ಮಾತ್ರ ಇಲ್ಲ. ಒಂದು ವೇಳೆ ಅವನ ಹತ್ರ ಅಹಂಕಾರ ಇದ್ದಿದ್ರೆ ಅವನು ಅರ್ಜುನನಿಗೆ ಸಾರಥಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ನೋಡ್ರಿ, ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿ ಆದ್ರೆ ನಿನ್ನೆ ಮೊನ್ನೆ ದಿವಸ ನಾವು ಅನಿಲ್ ಅಂಬಾನಿ ಮುಕೇಶ್ ಅಂಬಾನಿ ಅವ್ರ ಬಗ್ಗೆ ಮಾತಾಡೋದು, ಅವರು ಎಂದಾದರೂ ಯಾರಿಗಾದರೂ ಡ್ರೈವರ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅವ್ರ ಗೆಳೆಯ ಎಷ್ಟೇ ಅವನಿಗೆ ಪ್ರಿಯ ಇದ್ರು ಅವನಿಗೆ ಅವನಿಗೆ ಅವ್ರೇನಾಗೋದಿಲ್ಲ, ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಬೇಕಾದ್ರೆ ಹಣ ಕೊಡ್ತಾರೆ, ಅವ್ರಿಗೆ ನೀವು ಡ್ರೈವರ್ ಇಟ್ಕೊಡ್ರಿ ಅಂತ ಹೇಳ್ತಾರೆ, ಅವ್ರದ್ದು ಅವರಿಂದ ಇನ್ನೊಬ್ಬರು ಡ್ರೈವರ್ ಆಗೋದು. ಆದರೆ ಕೃಷ್ಣ ಏನು ಮಾಡಿದ? ತನ್ನ ಸಾರಥಿ, ತನ್ನ ಗೆಳೆಯನಿಗೆ ಸಾರಥಿ ಆದ. ಅರ್ಥಾತ್ ಕೃಷ್ಣನಲ್ಲಿ ಅಹಂಕಾರ ಅನ್ನೋದು ಸ್ವಲ್ಪವೂ ಇಲ್ಲ. ಇದ್ದಿದ್ರೆ ಅವನು ಈ ರೀತಿ ತ್ಯಾಗ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ದರಿಂದ ಕೃಷ್ಣನ ಬಗ್ಗೆ ಈ ರೀತಿ ಪ್ರತಿನಿತ್ಯ ರುಕ್ಮಿಣಿ ದೇವಿ ಕೃಷ್ಣನ ಬಗ್ಗೆ ಕೂತ್ಕೊಂಡು ಕೇಳ್ತಾ ಇದ್ದ. ಆದ್ರೆ ಕೃಷ್ಣಗೆಂದು ನೋಡಿರಲಿಲ್ಲ ಅವಳು, ಅರ್ಥಾತ್ ಕೃಷ್ಣಗೆಂದು ನೋಡಿರಲಿಲ್ಲ. ಆದರೆ ಕೃಷ್ಣನ ಬಗ್ಗೆ ಕೇಳಿದ ಮಾತ್ರದಿಂದ ಅವಳ ಹೃದಯದಲ್ಲಿ ಭಕ್ತಿ ಉಂಟಾಯಿತು ಕೃಷ್ಣ. ಆದ್ದರಿಂದ ಭಕ್ತಿ ಉದಯ ಆಗ್ತದೆ. ಅದೇ ರೀತಿ ನಾವು ಯಾವಾಗ ಕೃಷ್ಣನ ಬಗ್ಗೆ ಕೂತ್ಕೊಂಡು ಕೇಳಿದರೆ ಕೃಷ್ಣನ ಬಗ್ಗೆ ಗೌರವ, ಆದರ ಮತ್ತು ಭಕ್ತಿ ಉಂಟಾಗ್ತದೆ. ಅದು ಜೀವನದ ಉದ್ದೇಶ ಹೇಳಿದ. ಯಾಕೆಂದ್ರೆ ರುಕ್ಮಿಣಿ ಕೂಡ ಅದನ್ನು ಮಾಡ್ತಾರೆ, ಲಕ್ಷ್ಮಿ ಕೂಡ ಅದನ್ನು ಮಾಡ್ತಾರೆ. ಆದರೆ ಲಕ್ಷ್ಮೀ ಜೀವನದೊಳಗೂ ವಿಘ್ನಗಳು ಬರ್ತಾಳೆ. ಅವಾಗ ಅವಳೇನು ಮಾಡ್ತಾಳೆ? ಅವಳ ಅಣ್ಣ ಒಬ್ಬ ರುಕ್ಮಿ, ಅವನ ಚಿತ್ರ ಇಲ್ಲಿ ನೋಡ್ತೀವಿ. ರುಕ್ಮಿಯರು ರುಕ್ಮಿಣಿ ದೇವಿ ಅಣ್ಣ. ಮಹಾರಾಜ ಭೀಷ್ಮಕ ರುಕ್ಮಿಣಿ ವಿವಾಹ ಕೃಷ್ಣನೊಂದಿಗೆ ಮಾಡುವುದಾಗಿ ನಿಶ್ಚಯ ಮಾಡಿದ್ದ. ಭೀಷ್ಮಕ ಮತ್ತು ಎಲ್ಲ ಪರಿವಾರದ ಎಲ್ಲ ಸದಸ್ಯರು, ರುಕ್ಮ ಬಾಹು, ರುಕ್ಮಕೇಶ, ರುಕ್ಮಮಾಲಿ, ರುಕ್ಮಾಂಗದ, ಅವರೆಲ್ಲರೂ ಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡ್ಕೊಂತ ತೀರ್ಮಾನ ಮಾಡಿದ್ರು. ಮತ್ತು ಅಷ್ಟು ಮಾತ್ರ ಎಲ್ಲ ಇಡೀ ಏನು ಅವನೇನು ರಾಜ್ಯ ಇತ್ತಲ್ಲ, ರಾಜ್ಯದ ಎಲ್ಲ ಜನರು ಅದಕ್ಕೆ ಹೋಗ್ತಾರೆ. ಅದು ಒಬ್ಬನೇ ವ್ಯಕ್ತಿ ಅದಕ್ಕೆ ಹೋಗ್ತಾ ಇರಲಿಲ್ಲ, ಅವನೇ ಯಾರು? ರುಕ್ಮಿ. ರುಕ್ಮಿ ಭೀಷ್ಮ ಮಹಾರಾಜನಿಗೆ ಮೊದಲನೇ ಮಗ, ಜ್ಯೇಷ್ಠ ಪುತ್ರ. ಆದರೆ ಅವನು ಹೇಳ್ದ, ಇಲ್ಲ ನನ್ನ ತಂಗಿಗೆ ಕೃಷ್ಣ ಕೊಟ್ಟು ವಿವಾಹ ಮಾಡೋಕೆ ಸಾಧ್ಯ ಇಲ್ಲ, ಶಿಶುಪಾಲಕ್ಕೆ ನಾವು ಕೊಟ್ಟು ವಿವಾಹ ಮಾಡಬೇಕು ಅಂತ ಅವನು ಪ್ಲಾನ್. ಶಿಶುಪಾಲ ಮತ್ತು ಕೃಷ್ಣ ಯಾರು? ಶಿಶುಪಾಲ ಕೃಷ್ಣನಿಗೆ ಪ್ರತಿನಿತ್ಯ ಬೈತಾನೆ ಇರ್ತದೆ. ಆದರೆ ಕೃಷ್ಣ ಎಂದೂ ಅದನ್ನು ತಲೆ ಕೆಡಿಸ್ಕೊಳ್ಳಿ. ಆ ನಂತರ ಕೃಷ್ಣ ಹೇಳಿದರು, ಯಾವ ದಿವಸ 100ಕ್ಕಿಂತ ಹೆಚ್ಚು ನೀನು ನನಗೆ ಬೈಗಳ ಹೇಳ್ತಿದ್ದೆ ಅವತ್ತಿನ ದಿವಸ ನೀನು ಸಾಯ್ತಿದೆ ಅಂತ ಹೇಳಿದೆ. ಆದ್ದರಿಂದ ಕೃಷ್ಣ ನಾನು ಪ್ರತಿ ದಿವಸ ಬೈತಾ ಇದ್ದೆ ಆದ್ರೆ 99 ಆದ ಕೂಡಲೇ ಅವನಿಗೆ ನೆನಪಾಗ್ತದೆ ಇವತ್ತೇ ನಾನು ಸ್ಟಾಪ್ ಮಾಡ್ಬೇಕು, ಇಲ್ಲ ಅಂದ್ರೆ ನಂದು ಏನಾಗ್ತದೆ, ನಂದು ಜೀವನ ಸಮಾಪ್ತಿ ಆಗ್ತದೆ. ಈ ರೀತಿ ಪ್ರತಿನಿತ್ಯ ಕೃಷ್ಣಗೆ ಅವನು ಬೈತಾ ಇದ್ದ, ಅಲ್ಲಿ ಆಡಬಾರ್ದನ್ನೆಲ್ಲ ಆಡ್ತಾ ಇದ್ದ. ಆದ್ರೂ ಕೃಷ್ಣ ಅವನ ಬಗ್ಗೆ ಏನು ಚಿಂತೆ ಮಾಡ, ಅಂತ ವ್ಯಕ್ತಿಗೆ ರುಕ್ಮಿ ತನ್ನ ತಂಗಿ ರುಕ್ಮಿಣಿಯನ್ನು ಕೊಟ್ಟು ವಿವಾಹ ಮಾಡಬೇಕು ಅಂತ ಒಂದು ವಿಚಾರ ಮಾಡಿದ ಲೆಕ್ಕ ಹಾಕಿ. ಆದ್ರೆ ಈ ಕಡೆಗೆ ಕೃಷ್ಣ ದ್ವಾರಕಾದಲ್ಲಿರುವಾಗ ಅವನು ಕೂಡ ರುಕ್ಮಿಣಿ ಬಗ್ಗೆ ಕೇಳಿದ್ದ, ಅವಳ ಸದ್ಗುಣಗಳ ಬಗ್ಗೆ. ಅವಳು ಏನಾಗಿದ್ಲು, ಸದ್ಗುಣದ ಸಾಗರ ಅಂತಂದು ಹೇಳ್ತಾರೆ ಶ್ರೀಮಂತ ಭಾಗವತದಲ್ಲಿ ವರ್ಣನ ಬರ್ತದೆ. ಅವಳು ನೋಡ್ಲಿಕ್ಕೆ ಸುಂದರವಾಗಿದ್ದು ಅಷ್ಟು ಮಾತ್ರ ಅಲ್ಲ, ಎಲ್ಲ ಸದ್ಗುಣಗಳು, ಅವಳ ವಿನಯ, ವಿಧೇಯತೆ, ಗುರುಹಿರಿಗೆ ಗೌರವ ಮತ್ತು ಎಲ್ಲ ರೀತಿಯ ಕಲೆಗಳಲ್ಲಿ ಕೂಡ ಅವಳು ಪ್ರವೀಣಳಾಗಿದ್ದಳು. ಮತ್ತು ಭೂಮಾತಾ ಮತ್ತು ಗೋಮಾತಾ ಮತ್ತು ತುಳಸಿ ಅವ್ರಿಗೆಲ್ಲರೂ ವಿಶೇಷವಾಗಿ ಭಕ್ತಿಯನ್ನು ಅವಳು ಮಾಡ್ತಾ ಇದ್ದಳು. ಮತ್ತು ತನ್ನ ತಂದೆ ತಾಯಿ ರುಕ್ಮ ಯಾರು ಭೀಷ್ಮ ಮಹಾರಾಜ್ ಮತ್ತು ತನ್ನ ತಾಯಿ ಮತ್ತು ತಮ್ಮ ಆ ಎಲ್ಲ ಅಣ್ಣಂದಿರು ಕೂಡ ಅವಳು ಅತ್ಯಂತ ಭಕ್ತಿಯಿಂದ ಗೌರವದಿಂದ ನೋಡ್ಕೊಳ್ತಾರೆ. ಇದು ಅವಳ ಸದ್ಗುಣಗಳ ಸಾಗರದಲ್ಲಿ ಒಂದು ಬಿಂದು ಮಾತ್ರ. ಇಷ್ಟೆಲ್ಲ ರುಕ್ಮಿಣಿ ಬಗ್ಗೆ ಕೃಷ್ಣನ ಕೇಳಿ ತಿಳ್ಕೊಂಡಿದ್ದ. ಆದರೆ ರುಕ್ಮಿಣಿ ಜೀವನದಲ್ಲಿ ವಿಘ್ನ ಯಾರು, ರುಕ್ಮಿ. ಯಾಕಂದ್ರೆ ಅವನು ಹೇಳ್ತಾ ಇದ್ದ ವಿವಾಹ ಶಿಶುಪಾಲನ ಜೊತೆಗೆ ಆಗ. ಆದರೂ ಕೂಡ ರುಕ್ಮಿಣಿ ಸುಮ್ಮನೆ ಕೂಡಲಿಲ್ಲ ಹೇಳಿದ. ಯಾಕೆ ರುಕ್ಮಿ ಏನಿದ್ದಲ್ಲ ಅವನು ಎಷ್ಟು ಬಲಶಾಲಿಯಾಗಿದ್ದ ಅಂತಂದ್ರೆ, ಎಲ್ಲ ತಮ್ಮಂದಿರಿಗೂ ಮತ್ತು ಭೀಷ್ಮಕ್ ಮಹಾರಾಜನೂ ಅವನು ಒಪ್ಪಿಸ್ಬಿಟ್ಟಿದ್ದ. ಅವನು ಎಷ್ಟು ಶಕ್ತಿ ಇತ್ತಂದ್ರೆ ಅವನು ಮಾತಾಡಿದ್ರೆ ಯಾರು ಅವನ ಎದುರಿಗೆ ನಿಂತ್ಕೊಂಡು ಮಾತಾಡೋಕ್ಕೆ ಯಾರಿಗೂ ಶಕ್ತಿ ಇರಲಿಲ್ಲ. ಹಿಂಗಾಗಿ ಎಲ್ಲರೂ ಸುಮ್ಮನೆ ಕುಂತ್ಬಿಟ್ರು. 4 ಮಂದಿ ತಮ್ಮಂದಿರು ಮತ್ತು ಭೀಷ್ಮಕ್ ಮಹಾರಾಜ್ ಎಲ್ಲರೂ ಸುಮ್ಮನೆ ಕುಂತ್ರು. ಅವರೇನು ಪಿಟ್ಟನ್ನಾಕಾಗಲಿಲ್ಲ, ಯಾಕಂದ್ರೆ ರುಕ್ಮಿ ಅಷ್ಟೊಂದು ಬಲಶಾಲಿ. ಮತ್ತು ಇವಾಗ ಪಾಪ ರುಕ್ಮಿಣಿ ಏನು ಮಾಡ್ಬೇಕು, ಅವಳು ನೋಡಿ ರಬಲೆ, ಸಾಧಾರಣ ಒಬ್ಬ ಮಹಿಳೆ, ಅವಳನ್ನು ಸುಮ್ಮನೆ ಕುಂತು ಆಯ್ತುಗಳು ಹಣೆ ಬರೆದೊಳಗೆ ಬರೆದದ್ದಾಯ್ತು ಅಂತಂದು ಅವಳೇನು ವಿಚಾರ ಮಾಡಲಿಲ್ಲ. ಆದ್ರೆ ಅವಳೇನು ನಿರ್ಧಾರ ಮಾಡಿದ್ಲು, ಅವಳು ಚಿಂತೆ ಮಾಡ್ದೆ ಏನು ಮಾಡಿದ್ಲು, ಕೃಷ್ಣನಿಗೆ ಒಂದು ಸಂದೇಶವನ್ನು ಬರೆದು ಒಂದು ಪತ್ರವನ್ನು ಬರೆದು ನಿರ್ಧಾರ ಮಾಡಿದ್ರು. ಒಬ್ಬ ಪ್ರಾಮಾಣಿಕ ಮತ್ತು ಸಾರ್ಥಕ ಸಮರ್ಥ ಒಬ್ಬ ಬ್ರಾಹ್ಮಣನನ್ನು ಅವಳು ಗುರುತು ಮಾಡಿದ್ರು. ಅವಳ ಬಳಿಗೆ ಹೋಗಲಿಕ್ಕೆ ಕೃಷ್ಣನ ಕೃಷ್ಣನ ಬಳಿಗೆ ಹೋಗಲಿಕ್ಕೆ ಅವಳು ಒಂದು ಪತ್ರವನ್ನು ಬರೆದು ಬ್ರಾಹ್ಮಣನಿಗೆ ಕೊಟ್ಟರು. ಅಂದರೆ ನಾವು ಕೂಡ ರುಕ್ಮಿಣಿಯನ್ನು ನಾವು ಪ್ರತಿನಿಧಿಸ್ತೀವಿ. ನಾವು ಕೃಷ್ಣನ ಅಥವಾ ವಿಷ್ಣುವಿನ ಭಕ್ತರು. ಯಾವ ರೀತಿ ರುಕ್ಮಿಣಿ ವಿಷ್ಣು ಅಥವಾ ಕೃಷ್ಣನ ಭಕ್ತರು ಇದ್ದಾರೆ. ಆದರೆ ನೇರವಾಗಿ ನೀವು ಕೃಷ್ಣನ ಹತ್ರ ಡೈರೆಕ್ಟಾಗಿ ಹೋಗೋಕ್ಕಾಗೋದಿಲ್ಲ. ಆದ್ದರಿಂದ ನಾವು ದರ್ಶನ ಯಾವಾಗ ತಗೊಳ್ತೀವಲ್ಲ, ವೆಂಕಟೇಶ್ವರ ಡೆಲ್ಲಿಯಿಂದ ದರ್ಶನ ತಗೊಬರ್ತಾನೆ, ಡೈರೆಕ್ಟಾಗಿ ಹೋಗಿ ನಮ್ಮ ಮುಖ ತೋರಿಸಿದ್ರೆ ದೇವರು ನಮ್ಮ ಮುಖ ನೋಡೋದಿಲ್ಲ. ನಾವೇನು ಮಾಡಬೇಕು, ಗರುಡ ಸ್ತಂಭದ ಬಾಜುಗೆ ನಿಂತ್ಕೊಂಡು ಕೃಷ್ಣನ ದರ್ಶನ ಮಾಡಬೇಕು. ಯಾಕಂದ್ರೆ ನಿಶ್ಚಿತವಾಗಿ ವೆಂಕಟೇಶ್ವರ ಗರುಡನ ಮೇಲೆ ಅವನ ದೃಷ್ಟಿ ಇದ್ದೇ ಇರ್ತದೆ. ಯಾಕೆ ಅವನ ಅತ್ಯಂತ ಪ್ರಿಯವಾದ ಭಕ್ತ. ನಾವು ಯಾವಾಗ ಗರುಡ ಸ್ತಂಭದ ಬಾಜುಗೆ ನಿಂತ್ಕೊಂಡು ದರ್ಶನ ಮಾಡ್ತೀವಿ, ಅವಾಗ ನಿಶ್ಚಿತವಾಗಿಯೂ ನಮಗೆ ವೆಂಕಟೇಶ್ವರ ನೋಡ್ತಾನೆ. ಹೊರತು ನಾವು ಡೈರೆಕ್ಟಾಗಿ ವೆಂಕಟೇಶ್ವರನ ಹತ್ತಿರ ಹೋದರೆ ಅವಾಗ ನಮಗೆ ದಾರ ಮಾಡೋದಿಲ್ಲ. ಅದೇ ರೀತಿ ಇಲ್ಲಿ ಲಕ್ಷ್ಮೀದೇವಿ ರುಕ್ಮಿಣಿ ಏನು ಮಾಡ್ತಾ ನೇರವಾಗಿ ಕೃಷ್ಣನ ಹತ್ರ ಅವಳು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ಳು. ಅವಳು ಏನು ಮಾಡಿದ್ಲು, ಒಬ್ಬ ಸಾರ್ಥಕ ಒಬ್ಬ ಸಮರ್ಥ ಒಬ್ಬ ಪ್ರಾಮಾಣಿಕ ಬ್ರಾಹ್ಮಣ ಅವನಿಗೆ ಅವಳೇನು ಮಾಡಿದ್ಲು, ತನ್ನ ಕಥೆಯನ್ನು ತನ್ನ ವ್ಯಥೆಯನ್ನು ಹೇಳಿದ್ಲು. ಹೇಳಿ ಒಂದು ಪತ್ರ ಬಂದು, ನಂದು ಹಿಂಗೆಲ್ಲ ಸಮಸ್ಯೆ ಇದೆ, ನೀನು ಹೋಗಿ, ಯಾಕಂದ್ರೆ ನನ್ನ ಮನೆಯೊಳಗೆ ನಮ್ಮ ಮಾತು ಯಾರು ಕೇಳ್ತಾ ಇಲ್ಲ. ಆದ್ರೆ ನನಗೆ ಶಿಶುಪಾಲನ ಮೇಲೆ ವಿವಾಹ ಆಗೋದು ನನಗೆ ಖಂಡಿತ ಸಾಧ್ಯ ಇಲ್ಲ. ನಾನು ಎಂದಿದ್ರು ಕೃಷ್ಣನಿಗೆ ನಾನು ಸಮರ್ಪಣೆ ಮಾಡ್ತೀನಿ ನನ್ನ ಜೀವನ. ಯಾಕೆ ಕೃಷ್ಣ ಈ ಜಗತ್ತಿನ ಸಾಧಾರಣ ಪುರುಷರಂತೆ ಅಲ್ಲ, ಯಾಕಂದ್ರೆ ಅವನಲ್ಲಿ 6 ಷಡೈಶ್ವರ್ಯಗಳು ಇದ್ದಾವೆ, ಸ್ವಯಂ ಶ್ರೀಮನ್ನಾರಾಯಣ. ಮತ್ತು ಹಂಗಿರುವಾಗ ನಾನು ಅಂಥ ವ್ಯಕ್ತಿಯನ್ನು ಬಿಟ್ಟು ಈ ಶಿಶುಪಾಲ ಅವನಿಗೆ ಯಾಕೆ ಮದುವೆ ಆಗ್ಬೇಕು ಅಂತಂದು ಅವಳು ನಿರ್ಧಾರ ಮಾಡಿ ನಿರ್ಧಾರಕ್ಕೆ ಬಂದವಳೇ ಮಾಡಿದ್ರು. ಕೃಷ್ಣನಿಗೆ ಒಂದು ಅರ್ಜಿ ಕೊಟ್ಟರು, ಅಪ್ಲಿಕೇಶನ್ ಅರ್ಥಾತ್. ಅದೇ ರೀತಿ ನಾವು ಕೂಡ ಡೈರೆಕ್ಟಾಗಿ ನೇರವಾಗಿ ಕೃಷ್ಣನ ಹತ್ರ ಹೋದರೆ ಕೃಷ್ಣ ನಮ್ಮನ್ನು ಸ್ವೀಕಾರ ಮಾಡದೇ ಇರಬಹುದು. ಆದರೆ ನೀವು ಯಾವಾಗ ಒಬ್ಬ ಭಕ್ತನ ಮೂಲಕ ಕೃಷ್ಣನ ಹತ್ರ ಹೋಗ್ತೀರಿ, ಆವಾಗ ನಿಶ್ಚಿತವಾಗಿಯೂ ಕೃಷ್ಣ ನಿಮ್ಮ ಕೆಲಸ ಮಾಡ್ತಾನೆ. ಈ ಜಗತ್ತಿನಲ್ಲಿಯೂ ಕೂಡ ನಿಮ್ಗೆ ಯಾರೋ ಒಂದು ದೊಡ್ಡ ವ್ಯಕ್ತಿಯಿಂದ ಕೆಲಸ ಆಗಬೇಕಾಗಿದ್ರೆ ನೇರವಾಗಿ ಅವನ ಹತ್ರ ಹೋಗೋಕೆ ನಿಮಗೆ ಸಾಧ್ಯವೇ ಇಲ್ಲ. ಆದ್ರೆ ಅವನಿಗೆ ಪರಿಚಯ ಇದ್ದಂತ ಒಬ್ಬ ವ್ಯಕ್ತಿಗೆ ನೀವು ಗುರುತು ಮಾಡ್ಕೊಂಡಿದ್ರ ನಿಮ್ ಕೆಲಸ, ಅವನು ನಿಮ್ ಕೆಲಸ ಮಾಡಿರ್ತಾನೆ. ಹೌದಲ್ಲ ಹೇಳ್ರಿ ನೀವು, ಯಾವುದೇ ಇರಲಿ ಸ್ಕೂಲ್ ಕಾಲೇಜ್ ಅಥವಾ ಆಫೀಸ್ನೊಳಗೆ ಎಲ್ಲೇ ಕೆಲಸ ಮಾಡೋದಿದ್ರು ಒಬ್ಬ ಪರಿಚಯ ಅಥವಾ ಒಬ್ಬ ಇನ್ಫ್ಲುಯೆನ್ಸ್ ಇದ್ರೆ ನಿಮ್ಮ ಕೆಲಸ ಬೇಗ ಆಗ್ತದೆ. ಅದೇ ರೀತಿ ನಾವೇ ಮಾಡಬೇಕು, ಭಕ್ತರ ಸಹಾಯ ತಗೊಂಡು ಭಗವಂತನ ಬಳಿಗೆ ಹೋಗಬೇಕು. ಈ ರೀತಿ ನಾವು ಈ ಪಾಠ ಕಲಿಬೇಕು. ಆ ನಂತರ ನೋಡ್ರಿ, ಈಗ ಇವಳು ತನ್ನ ಸಂದೇಶವನ್ನು ಬರೆದು ಕಳಿಸಿದಾಳೆ ರುಕ್ಮಿಣಿ ದೇವಿ. ಬ್ರಾಹ್ಮಣ ತಗೊಂಡು ಎಲ್ಲಿಗೆ ಮಹಾರಾಷ್ಟ್ರದಿಂದ ಗುಜರಾತಿಗೆ ಹೋಗ್ತಾ ಇದ್ದ, ವಿದರ್ಭದಿಂದ ದ್ವಾರಕಕ್ಕೆ ಹೋಗ್ತಾ ಇದ್ದ. ಹೋದ, ಹೋಗಿ ಕೃಷ್ಣನ ದ್ವಾರಕದಲ್ಲಿ ಅವನ ರಾಜಮಹಲ್ ಅವನ ಅರಮನೆಯಲ್ಲಿ ಹೋಗಿ ಭೇಟಿಯಾದ. ಭೇಟಿಯಾದ ಕೂಡಲೇ ಸ್ವಯಂ ಶ್ರೀಮನ್ನಾರಾಯಣ ಕೃಷ್ಣ ಏನು ಮಾಡಿದ, ಬ್ರಾಹ್ಮಣನಿಗೆ ಸತ್ಕಾರ ಮಾಡಿದ. ಯಾವ ರೀತಿ ದೇವಿ ದೇವತೆಗಳು ವಿಷ್ಣು ಪೂಜೆ ಮಾಡ್ತಾರೋ ವೈಕುಂಠದಲ್ಲಿ, ಆ ರೀತಿ ಕೃಷ್ಣ ಯಾರು ಪೂಜೆ ಮಾಡಿದ, ಆ ಬ್ರಾಹ್ಮಣನ ಪೂಜೆ ಮಾಡಿದ. ನೋಡು, ಕೃಷ್ಣ ದೇವರಾಗಿದ್ದರೂ ಕೂಡ ತನ್ನ ಭಕ್ತರನ್ನ ಪೂಜೆ ಮಾಡ್ತಾನೆ. ಅರ್ಥಾತ್ ಅವನಿಗೆ ಭಕ್ತರು ಎಷ್ಟು ಪ್ರಿಯ ಅಂದ್ರೆ, ಸ್ವಯಂ ವಿಷ್ಣು ಏನು ಮಾಡಿದ, ಅವರು ಕಾಲ ತೊಳೆದು ಅವರಿಗೆ ಅರ್ಘ್ಯ ಪದ್ಯಾದಿಗಳನ್ನು ಕೊಟ್ಟರು. ಅದನ್ನ ನೀರನ್ನ ತೀರ್ಥ ನಾವು ಕುಡಿತೀವಿಲ್ಲ ಇಲ್ಲಿ. ಅದು ತೀರ್ಥ ಅಂದ್ರೆ ಏನು, ಅದು ವಿಷ್ಣುವಿನ ಪಾದೋದಕ ಅಥವಾ ವಿಷ್ಣುವಿಗೆ ಅಭಿಷೇಕ ಮಾಡಿದ ನೀರು, ಅದನ್ನು ನಾವು ಕುಡಿದ. ಅದೇ ರೀತಿ ನಾರಾಯಣ ಯಾರು ನೀರು ಕುಡಿದಾನೆ, ತನ್ನ ಭಕ್ತರ ಪಾದ ತೊಳೆದು ನೀರು ಕುಡಿತಾನೆ. ಲೆಕ್ಕ ಹಾಕಿ ಅಂದ್ರೆ ಕೃಷ್ಣನಿಗೆ ಭಕ್ತರು ಎಷ್ಟು ಪ್ರಿಯ ಅಂತ. ಅದೇ ರೀತಿ ಜೀಸಸ್ ಕ್ರೈಸ್ಟ್ ಅವರು ಕೂಡ ಒಂದು ಹೋಗುವಾಗ ಒಂದು ವಿಶೇಷ ಒಂದು ಕಾರ್ಯ ಮಾಡಿರೋದು ಅವ್ರಿಗೆ ಗೊತ್ತಿತ್ತು, ಯಾಕಂದ್ರೆ ಅವ್ರಿಗೆ ಈ ರೀತಿ ಶಿಕ್ಷೆ ಆಗ್ತದಂತ. ಅದನ್ನು ಹೋಗೋ ಸಮಯದಲ್ಲಿ ತಮ್ಮ ಶಿಷ್ಯರಿಗೆ ಅವರು ಒಂದು ಉಪದೇಶ ಕೊಟ್ಟರು. ಏನು ಹೇಳಿದರು, ಸೊ ಯು ಆರ್ ವರ್ಷಿಪಿಂಗ್ ಮೀ, ಸೊ ಇನ್ ಸಿಮಿಲರ್ ವೇ ಯು ಹ್ಯಾವ್ ಟು ವರ್ಷಿಪ್ ಈಚ್ ಅದರ್ ಅಂತಂದು ಅವರು ಅವ್ರಿಗೆ ಉಪದೇಶ. ಅವ್ರು ಹೇಳಿದರು, ನೀವು ನನ್ನ ಪೂಜೆ ಮಾಡ್ತೀರಿ ಯಾಕಂದರೆ ನಾನು ನಿಮ್ಮ ಗುರು, ಅದು ಸ್ವಾಭಾವಿಕ. ಶಿಷ್ಯ ಗುರು ಪೂಜೆ ಮಾಡೋದು ಸ್ವಾಭಾವಿಕ. ಅವ್ರು ಹೇಳಿದರು, ನೀವು ಯಾವ ರೀತಿ ನನಗೆ ಪೂಜೆ ಮಾಡ್ತೀರ ಆ ರೀತಿ ನೀವು ಇನ್ನೊಬ್ಬರಿಗೆ ಪೂಜೆ ಮಾಡ್ಬೇಕು. ಅರ್ಥಾತ್ ನಿಮ್ಮ ಗುರು ಭಾಯಿ ನೀವೆಲ್ಲ ಶಿಷ್ಯರೇನಿದ್ರಲ್ಲ, ಒಬ್ರಿಗೊಬ್ರು ಅಷ್ಟೇ ಗೌರವದಿಂದ ನೀವು ನೋಡ್ಕೊಳ್ಬೇಕು ಅಂತಂದು ಅವ್ರು ಹೇಳಿದ್ರು. ಯಾಕಂದ್ರೆ ಒಬ್ಬ ತಂದೆ ತನ್ನ ಮಕ್ಕಳಿಗೆ ಯಾವ ರೀತಿ ನೋಡ್ಲಿಕ್ಕೆ ಇಷ್ಟಪಡ್ತಾನೆ, ಅನ್ಯೋನ್ಯವಾಗಿರೋದನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾನೆ ಹೊರತು ವೈರತ್ವ ಮಾಡಿದರೆ ತಂದೆಗೆ ಹಿಡಿಸೋದಿಲ್ಲ. ಅದೇ ರೀತಿ ಶ್ರೀಮನ್ನಾರಾಯಣನು ಕೂಡ ಭಕ್ತರಿಗೆ ಎಷ್ಟು ಪ್ರಿಯ ಅಂತಂದರೆ ಅವನು ತನ್ನ ಭಕ್ತರಿಗೆ ಸ್ವತಃ ತಾನೇ ಪೂಜೆ ಮಾಡ. ಆದ್ದರಿಂದ ಇಲ್ಲೇನು ಮಾಡಿದ, ಕೃಷ್ಣ ಬ್ರಾಹ್ಮಣನ ವಿಶೇಷವಾಗಿ ಪೂಜೆ ಮಾಡಿದ. ಯಾಕೆ, ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ನಮೋ ಬ್ರಾಹ್ಮಣ ದೇವಾಯ, ಕೃಷ್ಣನಿಗೆ ಅಥವಾ ವಿಷ್ಣುಗೆ ಅಂತ ಬ್ರಾಹ್ಮಣರಿಗೆ ದೇವ, ಅವನು ಬ್ರಾಹ್ಮಣ ದೇವ. ನಮೋ ಗೋ ಬ್ರಾಹ್ಮಣ ಹಿತಾಯ ಚ, ಆಕಳು ಮತ್ತು ಬ್ರಾಹ್ಮಣರಿಗೆ ಹಿತ ಮಾಡೋನು ಅವನು ವಿಷ್ಣು, ಅವನು ಕೃಷ್ಣ. ಜಗದ್ಹಿತಾಯ, ಅಷ್ಟು ಮಾತ್ರ ಇಡೀ ಜಗತ್ತಿಗೆ ಒಳ್ಳೇದು ಮಾಡೋನು. ಜಗದ್ಹಿತಾಯ ಕೃಷ್ಣ, ಅವನ ಹೆಸರು ಕೃಷ್ಣ, ಅವನ ಹೆಸರು ಇನ್ನೊಂದು ಗೋವಿಂದಾಯ ನಮೋ ನಮಃ. ಈ ರೀತಿ ಪ್ರಾರ್ಥನೆ ಕೃಷ್ಣನಿಗಿದೆ. ಅದು ಅರ್ಥಾತ್ ಕೃಷ್ಣ ತನ್ನ ಅವನು ಬರೇ ಉಪದೇಶ ಕೊಡೋದಿಲ್ಲ, ಉಪದೇಶ ಯಾರಾದರೂ ಕೊಡ್ತಾರೆ, ಅದು ಆಚಾರ್ಯ ಹೇಳೋದು ಬದನೆಕಾಯಿ ತಿನ್ನೋದಂತಾರಲ್ಲ, ಆ ರೀತಿ ಕೃಷ್ಣ ಕೆಲಸ ಮಾಡೋದಿಲ್ಲ. ಕೃಷ್ಣ ಹೇಳ್ತಾನೆ, ಆ ರೀತಿ ಅವನು ನಡ್ಕೊಳ್ತಾನೆ. ಕೃಷ್ಣ ಹೇಳ್ತಾನೆ, ಬ್ರಾಹ್ಮಣರಿಗೆ ಆಕಳಿಗೆ ನಾವು ಬೆಲೆ ಕೊಡಬೇಕು, ಪೂಜೆ ಮಾಡಬೇಕು, ಸ್ವತಃ ತಾನೇ ಮಾಡಿ ತೋರಿಸ್ತಾನೆ, ಹೇಳ್ತಾನೆ. ಈ ರೀತಿ ನಾವು ಬ್ರಾಹ್ಮಣನ ಸತ್ಕಾರ ನೋಡ್ತೀವಿ, ಕೃಷ್ಣ ಯಾವ ರೀತಿ ಮಾಡ್ತಾನೆ. ಆದ್ದರಿಂದ ಇದರಿಂದ ನಾವೇನು ಪಾಠ ಕಲಿತೀವಿ, ನಾವು ಕೂಡ ಆಕಳು ಮತ್ತು ವೈಷ್ಣವರು ಅಥವಾ ಬ್ರಾಹ್ಮಣರಿಗೆ ಅಷ್ಟೇ ಬೆಲೆಯಿಂದ ನಾವು ಅವ್ರು ಅಷ್ಟೇ ಅವ್ರ ಗೌರವದಿಂದ ನೋಡಬೇಕು, ಯಾಕೆ ಅವ್ರಿಗೆ ಕೃಷ್ಣನಿಗೆ ಪ್ರಿಯರು. ಆನಂತರ ಇಲ್ಲಿ ರುಕ್ಮಿಣಿ ದೇವಿ ಒಂದು ಪ್ರೇಮ ಪತ್ರವನ್ನು ಬರುತ್ತೆ. ಇದು ನಿಜವಾದ ಪ್ರೇಮ ಪತ್ರ ಅಂತಂದು ಹೇಳ್ಬೋದು. ಯಾಕೆ, ಯಾಕಂದ್ರೆ ಪ್ರೇಮ ಮತ್ತು ಕಾಮದಲ್ಲಿ ಅಂತರ ಇದೆ. ಪ್ರೇಮ ಮತ್ತು ಕಾಮದಲ್ಲಿ ಎಷ್ಟು ಅಂತರ ಇದೆ ಅಂದರೆ, ಹಗಲು ರಾತ್ರಿಯಲ್ಲಿ ಎಷ್ಟು ಅಂತರ ಇದೆ ಅಷ್ಟು ಅಂತರ ಇದೆ. ಅಥವಾ ಕಾಗೆ ಮತ್ತು ಕೋಗಿಲೆ ಎರಡು ನೋಡೋದು ಹೆಂಗೆ ಕಾಣಿಸ್ತಾವೆ, ಕಲರ್ ಹೆಂಗಿರ್ತದೆ ಕಲರ್, ಹಾಂ ನೋಡಿರಲಿಲ್ಲ ಕಾಗೆ, ಕೋಗಿಲೆ ನೋಡೋದು ಕಠಿಣ, ಆದ್ರೆ ಕಾಗೆ ಅಂತೂ ನಾವು ನೋಡಿರ್ತೀವಿ. ಕಾಗೆ ಯಾವ ಬಣ್ಣದ ಇರ್ತದೆ, ಕಪ್ಪು ಬಣ್ಣ. ಹೌದು, ಅದೇ ರೀತಿ ಕೋಗಿಲೆನೂ ಕೂಡ ಅದೇ ಬಣ್ಣದ. ಕೋಗಿಲೆ ಮತ್ತು ಕಾಗೆ ಒಂದೇ ಬಣ್ಣದಲ್ಲಿ ಇದ್ರೂ ಕೂಡ ಅದಕ್ಕೆ ಎಲ್ಲಿಗೆಲ್ಲಿಗೆ ಅದು ಅಜಗಜಾಂತರ ವ್ಯತ್ಯಾಸ. ಅಜ ಅಂದ್ರೆ ಆಡು, ಗಜ ಅಂದ್ರೆ ಆನೆ. ಆನೆ ಮತ್ತು ಆಡಿಗೆ ಎಷ್ಟು ವ್ಯತ್ಯಾಸ ಇದೆ? ಅಷ್ಟೇ ವ್ಯತ್ಯಾಸ, ಪ್ರೇಮಕ್ಕೂ ಕಾಮಕ್ಕೂ. ಇನ್ನೊಂದು ಉದಾಹರಣೆ, ಕುದುರೆ ಮತ್ತು ಕತ್ತೆ. ಕುದುರೆ ಮತ್ತು ಕತ್ತೆ ಎರಡೂ ಒಂದು ರೀತಿ ನೋಡ್ಲಾಕ ಸ್ವಲ್ಪ ಹೆಚ್ಚು ಕಮ್ಮಿ ಹಂಗೆ ಕಾಣಿಸ್ತಾರೆ. ಅದ್ರ ಬಾಲ ನೋಡ್ರಿ, ಅದ್ರ ಕಿವಿ ನೋಡ್ರಿ, ಅದ್ರ ಕಾಲು ನೋಡ್ರಿ, ಅದ್ರ ಮುಖ ನೋಡ್ರಿ, ಎರಡು ಒಂದಕ್ಕೆ ಎರಡು ಏನು ತಿಂತವೆ? ಹುಳು ತಿಂತವೆ. ಆದ್ರೆ ಆನೆ ಕುದುರೆ ಕುದುರೆನೇ, ಕತ್ತೆ ಕತ್ತೆ, ಕತ್ತೆ ಅಂದು ಕುದುರೆ ಆಗುತ್ತೆ ಸರ್. ಅದೇ ರೀತಿ ಬಂಗಾರ ಮತ್ತು ಕಬ್ಬಿಣ, ಕಬ್ಬಿಣ ಮತ್ತು ಬಂಗಾರ ಎರಡೂ ಲೋಹ ಅಥವಾ ಮೆಟಲ್ ಅಂತ ಹೇಳ್ತೀವಿ. ಆದ್ರೂ ಎರಡರಲ್ಲಿ ಎಷ್ಟು ವ್ಯತ್ಯಾಸ ಐತಿ ಅದನ್ನು ನಾವು ಅಳಿತೀವಿ. ಅದಲ್ಲ, ಇವಾಗ ಬಂಗಾರದ ಬೆಲೆ ಎಷ್ಟಾಗಿದೆ? ಈಗ ಏನು ಒಂದು ತೊಲಿಗೆ ಎಷ್ಟು ರೇಟ್ ಆಗಿದೆ? ಎಷ್ಟಾಗಿದೆ ರೇಟ್? ಹಾಂ, 30,000. ಹಾಂ, ಆ ರೇಟ್ನೊಳಗೆ ನಡೀತಾ ಇದೆ. ಕಬ್ಬಿಣಕ್ಕೇನು ಬೆಲೆ ಇಲ್ಲ, ಕಬ್ಬಿಣದಲ್ಲಿ ಎತ್ತೊಂಡು ಹಂಗೆ ಬಿದ್ದಿರ್ತಾವೆ ರೋಡ್ ಮೇಲೆ. ಈಗಿನ್ನೂ ಯಾರೂ ಎತ್ತಂಗಿಲ್ಲ ಹೇಳ್ತಾರೆ. ಅದು ಹಿಂದಿನ ಕಾಲದೊಳಗೆ ಅದನ್ನು ಅದಕ್ಕೆ ಏನು ಪ್ರೇಮ ಮತ್ತು ಕಾಮ ನೋಡ್ಲಿಕ್ಕೆ ಎರಡೊಂದು ಥರ ಕಾಣಿಸ್ತಾರೆ. ಕಾಗಿಲೆ ಕೂಗೆ, ಕೋಗಿಲೆ ಮತ್ತು ಕಾಗೆ ನೋಡ್ದಂಗನೂ ಅನಿಸ್ತದೆ ಎರಡು ಒಂದು. ಆದ್ರೆ ಅಂತರ ಬಹಳ ಇದೆ. ಎಷ್ಟು ಅಂತರ ಇದೆ ಇಲ್ಲಿ ನೋಡ್ರಿ. ರುಕ್ಮಿಣಿ ಕೃಷ್ಣನಿಗೆ ನಿಜವಾದ ಪ್ರೇಮ ಪತ್ರ ಕೊಡು. ಪ್ರೇಮಕ್ಕೂ ಕಾಮಕ್ಕೇನು ವ್ಯತ್ಯಾಸ? ಶಾಸ್ತ್ರದಲ್ಲಿ ಹೇಳಿದೆ, ಒಬ್ಬ ವ್ಯಕ್ತಿ ತನ್ನ ಇಂದ್ರಿಯಗಳನ್ನು ತೃಪ್ತಿ ಮಾಡಲಿಕ್ಕೆ ಯಾವಾಗ ಇಷ್ಟಪಡ್ತಾನೋ ಅದು ಕಾಮ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅವನ ಇಂದ್ರಿಯಗಳನ್ನು ಅಥವಾ ಅವನಿಗೆ ಸಂತೋಷ ಪಡಿಸ್ಲಿಕ್ಕೆ ಯಾವಾಗ ಒಬ್ಬ ವ್ಯಕ್ತಿ ನಡ್ಕೊಳ್ತಾನೆ ಅದು ಪ್ರೇಮ. ಹೇಳ್ತಾ ಈ ಜಗತ್ತಿನಲ್ಲಿ ನಾವೇನ್ ನೋಡ್ತೀವಿ ಸ್ತ್ರೀ ಪುರುಷರ ಸಂಬಂಧ, ಅದನ್ನ ಪ್ರೇಮ ಅಂತಂದು ಹೇಳಕ್ಕಾಗಲ್ಲ. ಶಾಸ್ತ್ರದ ಪ್ರಕಾರ, ಶಾಸ್ತ್ರದ ಪ್ರಕಾರ ಅದಕ್ಕೆ ಏನಂತಂದು ಹೇಳ್ತಾರೆ, ಜಾಸ್ತಿ ಜಾಸ್ತಿ ಅಂತ ಕಾಮ ಅಂತಂದು ಹೇಳ್ತಾರೆ. ಹೊರತು ಅದು ಪ್ರೇಮ ಆಗ್ಲಿಕ್ಕೆ ಸಾಧ್ಯ. ಪ್ರೇಮ ಕೇವಲ ಕೃಷ್ಣನಿಗೆ ಮಾತ್ರ ಸೀಮಿತ. ಹೇಳ್ತಾ ಅದು ಪ್ರೇಮ ಅನ್ನೋ ಶಬ್ದವನ್ನ ಈ ಜಗತ್ತಿನಲ್ಲಿ ಜನರು ಅತ್ಯಂತ ಸರಳವಾಗಿ ಅತ್ಯಂತ ಕ್ಷುಲ್ಲಕವಾಗಿ ಉಪಯೋಗಿಸ್ತಾರೆ. ಅದರದು ಅಸಾಧ್ಯದ ಮಾತು. ಹೆಚ್ಚಾಗಿ ಬಾಲಿವುಡ್ ಅಥವಾ ಈ ಸ್ಯಾಂಡಲ್ವುಡ್ ಅಥವಾ ಕರ್ನಾಟಕಕ್ಕೆ ಏನಂತಾರೆ, ಅಲ್ಲಿ ಒಂದು ಹಾಲಿವುಡ್ ಇದೆ ಅಮೇರಿಕದ, ಅದನ್ನು ನೋಡಿ ಇವರು ಬಾಲಿವುಡ್ ಮಾಡಿದ್ರು ಬಾಂಬೆದವರು. ಆಮೇಲೆ ಸೌತ್ ಇಂಡಿಯಾದವರು ಟಾಲಿವುಡ್ ಮಾಡಿದ್ರು, ಅದನ್ನು ನೋಡಿ ಇವರು ಕರ್ನಾಟಕದವರು ಸ್ಯಾಂಡಲ್ವುಡ್ ಮಾಡಿದ್ರು. ಅದಲ್ಲ, ಯಾವುದೇ ವುಡ್ ಇರಲಿ, ಹಾಲಿವುಡ್ ಇರಲಿ, ಬಾಲಿವುಡ್ ಇರಲಿ, ಸ್ಯಾಂಡಲ್ವುಡ್ ಇರಲಿ, ಟಾಲಿವುಡ್, ಇವರೇನು ಮಾಡ್ತಾರೆ ಈ ಕಾಮವನ್ನು ಪ್ರೇಮ ಅಂತಂದು ಹೇಳಿ ಜನರಿಗೆ ಹೇಳ್ತಾ ಇದ್ದಾರೆ. ಆದರೆ ಅದು ತಪ್ಪು. ಕಾಮ ಎಂದು ಪ್ರೇಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಬರೆದಿದ್ದು ರುಕ್ಮಿಣಿ ನಿಜವಾದ ಪ್ರೇಮ ಪತ್ರ. ಅವಳು ಒಬ್ಬಳೇ ಪ್ರೇಮ ಪತ್ರ ಬರ್ತದೆ, ಯಾಕಂದ್ರೆ ಅವಳು ಕೃಷ್ಣನಿಗೆ ವಿವಾಹ ಆಗೋದು ಕಾರಣ ಏನು, ಅವನು ಸೇವೆ ಮಾಡಲಿಕ್ಕೆ ಅವಳು ಕೃಷ್ಣನ ವಿವಾಹ ಆಗ್ತಾ ಇದ್ದ ಹೊರತು ಬೇರೆ ಯಾವುದೇ ಕಾರಣಕ್ಕಾಗಿ ಅವಳು ಕೃಷ್ಣನ ಕೈ ಹಿಡಿಯಲಿಕ್ಕೆ ಮುಂದೆ ಹೋಗಿರಲಿಲ್ಲ. ಆದ್ದರಿಂದ ಅವಳೇನು ಮಾಡಿದ್ದು, ಒಂದು ಪ್ರೇಮ ಪತ್ರವನ್ನು ಕೃಷ್ಣ ಬರೆದ. ರುಕ್ಮಿಣಿ ಪತ್ರವನ್ನು ಕೃಷ್ಣ ಓದಿದ. ಇಲ್ಲಿ ನಾವು ಚಿತ್ರ ನೋಡ್ತೀವಿ, ನಾವು ಓದ್ತಾ ಇದ್ದಾರೆ. ಅರ್ಥಾತ್ ಕೃಷ್ಣನಿಗೆ ಒಂದು ಅರ್ಜಿ ಬಂದು ಕೊಟ್ಟರು ಅಥವಾ ಒಂದು ಅಪ್ಲಿಕೇಶನ್ ಕೊಡ್ಲಿ. ಏನಂತಂದು, ನಾನು ನಿನ್ನ ಸೇವೆ ಮಾಡ್ಲಿಕ್ಕೆ ತಯಾರಿದ್ದೀನಿ ಕೃಷ್ಣ, ನನ್ನನ್ನು ನೀ ಸ್ವೀಕಾರ ಮಾಡ ಅಂತಂದು ಹೇಳಿ. ಯಾಕಂದ್ರೆ ಲಕ್ಷ್ಮೀ ವೈಕುಂಠದಲ್ಲಿ ಅದೇ ಕೆಲಸ ಮಾಡಿ, ಸೀತಾದೇವಿ ತ್ರೇತಾದೇವಿ ರಾಮನ ಸೇವೆನೆ ಮಾಡಿ, ರಾಧಾ ಮತ್ತು ಕೃಷ್ಣನ ಸೇವೆ ಮಾಡಿ. ಅದೇ ರಾಧಾ ಇಲ್ಲಿ ಏನಾಗಿ ಬಂದಿದ್ದಾಳೆ, ಶ್ರೀಮತಿ ರುಕ್ಮಿಣಿಯಾಗಿ ಬಂದಿದ್ದು. ಅವಳೇನು ಮಾಡಿದ್ದು, ಒಂದು ಅಪ್ಲಿಕೇಶನ್ ಕೊಟ್ಟು ಅಥವಾ ಅರ್ಜಿ ಕೊಟ್ಟು, ಅದಕ್ಕೆ ನಾವು ಶರಣಾಗಬೇಕು ಅಂತಂದು ಹೇಳ್ತೀವಿ. ಅಂದ್ರೆ ಕೃಷ್ಣನಿಗೆ ಶರಣ, ನೀನೇ ನನಗೆ ಗತಿ, ನಿನ್ನ ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತ ಹೇಳಿ ಅವಳೊಂದು ಅರ್ಜಿ ಕೊಟ್ಟು, ಅದು ನಿಜವಾದ ಪ್ರೇಮ ಪತ್ರ. ಆ ನಂತರ ಕೃಷ್ಣ ಅದನ್ನು ಪರಿಶೀಲನೆ ಮಾಡಿದ, ಓದಿದ. ಆ ನಂತರ ಕೃಷ್ಣ ಪರೀಕ್ಷೆನೂ ತಗೊಂಡ ಅವಳು. ಹೌದಲ್ಲ, ಈಗ ನಾವು ಒಂದು ಅಪ್ಲಿಕೇಶನ್ ಕೊಟ್ಟರೆ ನಮ್ಗೆ ಇಂಟರ್ವ್ಯೂ ತಗೊಳ್ತಾವ. ಹಾಂ, ನಮ್ಮ ತಲೆ ಒಳಗೆ ಎಷ್ಟೈತಿ ಬುದ್ಧಿ, ನಮ್ಮ ನಾವು ಸರ್ಟಿಫಿಕೇಟ್ ತೋರಿಸ್ತೇವೆ, ನಮ್ದು ಈ ಡಿಗ್ರಿ ಆಗಿತ್ತು, ಆ ಡಿಗ್ರಿ ಆಗಿತ್ತು. ಆದ್ರೆ ಎದುರಿದ್ದವ್ರು ಏನು ಮಾಡ್ತಾರೆ, ಆಯ್ತು ಡಿಗ್ರಿ ಎದಿನ ಹೇಳ್ತೈತಿ, ಆದ್ರೆ ನಿಮ್ಮ ತಲೆ ಒಳಗೆ ಏನೈತಿ ಅಂತಂದು ಅವ್ರು ಟೆಸ್ಟ್ ಮಾಡ್ತಾರೆ. ಅದು ಪರಿಶೀಲನೆ ಮಾಡ್ತಾರೆ. ಹೆಂಗೆ? ಪರೀಕ್ಷಾ ಅಥವಾ ಸಂದರ್ಶನ ಅಥವಾ ಇಂಟರ್ವ್ಯೂ. ಅದೇ ರೀತಿ ಕೃಷ್ಣನು ಕೂಡ ಪರೀಕ್ಷೆ ಮಾಡಿದ ರುಕ್ಮಿಣಿಗೆ. ಅದು ಹೆಂಗ ಅನ್ನೋದು ಮುಂದೆ ನೋಡಿದೀವಿ. ಆ ನಂತರ ಆಯಿತು, ನೀವು ಪರೀಕ್ಷೆಯಲ್ಲಿ ಪಾಸ್ ಆದಿ ಅಂತ ಹೇಳಿ ಏನು ಮಾಡಿದ ರುಕ್ಮಿಣಿ ದೇವಿಗೆ, ಅವನು ಒಂದು ಅಪಾಯಿಂಟ್ಮೆಂಟ್ ಕೊಟ್ಟ ಅಂತ ಹೇಳ್ಬೋದು, ಅಥವಾ ಒಂದು ಕೆಲಸ ಕೊಟ್ಟ. ಅಂದ್ರೆ ಭರ್ತಿಯಾದ ಯಾರು? ರುಕ್ಮಿಣಿ ದೇವಿ. ನಾವು ಯಾಕೆ ಭರ್ತಿ ಆಗ್ತೀವಿ, ನಾವ್ಯಾಕೆ ಇನ್ನೊಬ್ಬರ ಹತ್ರ ಹೋಗಿ ನೌಕರಿ ಮಾಡ್ತೀವಿ, ಯಾಕಂದ್ರೆ ನಮ್ಮ ಜೇಬು ಭರ್ತಿ ಮಾಡ್ಬೇಕು. ಹೋಗಲ್ಲ, ಜೇಬು ಭರ್ತಿ ಮಾಡ್ಲಿಕ್ಕೆ ನಾವು ಭರ್ತಿ ಆಗ್ತೀವಿ ಇನ್ನೊಬ್ಬರ ಹತ್ರ ಹೋಗಿ. ಆದ್ರೆ ರುಕ್ಮಿಣಿ ದೇವಿ ಎದಕ್ಕೆ ಹೋದ್ಲು? ಕೃಷ್ಣನ ಸೇವೆಗಾಗಿ ಹೋದಳು. ಆದರೆ ಸಂಬಳಕ್ಕಾಗಿ ನಾವು ಇನ್ನೊಬ್ಬರ ಹತ್ರ ಹೋಗಿ ಕೆಲಸ ಮಾಡ್ತೀವಿ. ರುಕ್ಮಿಣಿ ಕೃಷ್ಣ ಹತ್ರ ಹೋಗಿದ್ದು ಯಾವುದೇ ಹಣ ಅಥವಾ ಐಶ್ವರ್ಯ ಅಥವಾ ಆನಂದ ಅಥವಾ ಸಂತೋಷ ಅಥವಾ ಬೇರೆ ಯಾವುದೇ ಆಸೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಅವಳು ಕೃಷ್ಣನ ಕೈಗಳಿಗೆ ಹೋಗಿರಲಿಲ್ಲ. ಯಾಕಂದ್ರೆ ಅವಳಲ್ಲಿ ಇರೋದು ಪ್ರೇಮ ಮಾತ್ರ ಇತ್ತು, ಅದು ಕಾಮ ಇರಲಿಲ್ಲ. ಆದ್ದರಿಂದ ಅವಳು ಕೂಡ ಏನು ಇಷ್ಟಪಡ್ತಾ ಇದ್ದಳು, ಅವಳು ಸಂಬಳ ಇಷ್ಟಪಡ್ತಾ ಇರಲಿಲ್ಲ, ಕೃಷ್ಣನ ಸೇವೆಯನ್ನು ಇಷ್ಟಪಡ್ತಾ ಇದ್ದಳು, ಅದು ಕೃಷ್ಣನ ಭಕ್ತಿಯನ್ನು ಅವಳು ಇಷ್ಟಪಡ್ತಾ ಇದ್ದಳು. ಈ ರೀತಿ ಅವಳು ಏನು ಮಾಡಿದ್ದು, ಕೃಷ್ಣನಿಗೆ ಮೊರೆ ಹೋಗ್ತಾಳೆ. ಅದೇ ರೀತಿ ನಾವು ಏನು ಮಾಡಬೇಕು, ಈ ರೀತಿ ಕಥೆ ಕೇಳೋದ್ರಿಂದ ರುಕ್ಮಿಣಿ ಕೃಷ್ಣನ ಕಥೆ ಕೇಳಿದ್ರು, ಅವಾಗ ಕೃಷ್ಣನ ಮೇಲೆ ಭಕ್ತಿ ಉಂಟಾಯಿತು, ಅನುರಾಗ ಉಂಟಾಯಿತು. ಆದ್ದರಿಂದ ಅವಳು ಕೃಷ್ಣನಿಗೆ ಶರಣಾಗಕ್ಕೆ ವಿಚಾರ ಮಾಡಿದ್ದು. ಅದೇ ರೀತಿ ನಾವು ಕೃಷ್ಣ ಕಥೆಯನ್ನು ಕೇಳಿದ ಮೇಲೆ ನಮಗೇನು ಹೋಗ್ಬೇಕು ಮನಸ್ಸಿನಲ್ಲಿ ಆಸೆ, ನಾನು ಕೂಡ ಕೃಷ್ಣನ ನಾಮಸ್ಮರಣೆ ಮಾಡಬೇಕು, ನಾನು ಕೂಡ ಕೃಷ್ಣನ ಭಕ್ತನಾಗಬೇಕು ಅಂತ ನಮ್ಮಲ್ಲಿರೋ ಹೃದಯದಲ್ಲಿ ಆಸೆ ಹುಟ್ಟಬೇಕು. ಯಾವ ರೀತಿ ರುಕ್ಮಿಣಿಯ ಹೃದಯದಲ್ಲಿ ಆಸೆ ಹುಟ್ಟಿತ್ತು ಆ ರೀತಿ ಹೇಳಿದ. ಆ ನಂತರ ಆಯಿತು, ನಮ್ಮ ಹೃದಯದಲ್ಲಿ ಆಸೆ ಇದೆ, ಅದನ್ನು ಈಡೇರಿಸಿದೆ. ಅದಕ್ಕೆ ನಾವೇನು ಮಾಡಬೇಕು, ಗುರುವಿನ ಮುಖಾಂತರ ಅರ್ಜಿ ಕೊಡಬೇಕು. ಯಾವ ರೀತಿ, ರುಕ್ಮಿಣಿ ಬ್ರಾಹ್ಮಣನ ಮುಖಾಂತರ ಅರ್ಜಿ ಕೊಡ್ಬೇಕು. ಅದನ್ನು ಪರಿಶೀಲನೆ ಮಾಡಿದೆ ಕೃಷ್ಣ. ಆನಂತರ ಕೆಲವೊಂದು ಪರೀಕ್ಷೆನ ತಗೊಳ್ತಾನೆ ಕೃಷ್ಣ. ನಾವು ಪ್ರಾಮಾಣಿಕರಾಗಿದ್ದರೆ ಕೃಷ್ಣನ ಕೊಟ್ಟಂಥ ಎಲ್ಲ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ತೇವೆ. ಆ ನಂತರ ಕೃಷ್ಣ ನಮಗೇನು ಕೊಡ್ತಾನೆ, ಭರ್ತಿ ಮಾಡಿಕೊಳ್ತಾನೆ ತನ್ನ ಭಕ್ತರ ಸಮೂಹದಲ್ಲಿ. ನಾವು ಒಬ್ಬ ಭಕ್ತರಾಗಿ ಸದಸ್ಯರಾಗಿ ನಾವು ಜೀವನ ಮಾಡ್ಬೋದು. ಆ ನಂತರ ಅದರಿಂದ ಪರಿಣಾಮ ಏನು, ನಮಗೆ ವೈಕುಂಠದಲ್ಲಿ ನಮಗೆ ನಿಜವಾದ ನಿತ್ಯ ವಾಸ ಕೃಷ್ಣ ನಮಗೆ ಕೊಡ್ತಾನೆ. ಅದೇ ರೀತಿ ನಾವು ಇಸ್ಕಾನ್ನಲ್ಲಿ ಮೊದಲು ನಾವು ಕಥಾ ಕೇಳ್ತೀವಿ, ಪ್ರವಚನ ಕೇಳ್ತೀವಿ, ಆನಂತರ ಹರೇ ಕೃಷ್ಣ ಜಪ ಮಾಡಲಿಕ್ಕೆ ಶುರು ಮಾಡ್ತೀವಿ. ಆನಂತರ ಹೆಚ್ಚು ಹೆಚ್ಚು ಭಕ್ತಿಯಲ್ಲಿ ಪ್ರಗತಿ ಮಾಡಲಿಕ್ಕೆ ಕೃಷ್ಣನ ವಿಗ್ರಹ ಪೂಜೆ ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ, ಕೃಷ್ಣನ ಸೇವೆ ಮಾಡಲಿಕ್ಕೆ ನಾವು ತಯಾರಾಗ್ತೀವಿ. ಭಕ್ತರ ಜೀವನದಲ್ಲೂ ಕೃಷ್ಣ ಏನು ಮಾಡ್ತಾನೆ, ಕೆಲವೊಂದು ಪರೀಕ್ಷೆಗಳನ್ನು ಕಳಿಸ್ತಾನೆ. ಎಲ್ಲ ನನ್ನ ಜೀವನದಲ್ಲಿನೂ ಬರ್ತದೆ, ನಿಮ್ಮ ಜೀವನದೊಳಗೂ ಪರೀಕ್ಷೆ ಬರ್ತದೆ. ಒಂದು ವೇಳೆ ಪ್ರಾಮಾಣಿಕ ಇದ್ದರೆ ನಾವು ನಮಗೇನಾಗ್ತದೆ, ನಾವು ಎಲ್ಲ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀವಿ. ಆನಂತರ ನಮಗೆ ವೈಕುಂಠದಲ್ಲಿ ನಿಜವಾದ ಒಂದು ವಾಸವನ್ನು ಕೃಷ್ಣ ನಮಗೆ ಕೊಡ್ತಾನೆ. ಯಾವ ರೀತಿ, ರುಕ್ಮಿಣಿ ದೇವಿ ಅವನು ಈ ರೀತಿ ಒಂದು ಅವಕಾಶವನ್ನು ಕೊಟ್ಟ. ಇವಾಗ ಬರ್ತದೆ ರುಕ್ಮಿಣಿ ಪರೀಕ್ಷಾ. ರುಕ್ಮಿಣಿಗೂ ಕೂಡ ಒಂದು ಪರೀಕ್ಷೆ ಬಂತು. ಅದೇನು, ಅವಳು ಕೃಷ್ಣನನ್ನ ಹಿಡಿದು ಜೀವನ ಮಾಡ್ಬೇಕಂತ, ಅವನ ಸೇವೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇಷ್ಟಪಟ್ಟಿದ್ದರೂ ಕೂಡ ರುಕ್ಮಿ ಒಂದೇನು ವಿಘ್ನದಿಂದ ಅವಳು ದೂರ ಆಗ್ಲಿಕ್ಕೆ ಸಾಧ್ಯ ಆಗ್ತಾರೆ. ಯಾಕಂದ್ರೆ ರುಕ್ಮಿ ಅತ್ಯಂತ ಬಲಶಾಲಿ ಇದೆ, ಆದ್ರೆ ಅವಳ ಭಕ್ತಿನೂ ಕೂಡ ತೀವ್ರವಾಗಿತ್ತು. ರುಕ್ಮಿಣಿ ಭಕ್ತಿ ಏನಿತ್ತಲ್ಲ ಅದು ಸರಳವಾಗಿರ್ಲಿಲ್ಲ. ಆಯ್ತು ಬಿಡು ಅಂತಂದು ಹೇಳಿ ಅವಳು ಮನೆ ಬರೆದೊಳಗೆ ಹೆಂಗೆ ಬರ್ದಂಗೆ ಆಗ್ತದೆ ಅಂತ ಹೇಳಿದ. ಅವಳೇನು ಮಾಡಿದ್ರು, ತೀವ್ರತೆಯಿಂದ ಕೃಷ್ಣನಿಗೆ ಅವಳು ಮರೆ ಹೋಗ್ತು. ಅಷ್ಟು ಮಾತ್ರ ಅಲ್ಲ, ಅವಳು ಪತ್ರ ಬರೆದಿತ್ತು. ಪತ್ರದಲ್ಲಿ ಏನು ಬರೆದಿತ್ತು, ನಮ್ಮ ಮನೆ ಪರಿಸ್ಥಿತಿ ಅಂತ ಹಿಂಗಾಗ್ಯದ, ಈಗ ನೀನೇ ಬಂದು ನನಗೆ ಮೊಬೈಲ್ ಬಂದ್ ಮಾಡಿಟ್ಬಿಡ್ತು. ಏನ್ರು, ನೀವೇ ಬಂದು ನನ್ನನ್ನು ಅಪಹರಿಸಿಕೊಂಡು ಹೋದ್ರೆ ನನಗೊಂದು ದಾರಿ ಬರ್ತು, ಇಲ್ಲದೆ ಇದ್ರೆ ನನಗೆ ಇವರು ಶಿಶುಪಾಲ ಕೊಟ್ಟು ಮದುವೆ ಮಾಡಿದ್ರು ಅಂತಂದು ಕೃಷ್ಣನಿಗೆ ಅವ್ರ ಪತ್ರ ಬಂದ. ಕೃಷ್ಣ ಬರೆದು ಕೂಡಲೇ ಬಂದ, ಇಲ್ಲ ಬಂದು ಆಗ್ಲೇ ಕೃಷ್ಣನ ಪತ್ರ ಮುಟ್ಟಿ ಎಷ್ಟೋ ತಿಂಗಳುಗಳಾಗ, ಆದ್ರೂ ಕೃಷ್ಣ ಬರಲಿಲ್ಲ. ಯಾಕಂದ್ರೆ ವಿವಾಹ ಆಗ್ಲಿಕ್ಕೂ ಸಮಯ ಇತ್ತು. ಅವಳು ಹೇಳ್ಬಿಟ್ಟಿದ್ರು, ಆಯ್ತು ನೀನು ನಾನು ಇಲ್ಲೇ ದೇವಸ್ಥಾನದಲ್ಲಿ ಇರ್ತೀನಿ, ದುರ್ಗಾದೇವಿ ದೇವಸ್ಥಾನದಲ್ಲಿ ದುರ್ಗಾ ಪೂಜೆ ಮಾಡಕ್ ಹೋದಾಗ ನೀನು ಬಂದು ನನ್ನ ಅಪಹರಣ ಮಾಡೋದು ಕರೆದು. ಆದರೆ ಎಷ್ಟೋ ದಿವಸಗಳು ಹೋಗು, ಮೊದಲೇ ಬಂದು ಕೃಷ್ಣ ಅವಳನ್ನು ಕರ್ಕೊಂಡು ಹೋಗೋದಾಗಿತ್ತು, ಆದರೂ ಕೂಡ ಕೃಷ್ಣ ಬರಲಿ. ಆ ನಂತರ ವಿವಾಹ ಮಂಟಪದಲ್ಲಿ ಕೂತಾರೆ, ಕಲ್ಯಾಣ ಮಂಟಪದಲ್ಲಿ, ಇದು ಕಲ್ಯಾಣ ಮಂಟಪ. ಇಲ್ಲಿ ವಧು ಮತ್ತು ವಧು ಯಾರು, ರುಕ್ಮಿಣಿ ದೇವಿ. ವರ ಯಾರು, ಶಿಶುಪಾಲ. ಯಾಕಂದ್ರೆ ಜಬರ್ದಸ್ತಿ ಅವಳಿಗೆ ಕುಂದಿರಿಸಿದ್ರು ಮದುವೆ ಮಂಟಪದವರು. ಆ ನಂತರ ರುಕ್ಮಿ ಇದನಲ್ಲಿ ಅವನಿಗೆ ಅತ್ಯಂತ ಆನಂದ ಆಗಿದೆ. ಯಾಕಂದ್ರೆ ನನ್ನ ಗೆಳೆಯ ಶಿಶುಪಾಲ, ಶಿಶುಪಾಲನ ನಾನು ನನ್ನ ತಂಗಿಗೆ ಮದುವೆ ಮಾಡಿಕೊಡ್ತೀನಿ, ಇಬ್ಬರು ಅನ್ಯೋನ್ಯವಾಗಿರ್ತಾರೆ, ಆನಂದವಾಗಿರ್ತದೆ. ಅವನು ವಿಚಾರ ಮಾಡ್ತಾನೆ, ಇಲ್ಲಿ ಲಕ್ಷ್ಮೀ ದೇವಿ ರುಕ್ಮಿಣಿ ಕಣ್ಣೀರು ತೆಗಿತಾರೆ, ಈ ವ್ಯಕ್ತಿ ಜೊತೆಗೆ ನಾನು ಜೀವನ ಮಾಡೋದು, ನಾನು ಕೃಷ್ಣನ ಪರಮೋ ಇರಿ, ಅಷ್ಟು ಮಾತ್ರ ಅಲ್ಲ ರಾಕ್ಷಸ ಅಂತ ಜೊತೆ ನಾನು ಜೀವ. ಅದು ಕೃಷ್ಣ ಬರ್ತಾನೆ ಬರ್ತಾನೆ ಅಂತಂದು ಕೃಷ್ಣ ನೋಡ್ತಾ ಇದ್ದೆ, ಎಲ್ಲಿನೂ ಕೃಷ್ಣ ಕಾಣಲೇ. ಹತಾಶಾಗಿ ಯಾರಾದರೂ ವ್ಯಕ್ತಿ ಮರೆತು ಬಿಡುವುದಾಗಿದೆ ಕೃಷ್ಣ. ಇಷ್ಟೆಲ್ಲ ಪತ್ರ ಬರೆದೆ ಅದೆಲ್ಲ ಮಾಡಿದೆ, ಆದ ಅರ್ಜಿ ಕೊಟ್ಟೆ, ಅವ್ರೇನು ನಮಗೇನು ರಿಟರ್ನ್ ನಮ್ಗೆ ಹೇಳ್ತೀನಿ ಅಂತ ಹೇಳಿದ್ರು ನಮಗೇನು ಉತ್ತರ ಹೇಳೇ ಇಲ್ಲ. ಅವಾಗ ನಾವೇನಂತೀವಿ, ಆಯ್ತು ಈ ಕಂಪ್ನಿ ಒಳಗೆ ನಮ್ಗೇನು ಜಾಬ್ ಸಿಗೋದಿಲ್ಲ ಅಂತ ನಾವು ಸುಮ್ಮನೆ. ಅದು ಕೃಷ್ಣ ಆ ರೀತಿ, ರುಕ್ಮಿಣಿ ಆ ರೀತಿ ಹತಾಶವಾಗಿದೆ. ಅವಳೇನು ಮಾಡಿದ್ಲು, ಕೃಷ್ಣನ ದಾರಿ ಕಾಯ್ತಾ ಇದ್ದೆ ಕಾಯ್ತಾ ಇದ್ದೆ ಕಾಯ್ತಾ ಇದ್ದೆ. ಎಲ್ಲಿವರೆಗೂ ಕಾದು ಗೊತ್ತಾ, ಎಲ್ಲಿವರೆಗೂ ಶಿಶುಪಾಲ ಇಬ್ಬರು ಕುತ್ಕೊಂಡಿದ್ದಾರೆ ಮದುವೆ ಮಾಡುವುದರ. ಇನ್ನೇನವ ತಾಳಿ ಕಟ್ಟಬೇಕು ಮಂಗಲ್ಯ ಸೂತ್ರ, ಅಲ್ಲಿವರೆಗೂ ಕೃಷ್ಣ ಕಾಣಲಿಲ್ಲ. ಅವಳಂದು ಮುಗೀತು, ಇವನೇ ನನ್ನ ಗಂಡ, ಇವನ್ ಸೇವಾ ಹೆಂಗೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಳಿಗೆ ದೊಡ್ಡ ಸಮಸ್ಯೆ ಆಗಿತ್ತು. ಆ ಕ್ಷಣದಲ್ಲಿ ಕೃಷ್ಣ ಬಂದ, ಇನ್ನೇನೋ ಕಟ್ಟಿ ಗಂಟು ಹಾಕ್ಬೇಕಾಗಿತ್ತು. ಆವಾಗ ಕೃಷ್ಣ ಬಂದು ಬಂದು ಹಾಜರ, ತಕ್ಷಣ ಬಂದು ವಿಷ್ಣು ರುಕ್ಮಿಣಿಗೆ ಅವನು ಎತ್ಕೊಂಡ ಕೈಯಲ್ಲಿ ರುಕ್ಮಿಣಿ ಎದ್ದು ನಿಂತು. ಆನಂತರ ಎಲ್ಲ ಶಿಶುಪಾಲ, ಜರಾಸಂಧ, ರುಕ್ಮಿ, ಅವನ ಅನಂತ ಸೈನಿಕರು ಎಲ್ಲರೂ ನೋಡ್ತಾ ಇದಾರೆ. ಅವ್ರಿಗೇನು ತೋಚಿತನೇ ಇಲ್ಲ, ಏನು ಮಾಡ್ಬೇಕು ಇವಾಗ. ಆಮೇಲೆ ಕೃಷ್ಣ ಸರಳವಾಗಿ ಬರ್ತಾನ, ರುಕ್ಮಿಣಿ ಕೈ ಹಿಡ್ಕೊಳ್ತಾನ. ಆನಂತರ ಈ ರೀತಿ ಕೃಷ್ಣ ರುಕ್ಮಿಣಿಯನ್ನ ತನ್ನ ರಥದ ಮೇಲೆ ಕುಂದಿರಿಸ್ಕೊಳ್ತು. ಆಮೇಲೆ ಕುದುರೆಗಳಿಗೆ ಸಿಗ್ನಲ್ ಕೊಡ್ತಾನೆ, ಕುದುರೆಗಳು ಓಡ್ಲಿಕ್ಕೆ ಶುರು ಮಾಡ್ತು. ಆನಂತರ ಸಾಕಷ್ಟು ಮಂದಿ ವೀರರು ಯೋಧರು ಏನು ಮಾಡ್ತಾರ, ಖಡ್ಗ ಇತರೆ ಬಿಲ್ಲು ಬಾಣ ಎಲ್ಲ ತಗೊಂಡು ಕೃಷ್ಣನ ಜೊತೆಗೆ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಕೃಷ್ಣ ಕ್ಷಣಾರ್ಧದಲ್ಲಿ ಅವ್ರನ್ನೆಲ್ಲರನ್ನು ಮಲಗಿಸ್ಬಿಡ್ತಾರೆ. ಆದ್ರೆ ಆ ಸಮಯದಲ್ಲಿ ಸ್ವಯಂ ರುಕ್ಮಿಣಿ ದೇವಿ ಏನು ಮಾಡ್ತಾ ಇರ್ತಾಳ, ಅವಳ ಥರ ಲಗಾಮ ಇರ್ತಾರೆ. ಇಲ್ಲಿ ಕೃಷ್ಣ ಹೋರಾಡ್ತಾ ಇರ್ತಾನ ಇವ್ರ ಜೊತೆಗೆ, ಆ ಕಡೆ ರುಕ್ಮಿಣಿ ದೇವಿ ಏನು ಮಾಡ್ತಾ ಇದ್ದಾಳ, ಕುದುರೆಯನ್ನು ಓಡಿಸ್ತಾಳ. ಇದೇ ರೀತಿ ನಾವು ಫಿಲ್ಮ್ ನೋಡೋದನ್ನ ಹಿಂಗೆ ನೋಡಿರ್ತೇವಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಹಿಂಗೆ ಇರ್ತದೆ. ಆದ್ರೆ ಅದಕ್ಕಿದಕ್ಕೂ ವ್ಯತ್ಯಾಸ ಎಷ್ಟು, ಕಾಗೆ ಮತ್ತು ಕೋಗಿಲಿಗೆ ಎಷ್ಟು ವ್ಯತ್ಯಾಸ ಇದೆ ಅಷ್ಟು ವ್ಯತ್ಯಾಸ ಇದೆ. ಎರಡೂ ನೋಡ್ಲಿಕ್ಕೆ ಕಾಣಿಸ್ತದೆ, ಕುದುರೆ ಮತ್ತು ಕತ್ತೆಗೆ ಎಷ್ಟು ವ್ಯತ್ಯಾಸ ಅಷ್ಟು ವ್ಯತ್ಯಾಸ ಇದೆ. ಈಗ ನಾವು ಕೃಷ್ಣನ ಈ ರೀತಿ ಕೃಷ್ಣ ಕಿಡ್ನ್ಯಾಪ್ ಮಾಡ್ತಾರೆ, ಆ ಹೀರೋಯಿನ್ಗೆ ನಿಜವಾದ ಹೀರೋ ಆ ಹೀರೋಯಿನಿಗೆ ಕಿಡ್ನ್ಯಾಪ್ ಮಾಡ್ತಾರೆ. ಆದ್ರೆ ಈ ಕತೆ ಕೇಳೋದ್ರಿಂದ ನಮ್ಮ ಹೃದಯದಲ್ಲಿ ಏನಿದೆಲ್ಲ ಕಾಮ ಅದು ಕಡಿಮೆ ಆಗ್ತದೆ. ಆದ್ರೆ ಫಿಲಮ್ನೊಳಗೆ ಏನು ತೋರಿಸ್ತಾರಲ್ಲ, ಆ ಕಥೆಯನ್ನು ಕೇಳೋದು ಅಥವಾ ನೋಡೋದ್ರಿಂದ ನಮ್ಮ ಹೃದಯದಲ್ಲಿ ಇರ್ತದ ಕಾಮ ಜಾಸ್ತಿ ಆಗ್ತದೆ. ಇದೇ ವ್ಯತ್ಯಾಸ. ಕೃಷ್ಣ ಮತ್ತು ರುಕ್ಮಿಣಿಯರ ಕಲ್ಯಾಣ ನಾವು ಕೇಳಿದ್ರೆ ನಮ್ಮನ್ನು ನಿಜವಾಗಿ ನಮಗೆ ಕಲ್ಯಾಣ ಆಗ್ತದೆ, ಅವ್ರಿಗಂತೂ ಕಲ್ಯಾಣ ಆಗಿ ಹೋಗಿರ್ತದೆ. ನಮ್ಮ ಕಲ್ಯಾಣ ಆಗ್ತದೆ, ನಾವು ಯಾವಾಗ ಅವ್ರ ಕಲ್ಯಾಣವನ್ನು ಕೇಳ್ತೀವಿ. ಆದರೆ ಈ ಜಗತ್ತಿನ ಜನರು ಮಾಡಿದ ವಿಷಯಗಳನ್ನು ನಾವು ಚರ್ಚೆ ಮಾಡಿದರೆ ಏನಾಗ್ತದೆ, ನಮ್ಮ ಕಾಮವಾಸನೆ ಹೆಚ್ಚು. ಆದ್ದರಿಂದ ಕಲ್ಯಾಣ ಮಂಟಪದಿಂದ ರುಕ್ಮಿಣಿಗೆ ಅವನು ಅಪಹರಣ ಮಾಡಿಕೊಂಡು ಹೋಗ್ತಾನೆ ಕೃಷ್ಣ. ಈ ರೀತಿ ನೋಡಲು ಚಿತ್ರದಲ್ಲಿ ನಾವು ನೋಡ್ಬೋದು. ಆನಂತರ ಕೃಷ್ಣನಿಗೆ ಈ ರೀತಿ ರುಕ್ಮಿಣಿ ದೇವಿ ಅವನ ಜೊತೆಗೆ ಹೋಗ್ತಾಳ ಬೃಂದಾವನ ದ್ವಾರಕದಲ್ಲಿ. ಅವಳ ಮೊದಲನೇ ಪಟ್ಟದ ರಾಣಿಯಾಗಿ ಅವಳಿರ್ತಾಳ. ಕೃಷ್ಣನಿಗೆ ಮೊಟ್ಟ ಮೊದಲು ವಿವಾಹ ಆಗೋರು ಯಾರು, ರುಕ್ಮಿಣಿ ದೇವಿ. ಆದರೆ ಯಾಕೆ ಅವಳು, ಯಾಕೆ ಯಾಕಂದ್ರೆ ಅವಳು ಮಹಾಲಕ್ಷ್ಮಿ, ಅದರಿಂದ ಅವಳಿಗೆ ಪಟ್ಟದ ರಾಣಿಯ ಒಂದು ಇದು ಚಾನ್ಸ್. ಅದರಿಂದ ಅವಳ ಮೊಟ್ಟ ಮೊದಲಿಗೆ ಕೃಷ್ಣ ಅವಳಿಗೆ ವಿವಾಹ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಒಬ್ಬ ನರಕಾಸುರ ಅಥವಾ ಭೌಮಾಸುರ ಅನ್ನೋ ಒಬ್ಬ ವ್ಯಕ್ತಿ, ಒಬ್ಬ ರಾಕ್ಷಸ ಇದೆ. ಅವ ಏನು ಮಾಡಿದ್ದ, ಎಲ್ಲ ಆಜುಬಾಜುನ ಎಲ್ಲ ರಾಜರನ್ನ ಅಥವಾ ರಾಜಕುಮಾರರನ್ನ ಸದೆ ಬಡಿದು ಅವರ ಕನ್ಯರು ಅವ್ರ ಮಕ್ಕಳನ್ನ ಅವ್ರ ಹೆಣ್ಮಕ್ಕಳನ್ನ ಕರ್ಕೊಂಬಂದಿಟ್ಟಿದ್ದ ತಾನು ಸೆರೆಮನೆಯಲ್ಲಿ. ಆನಂತರ ಕೃಷ್ಣ ಅವ್ರನ್ನ ಹಿಡ್ಕೊಂಡು ಎಳ್ಕೊಂಡು ಬಂದು ಈ ಸೆರೆಮನೆ ಒಳಗೆ ಇಟ್ಟಿದ್ದ. ಎಷ್ಟು ಮಂದಿ, 16,000 ಮಂದಿ ಇದ್ದರು, 16,100 ಮಂದಿ. ಆದರೆ ಕೃಷ್ಣನಿಗೆ ಅವರು ಮೊರೆ ಹೋಗ್ತಾರೆ, ಅವ್ರಿಗೆಲ್ಲ ಗೊತ್ತಾಯ್ತು ಯಾವ ರೀತಿ ಕೃಷ್ಣ ರುಕ್ಮಿಣಿಗೆ ಉದ್ಧಾರ ಮಾಡಿದ, ಯಾವ ರೀತಿ ಕೃಷ್ಣ ರುಕ್ಮಿಣಿಗೆ ಅನುಗ್ರಹ ಮಾಡಿದ ಅಂತ ಕೇಳಿ ಅವರು ಕೂಡ ಕೃಷ್ಣನ ಸಲುವಾಗಿ ಹಾತು ಹೊರಿತಾ ಇದ್ರು. ಕೃಷ್ಣ ಬಂದು ನಮಗೂ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತಾನೇನು ಅಂತಂದು ಅವ್ರು ವಿಚಾರ ಮಾಡ್ತಾ ಇದ್ರು. ಆದ್ರೆ ಅವ್ರು ಎಂದೂ ಕೃಷ್ಣನಿಗೆ ಅರ್ಜಿ ಬರೀಲಿಲ್ಲ. ಆದ್ರೆ ಹೃದಯದೊಳಗನ್ನು ಅವರು ಕೃಷ್ಣ ಕರೀತಾರೆ. ಆದ್ರೆ ಕೃಷ್ಣಕ್ಕೆ ಗೊತ್ತಾಯ್ತು ಇಲ್ಲಿ ನರಕಾಸುರ ದೊಡ್ಡ ಹಾವಳಿ ಮಾಡ್ತಾ ಇದ್ದಾನ, ರಾಜರಿಗೆ ಅವರ ಚಿತ್ರಹಿಂಸೆ ಕೊಡ್ತಾ ಇದ್ದ ಮತ್ತು ಅವ್ರ ಹೆಣ್ಮಕ್ಳಿಗೆ ಈ ರೀತಿ ಅವ ಸೆರೆಮನೆ ಒಳಗೆ ಕೂಡಿ ಹಾಕಿದ. ಅದನ್ನು ನೋಡಿ ಕೃಷ್ಣನಿಗೆ ಅರ್ಥ ಆಯ್ತು. ಕೃಷ್ಣ ಪರಿತ್ರಾಣಾಯ ಸಾಧುನ ವಿನಾಶಾಚ ದುಷ್ಕೃತ, ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಮತ್ತು ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಕೃಷ್ಣ ಈ ಜಗತ್ತಿಗೆ ಬರ್ತಾನೆ. ಅಲ್ಲಿ ಅವರೆಲ್ಲ ಅವನು ಕೃಷ್ಣನ ಭಕ್ತರು, ಈ ಕನ್ಯೆಯರು, ಅವ್ರನ್ನ ಉದ್ಧಾರ ಮಾಡಲಿಕ್ಕೆ ಕೃಷ್ಣ ಅಲ್ಲಿ ಒಂದೇ ಕ್ಷಣದಲ್ಲಿ ಅಲ್ಲಿ ಪ್ರಕಟ ಆದ. ಪ್ರಕಟಾಗಿ ನರಕಾಸುರನ ಕೊಂದು ಇವ್ರನ್ನೆಲ್ಲರನ್ನೂ ಬಿಡುಗಡೆ ಮಾಡಿದ. ಆಯಿತು, ಇವಾಗ ನಿಮ್ಮ ಮನೆಗೆ ನೀವು ಹೋಗ್ಬೋದು ಅಂತಂದು ಕೃಷ್ಣ ಅವ್ರಿಗೆಲ್ಲ ಬಿಟ್ಟ. ಅವರೆಲ್ಲ ಅಳ್ಕೊಂಡು ಕೃಷ್ಣನ ಕಾಲಿಡಿದ್ರು. ಅಲ್ಲ, ಈಗ ನಮಗೆ ಶಿಶುಪಾಲ ಇದು ಯಾರೋ ಜರಾಸಂದ ಅಥವಾ ಇವನು ಭೌಮಾಸುರ ಅಥವಾ ನರಕಾಸುರ ನಮಗೆ ಜಬರ್ದಸ್ತಿ ಹಿಡ್ಕೊಂಡು ಎಳ್ಕೊಂಡು ಬಂದು ಇಲ್ಲಿ ಹಾಕಿದ. ಅಂದ್ರೆ ಒಬ್ಬ ಸ್ತ್ರೀಗೆ ಒಬ್ಬ ಪುರುಷ ಸ್ಪರ್ಶ ಮಾಡಿದಂದ್ರೆ ಅವಳನ್ನು ಯಾರನ್ನು ಮುಂದೆ ಮುಟ್ಟೋದನ್ನು ಯಾವ ವಿವಾಹ ಆಗದಂತೂ ದೂರದ ದೂರದ ಮಾತು. ಇದು ಈ ರೀತಿ ಆಗ ಪವಿತ್ರತೆಯನ್ನು ಕಾಪಾಡ್ತಾ ಇದ್ರು. ಅವರಂದ್ರು ಇವಾಗ ನಮಗೆ ಜಬರ್ದಸ್ತಿ ಒಳಗೆ ತಂದು ಹಾಕಿಬಿಟ್ಟಿದ್ದಾನೆ. ಈಗ ನಮಗೆ ಯಾವ ರಾಜನು ಯಾವ ರಾಜಕುಮಾರನು ಮದುವೆ ಆಗೋದಿಲ್ಲ, ಮತ್ತು ಹಂಗಾಗಿ ನಮ್ಮ ಜೀವನ ಹಾಳಾಗಿ ಹೋಗ್ತದೆ. ಆದ್ದರಿಂದ ಅವನಂತೂ ಸತ್ತು ಹೋದ. ಈಗ ನೀ ನಮ್ಮನ್ನೆಲ್ಲ ಇಲ್ಲಿ ಬಂದು ಬಿಡಿಸಿದ್ದೀಯ ಕೃಷ್ಣ, ನೀನೇ ನಮಗೆ ಪತಿ, ಆದ್ದರಿಂದ ನೀನೇ ನಮಗೆ ಉದ್ಧಾರ ಮಾಡಬೇಕು ಅಂಥೇಳಿ ಎಲ್ಲರೂ ಇವರು ಕೃಷ್ಣನೇ ಮೊರೆ ಹೋಗ್ತಾರೆ. ಅರ್ಥಾತ್ ಇವತ್ತಿನ ಒಂದು ಸಿನೇರಿಯೋದೊಳಗೆ ಅವ್ರು ಹೆಂಗೆ ರಿಜೆಕ್ಟೆಡ್ ನೋ ವಿಮೆನ್ ಅರಿಬೋ, ಅವರೆಲ್ಲ ಅವರು ತ್ಯಾಗ, ಅವ್ರನ್ನ ತ್ಯಾಜ್ಯ ಅಂತಂದು ನೀವು ಹೇಳ್ಬೋದು. ಅಂದ್ರೆ ಈ ಜಗತ್ತಿನಲ್ಲಿಯೂ ಕೂಡ ಈಗಿನ ಸಮಾಜದಲ್ಲಿಯೂ ಕೂಡ ಒಬ್ಬ ವ್ಯಕ್ತಿ, ಒಬ್ಬ ಸ್ತ್ರೀ ಇನ್ನೊಬ್ಬನ ಪುರುಷನ ಸಂಘದಲ್ಲಿ ಇದ್ದರೆ ಅವಳನ್ನ ಯಾರನ್ನೂ ಏನು ಮಾಡೋದಿಲ್ಲ, ವಿವಾಹ ಆಗಬಾರ್ದು ಅಥವಾ ಆಗೋದಿಲ್ಲ. ಇದು 5,000 ವರ್ಷ ಹಿಂದಿನ ಮಾತು ಲೆಕ್ಕ ಆಗಲಿ, ಅವಾಗ ಎಷ್ಟು ಸಂಸ್ಕೃತಿ ಶುದ್ಧವಾಗಿತ್ತು. ಆದ್ದರಿಂದ ಈ ಎಲ್ಲ ರಾಜಕುಮಾರಿಯರು ಏನು ಮಾಡಿದರು, ಅವ್ರು ಅಳತಾ ಅಳತಾ ಹೋಗಿ ಕೃಷ್ಣ ಕಾಲ. ಅಂದ್ರೆ ಕೃಷ್ಣ ಏನು ಮಾಡ್ಬೇಕು ಇವಾಗ, ಯಾರನ್ನ ಯಾರನ್ನೂ ವಿವಾಹ ಮಾಡ್ಕೊಂಡಿದ್ರು ಅಂಥವ್ರನ್ನ ಕೃಷ್ಣ ವಿವಾಹ ಆಗಬೇಕು. ಕೃಷ್ಣಗೆ ಎಲ್ಲರೂ ಏನು ಹೇಳ್ತಾರೆ, ಏ ಕೃಷ್ಣ 16,108 ಮಂದಿ ವಿವಾಹ ಆದ, ಹಿಂಗಂತಂದೆಲ್ಲ ಅವನಿಗೆ ಆಡಬಾರ್ದೆಲ್ಲ ಆಡ್ತಾರೆ. ಆದ್ರೆ ಕೃಷ್ಣನಿಗೇನು ಇವ್ರನ್ನ ತಟ್ಕೊಂಡು ಇವ್ರ ರೀತಿ ಸಂಸಾರ ಮಾಡುವಂತೇನು ಇಷ್ಟ ಇರಲಿಲ್ಲ. ಇವರಾಗಿ ಕೃಷ್ಣನ ಹಿಂದೆ ಬಂದರು, ನಮ್ಮನ್ನು ಉದ್ಧಾರ ಮಾಡು ತಂದೆ ಅಂತ ದೇವ್ರಿ ಅಂತ. ಆವಾಗ ಅವ್ರನ್ನ ಉದ್ಧಾರ ಮಾಡೋಕ್ಕಾಗಿ ಕೃಷ್ಣ ಎಂಥ ದೊಡ್ಡ ಹೆಜ್ಜೆ ಇಟ್ಟ, ಯಾರೂ ಈ ರೀತಿ ವಿಚಾರಣೆ ಮಾಡೋದಿಲ್ಲ ಅಂತ. ಒಬ್ಬರಲ್ಲ ಇಬ್ಬರಲ್ಲ 16,100 ಮಂದಿ ರಾಜಕುಮಾರಿಯನ್ನು ಕೃಷ್ಣ ವಿವಾಹ ತನ್ನ ಸಲುವಾಗಿಲ್ಲ ಅವ್ರ ಸಲುವಾಗಿ. ಇದು ನಿಜವಾದ ಪ್ರೇಮ. ಅವ್ರನ್ನ ಕೈ ಹಿಡಿದು ಅವರಿಗೊಬ್ಬ ಒಂದು ಜೀವನವನ್ನು ಕೊಟ್ಟ. ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಗೂ ನಾವು ಈ ಥರ ನೋಡೋದಿಲ್ಲ. ಯಾಕೆ ಆ ಬುದ್ಧಿಯಲ್ಲೇ ಬರ್ತೀವಿ. ಯಾಕಂದರೆ ಕೃಷ್ಣ ಅವನಿಗೆ ಇರ್ತಕ್ಕಂಥ ಏನು ಇದೇನೇ ಥರ ಕೃಪೆ ಅಥವಾ ಅದು ಕರುಣ ಅದು ಅಪಾರ ಇತ್ತು. ಆದ್ದರಿಂದ ಕೃಷ್ಣ ಈ ರೀತಿ 16,100 ಮಂದಿಯನ್ನು ವಿವಾಹ ಮಾಡಿದ, ಪತಿಯನ್ನಾಗಿ ಆರಿಸಿಕೊಂಡ್ರು ಆಗಬೇಕಾಗಿತ್ತು, ಕರೆಸಿದರು ಆಗಿರೋದನ್ನ. ಆ ನಂತರ ಈ ರೀತಿ ಕೃಷ್ಣ 16,108 ಮಂದಿ ರಾಣಿಯರಿಗೆ ರಾಜನಾಗಿ ಮೆರಿತಾ ಇದ್ದ ದ್ವಾರಕದಲ್ಲಿ. ಅವನ ಗೃಹಸ್ಥ ಜೀವನ, ಅವನದು ಶೆಡ್ಯೂಲ್ ಇದೆ ಲೈಫ್, ಏನೋ ಮಾರ್ನಿಂಗ್ ಟಿಲ್ ಈವ್ನಿಂಗ್, ಬೆಳಗಿಂದ ಸಾಯಂಕಾಲ ಒಂದು ಇದೇನಿತ್ತು ಟೈಮ್ ಟೇಬಲ್. ಕೃಷ್ಣ 3:30 ಹೇಳ್ತಿದ್ದಂತ ಬೆಳಿಗ್ಗೆ ಎದ್ದು ಕೂಡಲೇ ಏನು ಮಾಡ್ತಾ ಇದ್ದ, ಅವನು ಧ್ಯಾನ ಮಗ್ನನಾಗ್ತಾ ಇದ್ದ. ಅರ್ಥಾತ್ ಸ್ನಾನ ಗಿನ ಮಾಡಿ ಕೃಷ್ಣ ಮೊಟ್ಟ ಮೊದಲಿಗೆ ಏನು ಮಾಡ್ತಾ ಇದ್ದ, ಧ್ಯಾನ ಮಾಡ್ತಾ. ಯಾರ ಮೇಲೆ ಧ್ಯಾನ ಮಾಡಬೇಕು, ಎಲ್ಲ ಋಷಿಮುನಿಗಳು ದೇವಿ ದೇವತೆಗಳು ಕೃಷ್ಣನ ಪೂಜೆ ಮಾಡ್ತಾ ಇದ್ದ. ಕೃಷ್ಣನ ಮೇಲೆ ಧ್ಯಾನ ಮಾಡಿದ್ರೆ ಕೃಷ್ಣ ಯಾರ ಮೇಲೆ ಧ್ಯಾನ ಮಾಡಿದ? ಯಾಕಂದ್ರೆ ಧ್ಯಾನ ಮಾಡಲಿಕ್ಕೆ ಅಥವಾ ಪೂಜೆ ಮಾಡಲಿಕ್ಕೆ ಅರ್ಹನಾದ ವ್ಯಕ್ತಿ ಒಬ್ಬನೇ, ಅವನ್ಯಾರು? ವಿಷ್ಣು ಅಥವಾ ಕೃಷ್ಣ. ಆದ್ದರಿಂದ ಕೃಷ್ಣ ಏನು ಮಾಡಿದ, ತನ್ನ ಮೇಲೆ ತಾನೇ ಧ್ಯಾನ ಮಾಡ್ತಾ ಇದ್ದ. ಆದ್ದರಿಂದ ಅದೇ ರೀತಿ ನಾವೇನು ಮಾಡ್ಬೋದು, ನಾವೇನು ಮಾಡಬೇಕು, ನಾವು ಬೆಳಗ್ಗೆ ಎದ್ದು ನಾವು ನಮ್ಮನ ಮೇಲೆ ನಮ್ಮ ಇದು ಸ್ವತಃದ ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ, ಧ್ಯಾನ ಮಾಡೋಕ್ಕಾಗೋದಿಲ್ಲ, ಅದು ಮಾಡಲೂಬಾರ್ದು. ನಾವೇನು ಮಾಡಬೇಕು, ಕೃಷ್ಣನ ಮಂತ್ರದ ಮೇಲೆ ಅಥವಾ ಕೃಷ್ಣನ ವಿಗ್ರಹದ ಮೇಲೆ ನಾವು ಧ್ಯಾನ ಮಾಡಬೇಕು. ಆದ್ದರಿಂದ ನಾವೆಲ್ಲ ಇಸ್ಕಾನ್ನೊಳಗೆ ಏನು ಮಾಡ್ತೀವಿ, ಈ ಮಂತ್ರ ಜಪ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಹರೇ ಕೃಷ್ಣ ಹರೇ ಕೃಷ್ಣ ನಾವು ಕೂಡ ಕೃಷ್ಣನಿಂದ ಪಾಠ ಕಲಿಬೇಕು. ಕೃಷ್ಣ 3:30 ಎದ್ರೆ ನಾವು 5:00 ಆದರೂ ಹೇಳ್ಬೋದು ಅಟ್ಲೀಸ್ಟ್. ಸೊ 6 ಗಂಟೆ ಅಂದ್ರೆ ಸೂರ್ಯೋದಯ ಆಗೋದಕ್ಕಿಂತ ಮೊದಲೇ ಎದ್ರೆ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಮ್ಯಾನ್ ಅಂಡ್ ವುಮನ್ ಬೋತ್ ಹೆಲ್ದಿ ವೆಲ್ದಿ ಅಂಡ್ ವೈಸ್ ಅಂತ ಇಂಗ್ಲಿಷ್ ಮಾಡೋದು ಗಾದಿ ಮಾತು. ಅಂದ್ರೆ ಬೆಳಿಗ್ಗೆ ರಾತ್ರಿ ಬೇಗ ಮಲಗಿ ಬೇಗ ಎದ್ರೆ ಏನಾಗ್ತದೆ ಹೆಲ್ದಿ ಅಂದ್ರೆ ಆರೋಗ್ಯ ಸುಧಾರಣೆ ಆಗ್ತದೆ ವ್ಯಕ್ತಿ ಶ್ರೀಮಂತನಾಗ್ತಾನೆ. ವೆಲ್ದಿ ಅಂದ್ರೇನು ಶ್ರೀಮಂತನ ಮತ್ತು ವೈ ಒಂದು ಬುದ್ಧಿವಂತನಾಗ್ತದೆ ನೋಡ್ರಿ. ಇದನ್ನೆಲ್ಲ ನಾವು ಕೇಳಿ ಯಾರು ನಾವು ಪಾಲನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಇದನ್ನು ಕೇಳಿದನಾದ್ರೂ ನಾವು ಏನ್ ಮಾಡ್ಬೇಕು ಪಾಲನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಹೆಲ್ದಿ ವೆಲ್ದಿ ವೈಸ್ ಯಾರಾಗಕ್ಕೆ ಇಷ್ಟಪಡೋದಿಲ್ಲ ಎಲ್ಲರೂ ಆಗ್ಲಿಕ್ಕೆ ಇಷ್ಟಪಡ್ತಾರೆ. ಮತ್ತು ಬೆಳಿಗ್ಗೆ ಎದ್ದ ಕೂಡಲೇ ನಾವೇನು ಮಾಡಬೇಕು ಭಗವಂತನ ನಾಮಸ್ಮರಣೆ ಮಾಡಬೇಕು. ಈ ಹರೇ ಕೃಷ್ಣ ಮಂತ್ರನ ಜಪ ಮಾಡ್ಬೇಕು. ಆದ್ರೆ ನಾವು ಇಸ್ಕೊಂಡ್ರೊಳಗೆ ನಾವೇನು ಮಾಡ್ತೀವಿ ಹರೇ ಕೃಷ್ಣ ಮಂತ್ರ ನಾವು ಜಪ. ಆನಂತರ ಕೃಷ್ಣನ ಕಾರ್ಯಗಳಪ್ಪ ಮನೆ ಕೆಲಸ ಇರ್ತಾವಲ್ಲ ಅವೆಲ್ಲ ಮಾಡ್ಬೇಕು. ಕೃಷ್ಣಗೆ ಒಂದು ಸಂಸಾರ ಇಲ್ಲ, 16,108 ಸಂಸಾರ. ಪ್ರತಿಯೊಬ್ಬ ರಾಣಿಗೂ ಅವನೇನು ಮಾಡಿದ್ನಂತ ಇಂದ್ರನಿಗಿಂತ ಶ್ರೇಷ್ಠವಾದ ಒಂದು ಅರಮನೆಯನ್ನು ಕಟ್ಟಿಕೊಟ್ಟಿದ್ದ. ಯಾಕಂದ್ರೆ ಅವನು ವಿಷ್ಣು, ಅವನು ಶ್ರೀಮನ್ನಾರಾಯಣ, ಅವನಿಗೇನು ಕಡಿಮೆ. ಆಮೇಲೆ ಪ್ರತಿಯೊಬ್ಬ ರಾಣಿಗೂ ಅವನು 10 ಗಂಡು ಮಕ್ಕಳನ್ನು ಕೊಟ್ಟಿದ್ದ, 1 ಹೆಣ್ಣು ಮಕ್ಕಳನ್ನು ಕೊಟ್ಟಿದ್ದ. ಈ ರೀತಿ ಕರೆಕ್ಟಾಗಿ ಕೃಷ್ಣಂದು ಏನು ನಡೀತಾ ಇತ್ತು, ಗೃಹಸ್ಥ ಜೀವನ ನಡೀತಾ ಇತ್ತು. ಆಮೇಲೆ ರುಕ್ಮಿಣಿಗೆ ಮೊಟ್ಟ ಮೊದಲನೇ ಮಗ ಪ್ರದ್ಯುಮ್ನ ಹುಟ್ಟಿತು. ಪ್ರದ್ಯುಮ್ನ ಆನಂತರ ಅನಿರುದ್ಧ ಮತ್ತು ಸಾಂಬ ಜಾಂಬವತಿಯಿಂದ ಸಾಂಬ ಹುಡ್ತಾನೆ. ಅದೇ ರೀತಿ ಸತ್ಯಭಾಮ ಇತರ ಎಲ್ಲ ರಾಣಿಯರಿಂದಲೂ ಕೃಷ್ಣಗೆ ಇಷ್ಟೊಂದು ದೊಡ್ಡ ಸಂಸಾರ ನೋಡ. ಕೃಷ್ಣ ಅಷ್ಟೆಲ್ಲ ಮಕ್ಕಳಿಗೆ ಆಮೇಲೆ ಎಲ್ಲ ಪರಿವಾರದ ಸದಸ್ಯರಿಗೆ ಅವನು ಕಾಪಾಡಬೇಕು. ಆ ರೀತಿ ಅವನ ಜೀವನ ಮಾಡ್ತಾನೆ. ಬರೀ ಮನೆ ಕೆಲಸದೊಳಗೆ ಅವ ಏನು ಮಾಡಲಿಲ್ಲ, ಮೈ ಮರಿಲಿಲ್ಲ. ಅವ ದಾನ ಧರ್ಮವನ್ನು ಮಾಡ್ತಾನೆ. ಬೆಳಿಗ್ಗೆ ಎದ್ದು ಧ್ಯಾನ ಮಾಡಿ ಆನಂತರ ಮನೆ ಕೆಲಸ ಎಲ್ಲ ಮಾಡಿ ಏನು ಮಾಡ್ತಾ ಇರ್ತ ದಾನ ಕೊಡ್ತಾ ಇರ್ತ ಬ್ರಾಹ್ಮಣರಿಗೆ ಕರೆದು ಆಕಳನ್ನು ದಾನ ಕೊಡ್ತಾ ಇರ್ತ. ಆಕಳಿಗೆ ಹೆಂಗಿರ್ತಾಯಿತ್ತು, ಬಂಗಾರ ಮತ್ತು ಬೆಳ್ಳಿಯ ಆಭರಣ ಹಾಕಿದಂಥ ಆಕಳ, ಆಕಳಿಗೆ ಒಂದು ಸಣ್ಣ ಕರು ಇರ್ತಾ ಇತ್ತು. ಅಂಥ ಆಕಳನ್ನು ಲಕ್ಷಾಂತರ ಆಕಳನ್ನು ಪ್ರತಿನಿತ್ಯ ಕೃಷ್ಣ ಏನು ಮಾಡ್ತಾ ದಾನ ಮಾಡ್ತ. ಮತ್ತು ವೈಷ್ಣವರಿಗೆ ಮತ್ತು ಬ್ರಾಹ್ಮಣರಿಗೆ ಏನು ಮಾಡ್ತಾ ಇದ್ದ ಕೃಷ್ಣ, ಅವರಿಗೆ ದಕ್ಷಿಣ ಮತ್ತು ಧಾನ್ಯಗಳನ್ನು ಕೊಟ್ಟು ಅವರಿಗೆ ಸತ್ಕಾರ ಪ್ರತಿನಿತ್ಯ, ಒಂದು ದಿವಸ ಅಲ್ಲ, ಪ್ರತಿ ದಿವಸ ಈ ಕೃಷ್ಣ ಈ ರೀತಿ ದಾನ ಮಾಡ್ತಾರೆ. ಅದೇ ರೀತಿ ನಾವು ಕೂಡ ಗೃಹಸ್ಥರು, ನೀವೆಲ್ಲ ಗೃಹಸ್ಥರು ಹೌದಲ್ಲ, ನೀವು ಕೂಡ ಸ್ವಲ್ಪ ದಾನವನ್ನು ವೈಷ್ಣವರಿಗೆ ಮತ್ತು ಬ್ರಾಹ್ಮಣರಿಗೆ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಆ ರೀತಿ ಮಾಡೋದ್ರಿಂದ ನೀವು ಕೂಡ ಕೃಷ್ಣನ ಮಾರ್ಗದಲ್ಲಿ ನಡೆದಂಗೆ ಆಗ್ತದೆ. ಹಂಗಾಗಿ ಅವನ ಅನುಗ್ರಹ ಉಂಟಾಗ. ಆನಂತರ ಕೃಷ್ಣ ಆಫೀಸ್ಗೆ ಹೋಗ್ತಾ ಇದ್ದ. ಹೌದಲ್ಲ, ಎಲ್ಲರೂ ಮನೆಯೊಳಗೆಲ್ಲ ಕೆಲಸ ಮಾಡಿ ಅಲ್ಲಿ ಹೋಗ್ಬೇಕು ಆಫೀಸ್ಗೆ. ಕೃಷ್ಣಂದು ಆಫೀಸ್ ಯಾವುದು, ಸುಧರ್ಮ ರಾಜ್ಯಸಭೆ ಅಸೆಂಬ್ಲಿ ಹಾಲಿಗೆ ಹೋಗ್ತಾ ಇದ್ದ ಸುಧರ್ಮ. ಅಲ್ಲಿ ಹೋಗಿ ಅಲ್ಲಿ ಗಮನ ಅಂದ್ರೆ ಅಲ್ಲಿಗೆ ನಡ್ಕೊಂಡು ಅಥವಾ ಅಲ್ಲಿ ಹೋಗ್ತಾ ಇದ್ದ ರಥದಲ್ಲಿ ಹೋಗಿ ಅಲ್ಲಿ ದ್ವಾರಕಾ ಸಿಟಿ ಅಥವಾ ದ್ವಾರಕಾ ನಗರವನ್ನು ಯಾವ ರೀತಿ ಆಳಬೇಕು, ಅಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅದನ್ನೆಲ್ಲ ಪರಿಹಾರ ಮಾಡ್ತಾ ಇದ್ದ ಕೃಷ್ಣ. ಅಷ್ಟು ಮಾತ್ರ ಅಲ್ಲ, ಸುಧಾಮ ಬ್ರಾಹ್ಮಣನ ಕೂಡ ಒಂದು ಸತ್ಕಾರ ಮಾಡಿದಂತ ಒಂದು ಸುಂದರವಾದ ಕಥೆ ಬರ್ತದೆ ಶ್ರೀಮಂತ ಭಾಗವತ. ಅದನ್ನು ನಾವು ಚರ್ಚೆ ಮಾಡ್ತೀವಿ. ಇಲ್ಲಿ ಕೃಷ್ಣನ ಗೃಹಸ್ಥ ಜೀವನ ನೋಡ್ರಿ. ಅವನಿಗೆ ರುಕ್ಮಿಣಿ ಕೆಳಗೆ ಕೂತ್ಕೊಂಡಾಡಲ್ಲ ನೋಡ್ರಿ ರುಕ್ಮಿಣಿಗೆ. ಅಲ್ಲಿ ಹಿಂದಿರೋರೆಲ್ಲ ಬೇರೆಲ್ಲ ರಾಣಿಯರು ನೋಡ್ತಾ ಇದ್ರು ಕೃಷ್ಣ ಏನು ಮಾಡ್ತಾರೆ. ಸುಧಾಮ ಕಥೆ ನಮ್ಗೆಲ್ಲರಿಗೂ ಬರ್ತದಲ್ಲ. ಸುಧಾಮ ಮತ್ತು ಕೃಷ್ಣ ಇಬ್ರು ಗೆಳೆಯರು ಅವಂತಿ ದೇಶದಲ್ಲಿ ಅಥವಾ ಈಗಿರೋ ಉಜ್ಜಯನ್ ಅಂತ ಹೇಳ್ತಾರೆ ಮಧ್ಯಪ್ರದೇಶದೊಳಗೆ ಇಬ್ರು ಇದ್ರು. ಅಲ್ಲಿ ಸಾಂದೀಪನಿ ಮನಿ ಆಶ್ರಮದೊಳಗೆ ಇಬ್ರು ಕಲಿತಾ ಇದ್ರು. ಅಲ್ಲಿ ಸುಧಾಮ ಮತ್ತು ಕೃಷ್ಣ ಮತ್ತು ಬಲರಾಮ ಮತ್ತು ಇತರ ಎಲ್ಲ ಕೃಷ್ಣನ ಗೆಳೆಯರು. ಆನಂತರ ಕೃಷ್ಣ ಮುಂದೆ ದ್ವಾರಕಾಗೆ ಬಂದ, ಸುಧಾಮ ಅಲ್ಲೇ ಉಳ್ಕೊಂಡ. ಆನಂತರ ಬರ್ತಾ ಇತ್ತು ಕೃಷ್ಣ ದೊಡ್ಡ ರಾಜ ಆಗಿದ್ದಾನೆ ಎಲ್ಲಿ ದ್ವಾರಕಾದಲ್ಲಿ ಅಂತ ಹೇಳಿ ಸುಧಾಮನ ಪತ್ನಿಗೆ ಬರ್ತಾ ಇತ್ತು. ಸುಧಾಮನ ಪತ್ನಿ ಹೇಳಿದ್ದು, ಇಲ್ಲ ನಿನ್ನ ಗೆಳೆಯ ಕೃಷ್ಣ ದ್ವಾರಕಾಧೀಶ ಆಗಿದೆ, ಅವನ ಹತ್ರ ಹೋಗಿ ನೀನು ಸ್ವಲ್ಪ ಆದರೂ ಸಹಾಯ ಕೇಳಿ, ಯಾಕಂದ್ರೆ ನಿನಗೂ ಕೂಡ ಏನು ತಿನ್ನೋಕ್ಕಿಲ್ಲ, ನಿನಗಿಲ್ಲ ಅಂತೇಳಿ ನಮಗೂ ಇಲ್ಲ, ಹಿಂಗಾಗಿ ಇಬ್ಬರಿಗೂ ಬವಣೆ ಆಗಿದೆ, ಮಕ್ಕಳಿಗೂ ಏನು ತಿನ್ನೋಕ್ಕಿಲ್ಲ, ಯಾಕೆ ಹೋಗಿ ಕೃಷ್ಣ ಹತ್ರ ಸ್ವಲ್ಪ ಕೇಳೋಣ ಅಂತಂದು ಆಯಿತು ಅಂತೇಳಿ ಕೃಷ್ಣ ಇವ್ರಿಗಿತ್ತ. ಇವರು ಸುಧಾಮನಿಗೇನು ಹಣದ ಅವಶ್ಯಕತೆ ಇರಲಿಲ್ಲ, ಆದರೂ ಕೂಡ ತನ್ನ ಪತ್ನಿ ಹೇಳ್ತಾಳೆ ಅಂತೇಳಿ ಅವಳ ಸಲುವಾಗಿ ಅವನು ಕೃಷ್ಣನ ಭೇಟಿಯಾಗಿ ಹೋದರು. ಹೋಗಿ ಕೃಷ್ಣನಿಗೆ ಅವನ ಹೋಗ್ತಾನೆ ಕೃಷ್ಣನ ಅರಮನೆಗೆ. ಹೋದ ಕೂಡಲೇ ಕೃಷ್ಣ ಏನು ಮಾಡ್ತಾನೆ, ಅವನು ತಕ್ಷಣ ಒಳಗೆ ಕರ್ಕೊಂಡ್ಬಿಡ್ತಾನೆ ತಾನಿರೋ ಅಂತಃಪುರ ಅಥವಾ ಬೆಡ್ರೂಮ್, ಬೆಡ್ರೂಮ್ನಲ್ಲಿ ಕೃಷ್ಣ ಕುತ್ಕೊಂಡಿದ್ದೆ ಇದು ಆ ಪಲ್ಲಂಗದ ಮೇಲೆ ಅಥವಾ ಕಾಟ್ ಮೇಲೆ. ಅದು ಚಿತ್ರ ಇದು ರತ್ನ ಸಿಂಹಾಸನ ಇತ್ತು ಅದರ ಕಾಟ್, ಅದ್ರ ಮೇಲೆ ಕೃಷ್ಣ ಕುತ್ಕೊಂಡು ಸೇವಾ ಸ್ವೀಕಾರ ಮಾಡ್ತಾ ಇದ್ದ ಯಾರಿಂದ, ರುಕ್ಮಿಣಿ ಮತ್ತು ಇತರೆ ರಾಣಿಯರು. ಕೃಷ್ಣ ತಾನೇ ಸ್ವತಃ ತಕ್ಷಣ ಕೆಳಗೆ ಇಳಿದ ಇಳಿದು ಅವ್ರನ್ನ ಯಾರು ಕುಂದಿಸಿದ್ದಾರೆ, ಸುಧಾಮ ಬ್ರಾಹ್ಮಣ ಕುಂದರಿಸಿ ಏನ್ ಮಾಡ್ತಾ ಇದ್ದಾನೆ, ಅವನ್ ಕಾಲು ತೊಳಿತಾ ಇದ್ದಾನೆ. ಯಾವ ರೀತಿ ನಾವು ಕೃಷ್ಣನ ವಿಗ್ರಹ ಇವತ್ತು ರಾತ್ರಿ ನಾವೇನ್ ಮಾಡ್ತಾರ, ಹೆಚ್ಚಾಗಿ ಕೆಲವು ಜನ ಅಭಿಷೇಕ ಮಾಡ್ತೀವಿ, ಇದೇ ರೀತಿ ಅಭಿಷೇಕ ನಾವು ನಾಳೆ ಮಾಡ್ತೀವಿ. ನಾವಿತ್ತು ಎಲ್ಲರೂ ಬರಬೇಕು ಅಭಿಷೇಕದಲ್ಲಿ ಭಾಗವಹಿಸಿ ಕೃಷ್ಣ ಅನ್ನೋ ಪ್ರಯುಕ್ತ ನಾವು ಪಾತ್ರರಾಗ. ಆದರೆ ಇಲ್ಲಿ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ, ಸುಧಾಮನ ಪಾದವನ್ನು ತೊಳಿತಾ ಇದ್ದಾನೆ ಅಭಿಷೇಕ ಮಾಡಿ ಶಂಖದಿಂದ. ಆ ನಂತರ ಆ ನೀರನ್ನ ತನ್ನ ಇಮೇಲೆ ಹಾಕೊಂಡು ಆಮೇಲೆ ನೀರನ್ನು ಕುಡಿದು ನೋಡ್ರಿ ಎಷ್ಟು ಕೃಷ್ಣನಿಗೆ ಗೌರವ ವೈಷ್ಣವ ಅಂದ್ರೆ ಇಷ್ಟು. ಅಷ್ಟು ಮಾತ್ರ ಅಲ್ಲ, ಆನಂದ್ರೆ ಅವನಿಗೆ ವಿಶೇಷವಾದ ಭೋಜನದ ವ್ಯವಸ್ಥೆ ಮಾಡಿದ ಕೃಷ್ಣ ಸ್ವತಃ ಅವನಿಗೆ ನೀಡಿದ, ಅವನನ್ನು ಅತಿ ತುಂಬ ತನಕನವನ್ನು ನೀಡಿದ. ಆ ನಂತರ ವಿಚಾರ ಮಾಡೋಕ್ಕೆ ಶುರು ಮಾಡಿದ, ಹೆಂಗೆ ಮನೆಯೊಳಗೆಲ್ಲ ಆರಾಮ ಅದಾರಿಲ್ಲ, ನಿಮ್ಮ ಮಕ್ಕಳು ಏನು ಮಾಡ್ತಾರೆ, ನೀವೇನು ಉದ್ಯೋಗ ಮಾಡ್ತೀರಿ, ನಿಮ್ಮ ಪತ್ನಿ ಹೆಂಗಿದ್ದಾಳ, ಮನೆ ಕಡೆಗೆ ಹೆಂಗದ, ಮಳೆ ಬೆಳೆ ಸರಿ ಆಯ್ತಿಲ್ಲ, ಇದೆಲ್ಲನೂ ಕೃಷ್ಣ ಮತ್ತು ಸುಧಾಮ ಇಬ್ಬರು ಕುತ್ಕೊಂಡು ಚರ್ಚೆ ಮಾಡಿ. ಆದರೆ ಕೃಷ್ಣನಿಗೆ ಸುಧಾಮನಿಗೆ ಏನು ಹೇಳಕ್ಕನ ಆಗಲಿ, ಯಾಕಂದ್ರೆ ಅವನು ಬಂದಿದ್ದ ಕಾರಣ ಏನು ಕೃಷ್ಣನಿಗೆ ಏನಾದರೂ ಸ್ವಲ್ಪ ಧನ ಸಹಾಯ ತೊಗೊಂಡು ಹೋಗ್ಲಿಕ್ಕೆ ಬಂದಿತ್ತು. ಆದ್ರೆ ಕೃಷ್ಣನ ಅರಮನೆ ಅವನದೆಲ್ಲ ವೈಭವ ನೋಡಿ ಅವನಿಗೆ ಮಾತಾಡಕ್ಕೂ ಬಾಯಿ ಬರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಈಗ ಗೆಳೆಯನತ್ರ ಹೋಗಿ ಸಾಲ ಕೇಳೋದು ಹೇಳಿ, ನಮ್ಮೊಬ್ರು ನಮಗೊಬ್ರು ಇಂಜಿನಿಯರಿಂಗ್ ಕಲಿಸೋಬಿಟ್ಟ ಇವರಿದ್ರು ಪ್ರೊಫೆಸರ್ ಕಾರಣ ಅಂತ ಇದೇ ಧಾರವಾಡ, ಅವ್ರು ನನಗೆ ಹೇಳಿದ್ರು ಒಂದು ಸಾರಿ ನಾವು ಆಟೋಗ್ರಾಫ್ ತೊಗೊಳಕ್ಕೆ ಹೋಗಿದ್ವಿ, ಆಟೋಗ್ರಾಫ್ ತೊಗೋತೀವಲ್ಲ ಕಾಲೇಜ್ ಮುಗಿದ ಕೂಡಲೇ ಸರ್ಟಿಫಿಕೇಟ್ ಎಲ್ಲ ಸಿಕ್ಕು ಪಾಸ್ ಆಗಿ ಆನಂತರ ಕಾಲೇಜಲ್ಲಿ ಮುಗಿದ ಕೂಡಲೇ ನಾವು ಆಟೋಗ್ರಾಫ್ ತೊಗೊಳಕ್ಕೆ ಹೋಗಿದ್ವಿ. ಆಟೋಗ್ರಾಫ್ ತೊಗೊಳಕ್ಕೆ ಹೋದ್ರೆ ಎಲ್ಲರೂ ಅವ್ರು ಬೇರೆ ಪ್ರೊಫೆಸರ್ ಹತ್ರ ಹೋದ್ವಿ, ಆಟೋಗ್ರಾಫ್ ಅವರೆಲ್ಲ ಬರೆದು ಕೊಟ್ಟರು. ಆದರೆ ಇವ್ರು ಅಂದರು ನನಗೊಂದು ಪ್ರಶ್ನೆ ಕೇಳಿದ್ರು ಕನ್ನಡ ಅವರು, ಅವ್ರು ನನಗಂದ್ರು ನಿಮಗೆ ಸಾಲ ಕೇಳೋ ಹವ್ಯಾಸ ಐತೇನೆ ಅಂತ, ಇನ್ನೊಬ್ಬರ ಹತ್ರ ಸಾಲ ತಗೋತೀರಿ, ನಾನಂದೆ ತೊಗೊಳ್ತೀವಿ ಮತ್ತು ವಾಪಸ್ಸನ್ನು ಕೊಡ್ತೀವಿ ಅಂತ. ಅವರಂದ್ರು ಒಂದು ವೇಳೆ ನಿಮ್ಮ ಇದೇನು ಬಾಂಧವ್ಯ ಅಥವಾ ಇನ್ನೇನು ಗೆಳೆತನ ಅದು ಗಟ್ಟಿಮುಟ್ಟು ಇರಬೇಕು, ಬಂದ್ರೆ ನೀವು ಯಾರ ಹತ್ರ ಸಾಲ ತೊಗೊಳ್ಕೋಬಿಟ್ಟು ಅದನ್ನು ಅವ್ರು ಬರೆದು ಕೊಟ್ಟರು ತಮ್ಮ ಆಟೋಗ್ರಾಫ್. ಅರ್ಥಾತ್ ಗೆಳೆತನದಲ್ಲಿ ನಾವು ಯಾವಾಗ ಹಣ ತರ್ತೀವಿ ಅವಾಗ ಏನಾಗ್ತದೆ, ಏನಾದರೂ ಸಮಸ್ಯೆ ಉಂಟಾಗ್ಬೋದು ನಮ್ಮ ಗೆಳೆತನಕ್ಕೆ. ಅದೇ ಭಯ ಯಾರಿಗಿತ್ತು, ಸುಧಾಮನಿಗೂ ಇತ್ತು. ಅವನ ಹತ್ರ ಹೋಗಿ ಹಣ ಕೇಳೋದು ಹೆಂಗೆ, ಅದು ಕೇಳಿದರೆ ಮಾತ್ರ ನಮ್ಮ ಗೆಳೆತನಕ್ಕೆ ಏನಾದರೂ ಧಕ್ಕೆ ಆಗ್ತದೆ, ಈ ರೀತಿ ವಿಚಾರ ಮಾಡಿ. ಆದ್ದರಿಂದ ಅವನೇನು ಮಾಡಲಿಲ್ಲ, ಒಟ್ಟೆ ಕೇಳಿಲ್ಲ. ಆದರೆ ಕೃಷ್ಣನ ಗೊತ್ತಿತ್ತು, ಯಾಕಂದ್ರೆ ಕೃಷ್ಣ ಎಲ್ಲ ಹೃದಯದೊಳಗಿದ್ದಾನೆ, ಎಲ್ಲ ಹೃದಯ ವ್ಯಕ್ತಿ ಒಳಗೆ ಏನೇನು ಆಸೆಗಳಿದೆ ಅದನ್ನೆಲ್ಲ ಕೃಷ್ಣ ಗೊತ್ತಾಗ್ತದೆ. ಕೃಷ್ಣ ಗೊತ್ತಾದರೂ ಕೂಡ ಕೃಷ್ಣನ ಏನು ಹೇಳಿಲ್ಲ, ಸುಮ್ಮನೆ ಇದ್ದ. ಆನಂತರ ಸುಧಾಮ ಏನು ತಂದಿದ್ದ ಅವನ ಸಲುವಾಗಿ ಸ್ವಲ್ಪ ಅವಲಕ್ಕಿ ತಂದಿದ್ದ ಅಂತ ಹೇಳ್ತಾರೆ. ಆ ಒಡೆ ಮುರಿದಂಥ ಅವಲಕ್ಕಿ ಹಳೆ ಅವಲಕ್ಕಿ ಕೆಳಗೆ ಏನಾಗಿತ್ತು ತುಂಡಿರ್ತಾವಲ್ಲ, ತುಂಡು ಅವಲಕ್ಕಿ ಅವನ ಕಟ್ಟಿಕೊಟ್ಟಿದ್ದ ಅವನ ಪತ್ನಿ, ಅದನ್ನ ತೊಗೊಂಡು ಹೋಗಿದ್ದ. ಆನಂತರ ಕೃಷ್ಣ ಏನು ಮಾಡ್ದ, ಆ ಅವಲಕ್ಕಿ ಗಂಟು ನೋಡಿದೆ ಅವ ಇದೇ ಥರ ಒಂದು ಶಾಲ್ ಮೇಲೆ ಕಟ್ಕೊಂಡು ಹೋಗಿದ್ದ, ಅದು ಹಿಂಗೆ ನೇತಾಡ್ದೆ. ಅದನ್ನು ಕೃಷ್ಣ ಹೋಗಿ ಹಿಂಗೆ ಹಿಡ್ಕೊಂಡು ಅದನ್ನೇನು ಮಾಡಿದ, ಓಪನ್ ಮಾಡಿ ತಿನ್ನಕ್ಕೆ ಶುರು ಮಾಡಿದೆ. ಅದನ್ನು ರುಕ್ಮಿಣಿ ಸತ್ಯಭಾಮ ಜಾಂಬವತಿ ಅವರೆಲ್ಲರೂ ನೋಡ್ತಾ ಇದ್ದಾರೆ. ಯಾವ ವಿಷ್ಣುಗೆ ಯಾವ ಕೃಷ್ಣನಿಗೆ ದೇವಿ ದೇವತೆಗಳು ನಿರಂತರವಾಗಿ ಯಜ್ಞದಿಂದ ತೃಪ್ತಿ ಪಡಿಸ್ಲಿಕ್ಕೆ ಇಷ್ಟಪಡ್ತಾವೆ, ಯಾರಿಗೆ ಸ್ವಯಂ ಲಕ್ಷ್ಮೀದೇವಿ ಅಡುಗೆ ಮಾಡಿ ಅವನಿಗೆ ಊಟಕ್ಕೆ ಹಾಕ್ತಾಳೆ, ಅಂತ ಇಲ್ಲಿ ಕೃಷ್ಣ ಅಥವಾ ವಿಷ್ಣು ಏನು ಮಾಡ್ತಾವನ, ಒಬ್ಬ ಬಡ ಬ್ರಾಹ್ಮಣ ಕೊಟ್ಟಂಥ ಒಂದು ಸಣ್ಣ ಇದು ಏನು ತುಂಡು ಅವಲಕ್ಕಿ ತಿಂತಾರೆ. ಯಾಕೆ, ಪತ್ರಂ ಪುಷ್ಪಂ ಫಲಂ ತೋಯಂ ವ್ಯೋಮೇ ಭಕ್ತ್ಯಾ ಪ್ರಯಚ್ಛತಿ, ತದಹಂ ಭಕ್ತಿ ಕರ್ತಂ ಅಶ್ನಾಮಿ ಪ್ರಯತಾತ್ಮನಃ. ಗೀತದಲ್ಲಿ ಕೃಷ್ಣ ಹೇಳ್ತಾನೆ, ಯಾವ ವ್ಯಕ್ತಿ ಭಕ್ತಿಯಿಂದ ಪತ್ರ ಅಥವಾ ಎಲೆ ಅಥವಾ ಪುಷ್ಪ ಅಥವಾ ಹೂ ಅಥವಾ ಹಣ್ಣು ಅಥವಾ ನೀರನ್ನು ಯಾವ ವ್ಯಕ್ತಿ ಕೊಡ್ತಾನೋ, ಭಕ್ತಿಯಿಂದ ಕೊಡಬೇಕು, ಪ್ರೇಮದಿಂದ, ಆಧಾರದಿಂದ, ಗೌರವದಿಂದ, ಅದನ್ನ ಕೃಷ್ಣ ಸ್ವೀಕಾರ ಮಾಡ ಅಂತಂದು ಕೃಷ್ಣ ಹೇಳಿದ. ಅದೇ ರೀತಿ ಕೃಷ್ಣನಿಗೆ ಪ್ರೇಮದಿಂದ ಭಕ್ತಿಯಿಂದ ಏನು ತಂದಿದ್ದ, ಅವಲಕ್ಕಿ ತಂದಿದ್ದ. ಆದ್ರೆ ಅವನು ಹೆಂಗೆ ಕೊಡೋದು, ಇಂಥ ಅರಮನೆಯಲ್ಲಿ ಇರ್ತಕ್ಕಂಥ ವಿಷ್ಣು ಅಥವಾ ಕೃಷ್ಣನಿಗೆ ನಾನು ಈ ತುಂಡು ಅವಲಕ್ಕಿ ಹೆಂಗೆ ಕೊಡ್ಬೇಕು ಅನ್ನೋದು ಅವನಿಗೆ ಒಂದು ದೊಡ್ಡ ನಾಚಿಕೆ, ಸಂಕೋಚ ಆಗಿದೆ. ಆದ್ದರಿಂದ ಅವನು ಕೊಡ್ಲಿಕ್ಕೆ ಇಷ್ಟಪಡಲಿ. ಅದನ್ನು ಅವನ ನಮ್ರತೆಯನ್ನು ನೋಡಿ, ಅವನ ಭಕ್ತಿಯನ್ನು ನೋಡಿ ಕೃಷ್ಣ ಏನು ಮಾಡಿದ, ಅದನ್ನು ಹೋಗಿ ಜಬರ್ದಸ್ತಿ ತಗೊಂಡು ತಿನ್ನಲಿಕ್ಕೆ ಶುರು ಮಾಡಿದ. ಅದನ್ನು ರುಕ್ಮಿಣಿ ನೋಡ್ತಾಳೆ. ರುಕ್ಮಿಣಿ ಹೇಳಿದ್ದು ಕೃಷ್ಣ ಇನ್ನೊಂದು ಸಾರಿ ತಿನ್ಬೇಡ, ಒಂದು ಸಾರಿ ತಿಂದಿದ್ದು ಸಾಕು ಅಂತ ಹೇಳಿ ಅವನ ಕೈ ಹಿಡಿತಾಳೆ ರುಕ್ಮಿಣಿ. ಅವಳು ಹೇಳ್ದಾಳೆ, ನೀವು ಒಂದು ಸಾರಿ ಅವನು ಹಾಕಿದ್ದು ಈ ತುಂಡು ಅವಲಕ್ಕಿ ತಿಂದು, ಇದರಿಂದಾಗಿ ನಾನು ಏನು ಮಾಡ್ಬೇಕು ಗೊತ್ತಾ, ನಿರಂತರವಾಗಿ ನಿನ್ನ ಸೇವೆ ಮಾಡಬೇಕು, ಅವನು ಸೇವೆ ಮಾಡ್ಬೇಕು. ಯಾರಿಗೆ, ಸುಧಾಮನಿಗೆ. ಯಾಕಂದ್ರೆ ಯಾರು ವಿಷ್ಣುವಿಗೆ ಸಂತೋಷ ಪಡಿಸ್ತಾರೋ ಅವರಿಗೆ ಲಕ್ಷ್ಮಿ ಏನಾಗ್ತಾಳೆ, ಅವಳ ಅನುಗ್ರಹ ಉಂಟಾಗ್ತಾಳೆ, ಅಥವಾ ಅವಳು ಆ ವ್ಯಕ್ತಿ ಸೇವೆ ಮಾಡ್ಲಿಕ್ಕೆ ಸೇರ್ ಆಗ್ತಾಳೆ. ಯಾಕಂದ್ರೆ ಆ ವ್ಯಕ್ತಿ ವಿಷ್ಣುವಿನ ಸೇವೆ ಮಾಡ್ತಾಳಂತ ನೋಡ್ರಿ. ಹಿಂಗ ಆನಂತರ ಹೇಳಿದ್ವಿ, ಇನ್ನೊಂದ್ಸರಿ ನೀನೇನಾದ್ರೂ ತಿಂದಿ ಅಂದ್ರೆ ನಾನು ಅವನ ಮನೆಗೆ ಹೋಗಿ ಅವನ ಮನೆಯೊಳಗೆ ಆಳ ಜೀತದಾಳಾಗಿ ಕೆಲಸ ಮಾಡ್ಬೇಕಾಗ್ತದೆ, ಆದ್ರಿಂದ ನೀನು ಮಾಡೋ ಅವಶ್ಯಕತೆ ಇಲ್ಲ ಅಂತಂದು ಹೇಳಿದ ಮೇಲೆ ಕೃಷ್ಣ ಎರಡನೇ ತುತ್ತು ತಿನ್ನೋದಿಲ್ಲ, ಅಲ್ಲಿಗೆ ಬಿಡ್ತಾನೆ. ಅರ್ಥಾತ್ ಇನ್ನೊಂದು ತುತ್ತು ಕೃಷ್ಣ ತಿಂದಿದ್ರೆ ಲಕ್ಷ್ಮಿ ಎಲ್ಲಿ ಯಾರ ಮನೆಯಾಗ ಕೆಲಸ ಮಾಡ್ಬೇಕಾಗ್ತಾ ಇತ್ತು, ಸುಧಾಮನ ಮನೆ. ಆದ್ರೆ ರುಕ್ಮಿಣಿ ಏನ್ ತಿಳ್ಕೊಂತಾಳ, ನನ್ನ ಸ್ವಾಮಿ, ನನ್ನ ಕೃಷ್ಣ, ನನ್ನ ವಿಷ್ಣುವಿಗೆ ಯಾರು ಸೇವೆ ಮಾಡ್ತಾರೋ ಅವ್ರ ಮನೆಯಲ್ಲಿ ನಾನು ಜೀತದಾಳ ಕೆಲಸ ಮಾಡಕ್ ತಯಾರಿದ್ದೆ ಅಂತಂದು ಲಕ್ಷ್ಮಿ ಹೇಳ್ತಾಳೆ, ರುಕ್ಮಿಣಿ ಹೇಳ್ತಾಳೆ. ಅರ್ಥಾತ್ ನಮ್ಮ ಮನೆಯೊಳಗೆ ಯಾರು ಕೆಲಸದವರಿಲ್ಲ ಅಂತಂದು ಹೇಳಿ ನಾವು ರುಕ್ಮಿಣಿಗೆ ಮನೆಗೆ ಬಾರಮ್ಮ ನಮ್ಮ ಮನೆ ಕೆಲಸ ಮಾಡೋದಂತಾರೆ ಆಗೋದಿಲ್ಲ. ಅದು ಹೇಳಿದ್ರೆ ತಾತ್ಪರ್ಯ ಏನು, ಯಾವಾಗ ನಾವು ಕೃಷ್ಣನ ಭಕ್ತಿ ಮಾಡ್ತೀವಿ ಅವಾಗ ನಮ್ಗೆ ವಿಷ್ಣುವಿನ ಅನುಗ್ರಹ ತನ್ನಷ್ಟು ತಾನೇ ಆಗ್ತದೆ. ನಾವು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತಂದು ಕರಿತೀವಿ. ಆದ್ರೆ ಅವಳು ಯಾವಾಗ ಬರ್ತಾಳೆ, ಯಾವಾಗ ನೀವು ವಿಷ್ಣುವಿಗೆ ನೀವು ಪೂಜೆ ಮಾಡ್ತೀರಿ, ವಿಷ್ಣು ಭಕ್ತಿ ಮಾಡ್ತೀರಿ, ಕೃಷ್ಣನ ಭಕ್ತಿ ಮಾಡ್ತೀರಿ, ಆವಾಗ ಲಕ್ಷ್ಮಿ ನಿಮ್ಮ ಮನೆಗೆ ನೀವು ಕರೆಯೋ ಅವಶ್ಯಕತೆಯೂ ಇಲ್ಲ, ತನ್ನಷ್ಟು ತಾನೇ ಬರ್ತಾಳೆ. ಯಾಕಂದ್ರೆ ಎಲ್ಲಿ ಪತಿ ಇರ್ತಾನೆ ಅಲ್ಲಿ ಪತ್ನಿ ಇರ್ತಾಳೆ, ಮತ್ತು ಲಕ್ಷ್ಮಿ ಕೂಡ ಅದೇ ರೀತಿ. ಆದ್ರಿಂದ ವಿಷ್ಣು ಏನು ಹೇಳ್ತಾನೆ, ಈ ಪದ್ಮಪುರಾಣದಲ್ಲಿ ಈ ಶ್ಲೋಕ ಬರ್ತದೆ, ನಾಹಂ ತಿಷ್ಠಾಮಿ ವೈಕುಂಠೇ ಯೋಗಿನಾಮಪಿ ಹೃದಯ ಶಿವ ಯತ್ರ ಗಾಯಂತಿ ಮದ್ಭಕ್ತ ತತ್ರ ತಿಷ್ಠಾಮಿ ನಾರದ. ನಾರದನಿಗೆ ಹೇಳ್ತದ ವಿಷ್ಣು ಏನು ಹೇಳ, ನಾಹಂ ತಿಷ್ಠಾಮಿ ವೈಕುಂಠೇ, ನಾನು ವೈಕುಂಠದಲ್ಲಿ ಇಲ್ಲ ಅಂತಂದು ಕೃಷ್ಣ ಇಲ್ಲ ವಿಷ್ಣು ನಾರದನಿಗೆ ಹೇಳ್ತಾರೆ. ಮತ್ತೆ ಎಲ್ಲಿದ್ದೀನಿ, ಯೋಗಿನಾನಪಿ ಹೃದಯ ಶಿವ, ಯೋಗಿಯ ಹೃದಯದಲ್ಲಿ ಕೂಡ ನಾನಿಲ್ಲ. ಮತ್ತೆ ಎಲ್ಲಿದ್ದೀನಿ, ಎತ್ರ ಗಾಯಂತಿ ಮದ್ಭಕ್ತ ತತ್ರ ತಿಷ್ಠಾಮಿ ನಾರದ. ಎಲ್ಲಿ ನನ್ನ ಭಕ್ತರು ನನ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೋ, ನನ್ನ ಕಥೆಯನ್ನು ಕೂತ್ಕೊಂಡು ಕೇಳ್ತಾ ಇದ್ದಾರೋ, ನನ್ನ ನಾಮಸ್ಮರಣೆ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಕೀರ್ತನೆ ಮಾಡ್ತಾ ಇದ್ದಾರೆ, ತತ್ರ ತಿಷ್ಠಾಮಿ ನಾರದ, ನಾನು ಅಲ್ಲಿದ್ದೇನೆ ಅಂತಂದು ನಾರದನಿಗೆ ವಿಷ್ಣು ಹೇಳ್ತಾರೆ. ಅರ್ಥಾತ್ ಈ ಸ್ಥಳದಲ್ಲಿ ನಿಜವಾಗಿಯೂ ವಿಷ್ಣು ಇದ್ದಾನೆ. ಯಾಕೆ, ಇದು ಕೇವಲ ವಿಷ್ಣು ಮಂದಿರ ಅಂತಂದಲ್ಲ, ಯಾಕಂದ್ರೆ ನಾವಿಲ್ಲಿ ವಿಷ್ಣುವಿನ ಬಗ್ಗೆ ಚರ್ಚೆ ಮಾಡ್ತಾರೆ. ಇದೇ ರೀತಿಯ ಚರ್ಚೆಯನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿದರೆ ಅದು ನಿಜವಾದ ವೈಕುಂಠ ಆಗ್ತದೆ, ಅರ್ಥ ಮಾಡಿಕೊಡ್ರಿ. ಅಂದ್ರೆ ನೀವು ಎಲ್ಲಿ ಕೃಷ್ಣನ ಬಗ್ಗೆ ಅಥವಾ ವಿಷ್ಣು ಬಗ್ಗೆ ಚರ್ಚೆ ಮಾಡ್ತೀರಿ ಅದು ವೈಕುಂಠ ಅಂತ ನಾನು ಹೇಳೋದಿಲ್ಲ, ಈ ಶ್ಲೋಕದಲ್ಲಿ ಪದ್ಮಪುರಾಣದಲ್ಲಿ ವಿಷ್ಣುವೇ ಸ್ವಯಂ ಹೇಳಿದೆ, ನಾನು ಮನೆಗೆ ಹೇಳ್ತೀನಿ. ಆದ್ದರಿಂದ ಇಲ್ಲಿ ನಾವೇ ನೋಡ್ತೀವಿ, ವೈಕುಂಠದಲ್ಲಿ ಅವನು ಕೃಷ್ಣನ ಭಕ್ತರು ಅವನಿಗೆ ಹಾಡಿ ಹೊಗಳಿ ಅವನಿಗೆ ಸೇವೆ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು. ಯಾಕೆ, ವೈಕುಂಠದಲ್ಲಿ ಕೂಡ ಅದೇ ಕೆಲಸ ಆಗ್ತದೆ. ವೈಕುಂಠದಲ್ಲಿ ಏನಾಗ್ತದೆ, ಕೃಷ್ಣನ ನಾಮಸ್ಮರಣೆ, ಕೀರ್ತನೆ, ಕಥಾ ಮತ್ತು ಆನಂತರ ಪ್ರಸಾದ, ಇದೇ ಅಲ್ಲಿ ಆಗ್ತದೆ. ಆದರೆ ಇಲ್ಲಿ ನಾವು ಇದು ಪ್ರಾಕ್ಟೀಸ್ ಮಾಡಿದ್ರೆ ವೈಕುಂಠಕ್ಕೆ ಹೋಗಿ ನಾವು ಇದನ್ನೇ ಮಾಡ್ಬೇಕಾಗ್ತದೆ. ವೈಕುಂಠದಲ್ಲಿ ಹೋಗಿ ನಮಗೇನಲ್ಲಿ ಆರಾಮಾಗಿ ಕುತ್ಕೊಳಕ್ಕೆ ಏನು ಸೀಟ್ ಕೊಡೋದಿಲ್ಲ, ಅಲ್ಲೇನಿರ್ತದೆ, ಅಲ್ಲಿ ವಿಶೇಷವಾಗಿ ಕೃಷ್ಣನ ಸೇವೆ ನಮಗೆ ಲಭ್ಯ ಆಗ್ತದೆ. ಆದ್ದರಿಂದ ನಾವು ಇಲ್ಲಿ ಮಾಡೋದನ್ನು ಅಲ್ಲಿ ನಾವು ಏನು ಮಾಡ್ತೀವಿ, ರಿಪೀಟ್ ಮಾಡ್ತೀವಿ. ಅಥವಾ ಅಲ್ಲಿ ಹೋಗಿ ಮಾಡೋ ಕೆಲಸಕ್ಕಾಗಿ ಇಲ್ಲಿ ನಮ್ಗೆ ಟ್ರೈನಿಂಗ್ ಸಿಗ್ತಾ ಇರ್ತದೆ. ಆದ್ದರಿಂದ ಈ ಭಕ್ತರು ಕೂಡ ವಿಷ್ಣು ಸೇವೆ ಮಾಡ್ತಾರೆ, ಲಕ್ಷ್ಮಿ ಮತ್ತು ವಿಷ್ಣು ಸೇವೆ ಮಾಡ್ತಾರೆ. ಇದು ಕೃಷ್ಣ ಪುಸ್ತಕದಲ್ಲಿ ಈ ಎಲ್ಲ ಕಥೆಗಳು ಬರ್ತವೆ. ಇದು ಕೃಷ್ಣ ಪುಸ್ತಕ ಇಲ್ಲದ ನೀವು ನೋಡ್ಬೋದು ಇಂಗ್ಲೀಷ್ನೊಳಗೆ, ಕನ್ನಡದೊಳಗನ್ನು ತರಿಸ್ತೀವಿ ನಾವು. ಇದು ಅತ್ಯಂತ ಮಹತ್ವವಾದ ಪುಸ್ತಕ. ಇದರಲ್ಲಿ ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ ಪೂರ್ಣ ವಿವರಣೆ ಕೊಟ್ಟಿದ್ದಾರೆ. ಯಾವ ರೀತಿ ರಾಮಾಯಣ ಇದೆ ಅದೇ ರೀತಿ ಕೃಷ್ಣಾಯಣ ಅಂದರೆ ಕೃಷ್ಣನ ಜೀವನ ಚರಿತ್ರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಓದಿ. ಅತ್ಯಂತ ಸರಳವಾಗಿ ಭಕ್ತಿವೇದಾಂತ ಸ್ವಾಮಿ ಅವರು ಬರೆದಿದ್ದಾರೆ. ಈ ಪುಸ್ತಕವನ್ನು ಓದಿ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೋದು. ಅದೇ ರೀತಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದವರು ಏನು ಮಾಡಿದ್ದಾರೆ, ಇತರೆ ಗ್ರಂಥಗಳನ್ನು ಬರೆದಾರೆ, ಭಗವದ್ಗೀತಾ ಇತ್ಯಾದಿ. ಆ ಗ್ರಂಥಗಳನ್ನು ನಾಳೆ ನಾವು ಇಲ್ಲಿ ತರ್ತೀವಿ. ನಾಳೆ ಜನ್ಮಾಷ್ಟಮಿ ಇದೆ, ಅದರಿಂದ ಎಲ್ಲರೂ ಬರಬೇಕು. ಈ ಗ್ರಂಥಗಳನ್ನೆಲ್ಲ ನೀವು ಓದಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೋದು. ಇದೇ ರೀತಿ ನಾಳೆನ ಕೂಡ ಕೃಷ್ಣ ಕಥಾಮೃತ ವೇದಿಕೆ ಅಥವಾ ಕಲ್ಯಾಣ ಮಂಟಪದಲ್ಲಿ ನಾವು ಜನ್ಮಾಷ್ಟಮಿ ಆಚರಣೆ ಮಾಡ್ತೀವಿ. ಕರೆಕ್ಟಾಗಿ ಸಾಯಂಕಾಲ 6 ಗಂಟೆಯಿಂದ ಈ ಕಾರ್ಯಕ್ರಮ ಶುರುವಾಗ್ತದೆ. ಇದೇ ರೀತಿ ಪ್ರತಿ ತಿಂಗಳು ಇನ್ನೊಂದು ಕಾರ್ಯಕ್ರಮ ಉಂಟಾಗ್ತದೆ ಅಲ್ಲಿ ಕುಮಾರೇಶ್ವರದಲ್ಲಿ. ಅಲ್ಲಿನೂ ಕೂಡ ನೀವು ಬರಬಹುದು, ಮತ್ತು ನಿಮ್ಮ ಪೈಕಿ ಯಾರಾದರೂ ಅಲ್ಲಿದ್ದರೆ ಅವ್ರಿಗೆ ಅಡ್ರೆಸ್ ಕೊಟ್ಟು ಹೇಳಿ ಅಲ್ಲಿ ಕಳಿಸ್ಬೋದು. ಇದು ಕುಮಾರೇಶ್ವರ ಮಧುವಾನಂದ. ಆ ನಂತರ ಇದೇ ರೀತಿ ಕಾರ್ಯಕ್ರಮ ಪ್ರತಿ ರವಿವಾರ ಎಲ್ಲಿ ಆಗ್ತದೆ, ಮಲ್ಲಿಕಾರ್ಜುನ ನಗರ ಸವದತ್ತಿ ರೋಡ್, ಅಲ್ಲಿ ಹರಿಕೃಷ್ಣ ಪ್ರಚಾರ ಕೇಂದ್ರ ಅಂತ ನಾವು ಸ್ಥಾಪನೆ ಮಾಡಿದ್ದೀವಿ. ಅಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ, ಅದರಿಂದ ಅಲ್ಲಿಂದ ತಾವು ಬರ್ಬೋದು. ಜೊತೆಗೆ ಮಕ್ಕಳಿಗಾಗಿ ನಾವು ವಿಶೇಷ ತರಬೇತಿ ಕಾರ್ಯಕ್ರಮ ಇದೆ. ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳ ಬಗ್ಗೆನೂ ಮಕ್ಕಳಿಗೆ ನಾವು ಕಲಿಸಿಕೊಡ್ತೀವಿ. ಹೇಳ್ತಾ ಇದು ನಮ್ಮ ನಿಜವಾದ ಸಂಸ್ಕೃತಿಯನ್ನು ನಾವು ಕಾಪಾಡಬಹುದು. ಯಾಕಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೆ. ನೀವೇನೋ ಭಕ್ತಿ ಕಲಿಸಿದ್ರೆ ಸಣ್ಣ ಮಕ್ಕಳಿದ್ದಾಗ ಕಲಿಸಿದ್ರೆ ಒಳ್ಳೆಯದು, ಯಾಕಂದ್ರೆ ಮುಂದೆ ಅವ್ರು ದೊಡ್ಡ ಭಕ್ತರಾಗ್ತದೆ. ಆದ್ದರಿಂದ ಇದನ್ನು ನಾವು ಇದರ ಲಾಭನೂ ನೀವು ತಗೊಳ್ಬೋದು. ಜೊತೆಗೆ ನಾವು ಇಸ್ಕಾನ್ ಯೂತ್ ಸರ್ವಿಸಸ್ ಅದರ ಪರವಾಗಿನೂ ಕೂಡ ವಿಶೇಷವಾಗಿ ಯುವಕರಿಗೆ ನಾವು ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕೂ ಕೂಡ ಎಲ್ಲ ಯುವಕರು ಕಾಲೇಜ್ ಸ್ಟೂಡೆಂಟ್ಸ್ ಅವರೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಪ್ರತಿ ರವಿವಾರ. ಆನಂತರ ಭೋಜನ ಪ್ರಸಾದ ಕೂಡ ವ್ಯವಸ್ಥೆ ಇರ್ತದೆ. ಅಂದರೆ ನೀವು ಮಧ್ಯಾಹ್ನ 12 ಗಂಟೆ ಬಂದರೆ 3 ಗಂಟೆ ತನಕ ಪ್ರೋಗ್ರಾಮ್ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೋದು, ಕೃಷ್ಣ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ಬೋದು. ಇದು ನಾಳೆ ಜನ್ಮಾಷ್ಟಮಿ ಕಾರ್ಯಕ್ರಮ ಇಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲೆಲ್ಲ ನೀವು ಬರಬೇಕು, ನೀವೆಲ್ಲರೂ ಬರಲೇಬೇಕು. ಜೊತೆಗೆ ನಿಮ್ಮ ಪರಿವಾರದ ಎಲ್ಲ ಸದಸ್ಯರನ್ನು ಕರ್ಕೊಂಡು ಬರಬೇಕು. ಬಂದು ಇಲ್ಲಿ ನಾವು ಅಭಿಷೇಕ ಮಾಡ್ತೀವಿ, ಆಮೇಲೆ ವಿಡಿಯೋ ಫಿಲ್ಮ್ ತೋರಿಸ್ತೀವಿ ಕೃಷ್ಣನಿಗೆ, ಆಮೇಲೆ ಕೃಷ್ಣನಿಗೆ ತೊಟ್ಟಲಿಕ್ಕೆ ಹಾಕ್ತೀವಿ. ಅಂದರೆ ಸುಂದರವಾದ ಪ್ರವಚನವೂ ಕೂಡ ಇರ್ತದೆ. ಇದೇ ರೀತಿ LCD PPT ಪ್ರೆಸೆಂಟೇಷನ್ ಇರ್ತದೆ. ಆನಂತರ ದೇವರಿಗೆ ನಮ್ಮ ಸುಂದರ ಮಕ್ಕಳೆಲ್ಲ ಏನು ಮಾಡ್ತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಮಕ್ಕಳು ಕೂಡ ಯಾವ ರೀತಿ ಕೃಷ್ಣ ಭಕ್ತಿ ಮಾಡಬೇಕು ಅನ್ನೋದನ್ನು ಅವ್ರಿಗೆ ಕಲಿಸ್ಕೊಡಿ. ಅದು ನೀವೆಲ್ಲ ನೋಡಬಹುದು ಇಲ್ಲಿ ಬಂದು. ನಾಟಕ, ಸುಂದರವಾದ ನಾಟಕ ಮತ್ತು ಭರತನಾಟ್ಯ ಇತ್ಯಾದಿ ಸುಲಭವಾದ ಕಾರ್ಯಕ್ರಮಗಳಿದಾವೆ. ಅದಕ್ಕೆಲ್ಲ ನೀವು ಬರಲೇಬೇಕು. ಅಂದರೆ 5ರಿಂದ 6 ಸಂಚಾರ ಹರಿನಾಮ ಸಂಕೀರ್ತನೆ ಮಾಡ್ತೇವೆ ನಾವು. ಅಲ್ಲಿ ನೀವು ಕೂಡ ಭಾಗವಹಿಸುವಿ. ಅಲ್ಲಿ ಎಲ್ಲಿಂದ ಶುರುವಾಗ್ತದೆ, ಅದು ಗಾಂಧಿ ಚೌಕದೊಳಗೆ ನರಸಿಂಹ ಮಂದಿರ ಇರ್ಬೋದಿದೆ, ನರಸಿಂಹ ಮಂದಿರ, ನರಸಿಂಹ ದೇವರ ಮಂದಿರ, ಅಲ್ಲಿಂದ ಶುರುವಾಗಿ ಕಲಾಭವನ ತನಕ ನಡ್ಕೊಂಡು ಹೋಗೋದು. ಅಂದರೆ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ, ಹಳೆ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಕಲಾಭವನ ತನಕ ಹೋಗಿ ಕೀರ್ತನೆ ಮಾಡಿ ಇಲ್ಲಿ ಬರ್ತೀವಿ ನಾವು ವಾಪಸ್. ಬಂದು ಇಲ್ಲಿ ಕೀರ್ತನ ಮತ್ತು ಇಲ್ಲಿ ಕಾರ್ಯಕ್ರಮ ಶುರುವಾಗ್ತದೆ. ಇಲ್ಲಿ 6ರಿಂದ 8 ತನಕ ಸಣ್ಣ ಮಕ್ಕಳು ಎಲ್ಲ ಕಾರ್ಯಕ್ರಮ ಮಾಡ್ತಾರೆ, ಅದನ್ನೆಲ್ಲ ನೀವು ನೋಡ್ಬೋದು. ಜೊತೆಗೆ ಲಘು ನಾಟಕ ಆಗ್ತದೆ. ಆನಂತರ 8ರಿಂದ 9 ಅಭಿಷೇಕ ರಾಧಾಕೃಷ್ಣ ವಿಗ್ರಹಕ್ಕಾಗಿ, ಅದಕ್ಕೆ ತಾವೆಲ್ಲರೂ ಭಾಗವಹಿಸ್ಬೋದು. ನಂತರ ಪ್ರವಚನ 9:30 ರಿಂದ 11 ತನಕ ನಡೀತದೆ. ಯಾಕಂದರೆ ಕೃಷ್ಣ ಹುಟ್ಟೋದು 12 ಮೊದಲು, ಪ್ರವಚನ 11 ತನಕ ನಡೀತದೆ. ಪ್ರವಚನದ ವಿಷಯ ಏನು, ಕೃಷ್ಣನ ನಿಷ್ಕಳಂಕ ವ್ಯಕ್ತಿತ್ವ. ಅದು ಕೃಷ್ಣನಿಗೆ ಎಲ್ಲ ಜನರು ಬೆಣ್ಣೆ ಕಳ್ಳ, ಆಮೇಲೆ ಅವನು ಶಮಂತಕ ಮಣಿ ಕದ್ದ, ಆಮೇಲೆ ಅವನು 16,800 ಮಂದಿಗೆ ಪತ್ರಿ ವಿವಾಹ ಆಗಿ, ಇಷ್ಟೆಲ್ಲ ಯಾಕೆ ಮಾಡಬೇಕಾಗಿತ್ತು ಅಂತ ಹೇಳಿ ಕೃಷ್ಣನ ಮೇಲೆ ಭಾಳ ಆರೋಪ ಹೊರಿಸ್ಬಿಟ್ಟಿದ್ದಾರೆ ಜನರು. ಆದರೂ ಕೃಷ್ಣನ ವ್ಯಕ್ತಿತ್ವ ಅತ್ಯಂತ ನಿಷ್ಕಳಂಕವಾಗಿದೆ, ಅದು ಪರಿಪೂರ್ಣ ಶುದ್ಧವಾಗಿದೆ. ಅದನ್ನು ನಾವು ನಾಳೆ ದಿವಸ ಚರ್ಚೆ ಮಾಡೋಣ ಪ್ರವಚನದಲ್ಲಿ. ಅದೇ ರೀತಿ ಕೃಷ್ಣನ ತೊಟ್ಟಲಿಕ್ಕೆ ಹಾಕ್ತೇವೆ 10ರಿಂದ 11 ತನಕ. ಅವಾಗ ಮಕ್ಕಳು ಕೂಡ ಹಾಡ್ತಾರೆ, ನೀವು ಹಾಡಿ ಕೃಷ್ಣನಿಗೆ ಜೋಗಳ ಹಾಡ್ಬೋದು. ಜೊತೆಗೆ ಆ ನಂತರ 11:30 ರಿಂದ 12 ತನಕ ಆರತಿ ಆಗ್ತದೆ, ಮಹಾ ಆರತಿ, ಮಹಾಮಂಗಳಾರತಿ ರಾಧಾಕೃಷ್ಣ ವಿಗ್ರಹಕ್ಕೆ. ಮತ್ತು ಕೃಷ್ಣ ಯಾವ ರೀತಿ ಹುಟ್ಟುತ್ತಾನೆ, ಹುಟ್ಟಲಿಕ್ಕೆ ಏನು ಕಾರಣ, ಆನಂತರ ಇಲ್ಲಿ ಬಂದು ಜಗತ್ತಿನಲ್ಲಿ ಯಾರಿಗೆ ಏನೇನು ಅವನು ಮಾಡಿದ ಅದನ್ನು ಕೂಡ ನಾವು ನಾಳೆ ದಿವಸ ಚರ್ಚೆ ಮಾಡೋಣ. ಆನಂತರ ಎಲ್ಲರಿಗೂ ಭೋಜನ ಪ್ರಸಾದ ಇರ್ತದೆ, ಯಾಕಂದರೆ ನಾಳೆ ದಿವಸ ನಾವು ಉಪವಾಸ ಮಾಡ್ತೀವಿ. ಸಾಧ್ಯ ಆದರೆ ನೀವು ಕೂಡ ಮಾಡಬಹುದು, ಯಾಕಂದರೆ ನಾಳೆ ಏಕಾದಶಿಯಿಂದ ಕೃಷ್ಣ ಹುಟ್ಟಿದ ದಿವಸ ನಾವು ಉಪವಾಸ ಮಾಡೋದರಿಂದ ವಿಶೇಷವಾಗಿ ಕೃಷ್ಣನ ಅನುಗ್ರಹ ಆಗ್ತದೆ. ಜೊತೆಗೆ ಎಲ್ಲ ಪುಸ್ತಕಗಳನ್ನು ನಾವು ತರ್ತೀವಿ, ಇಲ್ಲೆಲ್ಲ ಹಚ್ತೀವಿ, ಇಲ್ಲೆಲ್ಲ ನೋಡ್ಬೋದು. ಜೊತೆಗೆ ಗೋಮಾತೆ ವರದಾನ ಇರ್ತದೆ ಅಲ್ಲ, ಕೌ ಪ್ರಾಡಕ್ಟ್ಸ್, ಅವನು ಕೂಡ ನಾವು ಇಲ್ಲಿ ಸ್ಟಾಲ್ ಹಚ್ತೀವಿ. ಅದನ್ನು ಜೊತೆಗೆ ಆಕರ್ಷಕ ಉಡುಗೊರೆಗಳ ಪ್ರದರ್ಶನ, ಅರ್ಥಾತ್ ಮ್ಯಾಚ್ಲೆಸ್ ಗಿಫ್ಟ್ ಶಾಪ್ ಅಂತಂದಿರ್ತದೆ, ಅಲ್ಲಿ ಕೂಡ ಕೆಲವು ಗಿಫ್ಟ್ಸ್ ಎಲ್ಲ ನೀವು ಗಿಫ್ಟ್ ಐಟಮ್ಸ್ ಇರ್ತದೆ, ಅದನ್ನು ಕೂಡ ನೀವೆಲ್ಲ ಖರೀದಿ ಮಾಡಿ ತೊಗೊಂಡು ಹೋಗ್ಬೋದು. ಆನಂತರ ಎಲ್ಲರಿಗೂ ಮಹಾಪ್ರಸಾದ ಇರ್ತದೆ. ಅದರಿಂದ ಈ ಕಾರ್ಯಕ್ರಮಕ್ಕೆ ನೀವು ಯಾರು ತಪ್ಪಿಸಬಾರ್ದು, ಬರಲೇಬೇಕು. ಬರ್ತಾ ನೀವೇನು ಮಾಡಬೇಕು, ನಿಮ್ಮ ಎಲ್ಲ ಗೆಳೆಯರನ್ನು ಮತ್ತು ಸದಸ್ಯರನ್ನು, ಪರಿವಾರದ ಎಲ್ಲ ಸದಸ್ಯರನ್ನು ಕರ್ಕೊಂಡು ಬಂದು ಅವ್ರಿಗೂ ಕೂಡ ನೀವು ಈ ಜನ್ಮಾಷ್ಟಮಿಯ ಒಂದು ಸಂತೋಷವನ್ನು ಅವ್ರಿಗೂ ಕೂಡ ನೀವು ಕೊಡಬಹುದು. ಆದ್ದರಿಂದ ಎಲ್ಲರೂ ಬರಲೇಬೇಕು. ಆನಂತರ ಶನಿವಾರ ದಿವಸ ಈ ಕಾರ್ಯಕ್ರಮ, ಅಂದರೆ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವ್ರ ಚಿತ್ರ ನೀವು ನೋಡ್ತೀರಿ ಹಿಂದೆ, ಅವರು ಇಸ್ಕಾನ್ ಸ್ಥಾಪನೆ ಮಾಡಿದ್ದ, ಅವ್ರು ಇದರಲ್ಲಿ ಅವ್ರು ಇಷ್ಟೆಲ್ಲ ಕಷ್ಟಪಟ್ಟರು ಅಂತೇಳಿ ನಾವೆಲ್ಲ ಕುತ್ಕೊಂಡು ಇಲ್ಲಿ ಚರ್ಚೆ ಮಾಡ್ತೇವೆ. ಆಯ್ತಾ, ಅದರಿಂದ ಅವ್ರು ಹುಟ್ಟಿದ್ದು ಕೃಷ್ಣನ ಮರುದಿವಸ, ಕೃಷ್ಣ ಹುಟ್ಟಿದ್ದು ಮರುದಿವಸ ಅಂತ ಅವ್ರದ್ದು ಹುಟ್ಟಿದ ಜನ್ಮ ದಿವಸ ಬರ್ತದೆ. ಅದು 11ನೇ ತಾರೀಕು ಬರ್ತದೆ ಈ ಸಾರಿ, ಅಂದರೆ ಶನಿವಾರ ದಿವಸ, ನಾಳೆ ನಾಡ್ದು. ಅದು ಬೆಳಿಗ್ಗೆ 10 ಗಂಟೆಯಿಂದ ಕಾರ್ಯಕ್ರಮ ಶುರು ಆಗ್ತದೆ, 10ರಿಂದ 11ವರೆ ಭಜನೆ ಕಾರ್ಯಕ್ರಮ ನಡೀತದೆ. ಆನಂತರ ಪ್ರಭುಪಾದರ ವಿಗ್ರಹಕ್ಕೂ ಅಭಿಷೇಕ ಮಾಡಿದ್ದೇವೆ. ಆನಂತರ ಪ್ರಭುಪಾದರ ಗುಣಗಾನ ಮಾಡಬೇಕು, ಯಾಕಂದರೆ ಅವರು ನಮಗೆ ಮಾಡಿದಂಥ ಒಂದು ಉಪಕಾರವನ್ನು ನಾವೆಂದು ಮರಿಬಾರ್ದು, ಅದನ್ನು ನಾವು ನೆನಪಿಸಿಕೊಳ್ಬೇಕು, ಅದು ಅವ್ರ ಗುಣಗಾನ. ಆನಂತರ ಎಲ್ಲ ಭಕ್ತರು ಬಂದು ಮಾತಾಡ್ತಾರೆ, ಪ್ರಭುಪಾದರ ಬಗ್ಗೆ 5 ನಿಮಿಷ ಮಾತಾಡ್ತಾರೆ, ಅದನ್ನೆಲ್ಲ ನೀವು ಕೇಳಬಹುದು ಅವ್ರ ಬಾಯಿಂದ. ಆನಂತರ ಪುಷ್ಪಾಂಜಲಿ ಆಗ್ತದೆ ಪ್ರಭುಪಾದರಿಗೆ, ಮತ್ತು ಮಹಾ ಆರತಿ ಮಧ್ಯಾಹ್ನ 12ವರೆಗೆ ಎಲ್ಲ ಮುಗಿದು ಹೋಗ್ತದೆ. ಎಲ್ಲರಿಗೂ ವಿಶೇಷ ಸ್ವಾಗತ. ಅದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು. ನಾಳಿನ ದಿವಸ ಆದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಯಾಕಂದರೆ ಇವತ್ತು ಹಾಲು 4 ದಿವಸ ಆದ್ರೂ ಹಾಲಿನ ಪರಿಸ್ಥಿತಿ ಹಿಂಗಾಯ್ತು, ಅಂದರೆ ಏನೋ ಅರ್ಧಕ್ಕಿಂತನೂ ಕಡಿಮೆ ಜನರು ಇದ್ದಾರೆ. ಆದರೆ ನಾಳೆ ದಿವಸ ಹಿಂಗಾಗಬಾರ್ದು, ನಾಳೆ ದಿವಸ ನೀವು ನಿಶ್ಚಿತವಾಗಿ ಜಲ್ದಿ ಬರಬೇಕು. 6 ಗಂಟೆ ಅಷ್ಟೊತ್ತಿಗೆಲ್ಲ ನೀವು ಇಲ್ಲೆಲ್ಲ ಹಾಜರಾಗಬೇಕು. ಮತ್ತು ಯಾರು ನಗರ ಸಂಕೀರ್ತನಕ್ಕೆ ಬರ್ತಿರಲ್ಲ, ಬರಬೇಕಂತ ಇಷ್ಟಪಡ್ತದೆ, ಅವರು 5 ಗಂಟೆಗೆ ನೀವು ಎಲ್ಲಿ ಬರಬೇಕು, ನಿಮ್ಮ ನರಸಿಂಹ ಮಂದಿರಕ್ಕೆ ಬರಬೇಕು. ಕೇಳಿದ 5:30 ತನಕ ಅದು ಮುಗಿಸ್ಬಿಡ್ತೀವಿ, 15 ನಿಮಿಷದಲ್ಲಿ ನಾವು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಶುರು ಮಾಡ್ಬೋದು. ಕೇಳ್ತಾ ಅದರಿಂದ ನಾಳೆ ಯಾರು ತಪ್ಪಿಸಲಾರದು, ಬೇಗ ಬಂದು. ಎಲ್ಲರಿಗೂ ಧನ್ಯವಾದಗಳು ಮತ್ತು ಕೃಷ್ಣನ ವಿಶೇಷ ಅನುಗ್ರಹ. ಅಲ್ಲ ಹಾಂ, ಜೊತೆಗೆ ಅಲ್ಲಿ ಒಂದು ವೇಳೆ ನೀವು ಬರಲಿಕ್ಕೆ ಆಗದೇ ಇದ್ರೆ ನೀವು ಇಲ್ಲೇನು ಬರ್ಬೋದು. ಈಗ ವಿಡಿಯೋ ಪ್ರೆಸೆಂಟೇಷನ್ ಇರ್ತದೆ, ಇಲ್ಲಿ ವಿಡಿಯೋ ಶೋ ತೋರಿಸ್ತೀವಿ, ಇಲ್ಲಿ ಬಂದು ಕುತ್ಕೊಂಡು ನೀವು ನೋಡ್ಬೋದು ಅಂತ ಹೇಳ್ತಾ. ಆದ್ದರಿಂದ ನೀವು ನಗರ ಸಂಕೀರ್ಣಕ್ಕೆ ಬರ್ಬೋದು, ಅಥವಾ ಡೈರೆಕ್ಟಾಗಿ ಇಲ್ಲೇ ಬಂದು ಕುತ್ಕೊಂಡು ನೀವು ಇರ್ತೀವಿ ಅಂದ್ರೂ ಪರವಾಗಿಲ್ಲ, ಆ ರೀತಿ ಮಾಡ್ಬೋದು. ಅದರಿಂದ ನಾವು ಇವಾಗ ಏನು ಮಾಡೋಣ, ಕೀರ್ತನೆಯಲ್ಲಿ ಪಾಲ್ಗೊಳ್ಳೋಣ. ಹೇಳ ಶ್ರೀಹರಿನಾಮ ಸಂಕೀರ್ಣ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹಾಮಹೋತ್ಸವ ಗೀತ ಶ್ರೀಕೃಷ್ಣ ಕಥಾ ಮಹಾಮಹೋತ್ಸವ ಗೀತ
ಮಾಡಿ ಹೇಳ್ಬೇಕು ಅವ್ರಿಗೆ ಹೇಳೇನು ನಾನು ಅವ್ರಿಗೆ ಎಷ್ಟೋ ಬಂದು ಜಪಮಾಲ ಕಳಿಸಿ ಅಂತ ನಾನು ಫೋನ್ ಮಾಡಿ ಅದನ್ನು ನೋಡಕತ್ತಿದ್ದೆ.
ಇವ್ರು ಹೇಳಿದ್ರು
ಶ್ರೀವಾಸ್ ಪ್ರಭುಗೆ ಫೋನ್ ಹಚ್ಚಾಕ ಹೇಳ ಇದ ರಾಖಾಲ್ ಪ್ರಭು ಫೋನ್ ಮಾಡಂತ ಹೇಳಿ
ಫೋನ್ ಮಾಡಿ
ಕಳಿಸ್ ಅಂತ ಹೇಳಿದ್ರೆ ಯಾಕೆ ಕಳಿಸಿಲ್ಲ ಅಂತ ಪ್ರಶ್ನೆ ಕೇಳ್ಬೇಕು. ಅದು ಇದು ಮಾಡ್ಬೇಕು ಪ್ರಭು ಏನು ಕಾಣ್ತಾನೆ ಇರಲಿ ನೀವು ಅನ್ಸಿದ್ದೀರಾ ಹೇಳು ಈಗ ಬಂದ್ರೆ ಜಲ್ದಿನ ಬರ್ಬೇಕಿಲ್ಲ ಅಮೃತ ಹಂಚ್ಬಿಟ್ಟು ಆಮೇಲೆ ಬಂದ್ರೆ ನೀವು ಎಲ್ಲದಾರ ಅವರು ಪ್ರಭುಗಳೆಲ್ಲೇ ಕಾಣ್ತಾ ಇರಲಿ ಇವತ್ತು ಬರಲಿಲ್ಲ ಹರಿಬೋದು ಬರ್ತೇನೆ ಕೇಳ ಇವತ್ತು ಬರಲಿಲ್ಲ.